मम वाच निमान् सुषुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय यस्मात् ब्रह्मेन्द्ररुद्रादिदेवतानां श्रेयोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिपुङ्क्ति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ವನಪರ್ವದಲ್ಲಿ ಪಾಂಡವರು ಯಾವ ರೀತಿಯಾಗಿ ವನವಾಸವನ್ನು ಪ್ರಾರಂಭ ಮಾಡಿದ್ದಾರೆ ಅಂಥ ವನವಾಸದ ಪ್ರಸಂಗದಲ್ಲಿ ದುರ್ಯೋಧನ ತಾನು ಮಾಡಿದ್ದೇ ದೊಡ್ಡ ಅಪರಾಧ ಅದು ಸಾಲದವನ್ನ ಹಾಗೆ ವನದಲ್ಲಿದ್ದಂಥ ಪಾಂಡವರನ್ನ ದಂಡೆತ್ತಿ ಹೋಗಿ ಯುದ್ಧದಲ್ಲಿ ಸಂಹಾರ ಮಾಡಬೇಕು ಅಂತಕ್ಕಂತಹ ಕೆಟ್ಟ ಯೋಚನೆಯನ್ನು ಮಾಡಿದ ಯುದ್ಧ ಮಾಡೋದು ತಪ್ಪಲ್ಲ ಆದ್ರೆ ಯುದ್ಧ ಮಾಡಬೇಕಾದ್ರೆ ಅದಕ್ಕೆ ಯುದ್ಧವನ್ನ ತೀರ್ಮಾನಿಸಿಬಿಟ್ಟು ಸೈನ್ಯದ ಸಮೇತವಾಗಿ ಅವರೂ ಸೈನ್ಯವನ್ನು ಹೊಂದಿದ್ದು ಎಲ್ಲ ಮಾಡಿದ್ರೆ ಯುದ್ಧ ಪಾಂಡವರು ವನದಲ್ಲಿದ್ದಾರೆ ಇವರು ಸೈನ್ಯ ತಗೊಂಡು ಹೋಗೋದು ಆಕ್ರಮಣ ಮಾಡೋದು ಕೊಲ್ಲೋದು ಇದೆಂತ ಯುದ್ಧ ಇದೆ ಅದು ಒಂಥರ ದರೋಡೆ ಆಗತ್ತೆ ಹೊರತು ಯುದ್ಧ ಆಗೋದೇ ಇಲ್ಲ ಅವನು ಜೂಟಾಡಿದ್ರು ಅಲ್ಲಿ ಮೋಸನೆ ಯುದ್ಧಕ್ಕನ್ನು ಶುರು ಮಾಡಿದ್ರು ಅಲ್ಲೂ ಮೋಸನೆ ಅಂದ್ರೆ ದುರ್ಯೋಧನ ತನ್ನ ಯಾವ ವ್ಯವಹಾರದಲ್ಲೂ ಸಹ ಪ್ರಾಮಾಣಿಕತೆಯನ್ನ ಉಳಿಸಿಕೊಂಡಿದ್ದೇ ಇಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ ಅದು ಆದ್ರೆ ಪಾಂಡವರ ಬಲದ ಮುಂದೆ ನಿಜವಾಗಲೂ ಅವನ ಬರ ಏನೂ ಅಲ್ಲದನ್ನ ವೇದವ್ಯಾಸರು ಬಂದು ಮತ್ತೊಮ್ಮೆ ತಿಳಿಸಿ ನಿಲ್ಲಿಸ್ತಾರೆ ಕೊನೆಗೆ ನಿರ್ವಾಹ ಧೃತರಾಷ್ಟ್ರರಾಜ ನಿಲ್ಲಿಸಬೇಕಾಯಿತು ಮೈತ್ರಿಯರು ಬಂದಾಗ ಅವರ ಮಾತನ್ನು ಕೂಡ ಉಪಯೋಗ ಮಾಡಿಕೊಳ್ಳಿಲ್ಲ ದುರ್ಯೋಧನ ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ ಗೊತ್ತಿಲ್ಲದೆ ತಪ್ಪು ಮಾಡೋದು ಬೇರೆ ಗೊತ್ತಿದ್ದು ತಪ್ಪು ಮಾಡೋದು ಬೇರೆ ಗೊತ್ತಿಲ್ಲದೆ ತಪ್ಪು ಮಾಡಿದವನಿಗೆ ಅವನಿಗೂ ಶಿಕ್ಷೆ ಇದೆ ಗೊತ್ತಿದ್ದು ಮಾಡಿದವನಿಗೂ ಶಿಕ್ಷೆ ಇದೆ ಆದರೆ ತಿಳಿದು ಮಾಡಿದವನಿಗೆ ಶಿಕ್ಷೆ ಯಾವಾಗಲೂ ಹೆಚ್ಚು ಎಂಬುದನ್ನ ಶಾಸ್ತ್ರ ಹೇಳುತ್ತೆ ಇವತ್ತು ಅಷ್ಟು ತಪ್ಪು ಮಾಡಿದಾಗ ಅಟೆಂಡರ್ ಮೊದಲಾದವರಿಗಾದ ಶಿಕ್ಷೆನೇ ಬೇರೆ ಅಧಿಕಾರಿಗಳಿಗೆ ಕೂಡ ಶಿಕ್ಷೆನೇ ಬೇರೆ ಅಧಿಕಾರಿ ಸಸ್ಪೆಂಡ್ ಆಗ್ತಾನೆ ಡಿಸ್ಮಿಸ್ ಆಗ್ತಾನೆ ವಿಶೇಷವಾದ ರೀತಿಯಲ್ಲಿ ನನಗೆ ಅಪಾಯವು ಆದರೆ ಇವರಿಗಂತಹ ಅಪಾಯವಿಲ್ಲ ಕಾರಣ ಕಡಿಮೆ ತಿಳುವಳಿಕೆ ಇದ್ದವರಿಗೆ ಶಿಕ್ಷೆಯ ಪ್ರಮಾಣ ಕಡಿಮೆ ಅನ್ನೋದು ಲೋಕನ್ಯಾಯ ಕೂಡ ಹೌದು ಆ ದೃಷ್ಟಿಯಲ್ಲಿ ಪಾಂಡವರ ಆ ಒಂದು ಹಿರಿಮೆ ಅಪೂರ್ವ ದುರ್ಯೋಧನಾದಿಗಳ ಒಂದು ಮೋಸ ಅಂತನೂ ಹೆಚ್ಚೆಚ್ಚು ಇನ್ನೂ ಪಾಪಕ್ಕೆ ಕಾರಣ ಆಗ್ತದೆ ಪಾಂಡವರು ತಿಳಿದೂ ಸಹ ಸಮರ್ಥರಾದರೂ ಸಹ ಒಂದು ಹಂತದಲ್ಲಿ ವನವಾಸವನ್ನು ಒಪ್ಪಿಕೊಂಡು ನಡೆಸ್ತಾ ಇದ್ದಾರೆ ದುರ್ಯೋಧನಾದಿಗಳು ತಪ್ಪನ್ನು ಮಾಡಿದ್ದಲ್ದೇನೆ ಎಷ್ಟೆಲ್ಲ ತಿಳಿ ಅವಕಾಶ ಕೊಟ್ಟರು ಕೂಡ ತಿಳ್ಕೊಳ್ಳದೆ ಹೋಗಿತ್ತು ಒಂದು ಅನರ್ಥ ಅಂತ ಕರೀತೀವಿ ನಿಜವಾದ ಅರ್ಥದಲ್ಲಿ ತಿಳುವಳಿಕೆ ಇಲ್ಲದೆ ಇರೋದು ಬೇರೆ ತಿಳ್ಕೊಳ್ಳದೆ ಇರೋದು ಬೇರೆ ತಿಳ್ಕೊಳ್ಳೋದ್ರಲ್ಲಿ ಎರಡು ಭಾಗ ತಿಳಿಸೋರಿಲ್ಲ ತಿಳ್ಕೊಂಡಿಲ್ಲ ಅನ್ನೋದು ಭಾಗ ಬೇರೆ ತಿಳಿಸೋರಿದ್ದು ತಿಳ್ಕೊಂಡಿಲ್ಲ ಅನ್ನೋದು ಭಾಗ ಬೇರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ನಿಶ್ಚಯೇನ ತಮೋ ಯಾಂತಿ ತಿಳಿಸೋರಿದ್ದಾಗಲೂ ತಿಳಿಸದೆ ತಿಳ್ಕೊಳ್ಳದೆ ಹೋದ್ರೆ ಆ ಅಪರಾಧ ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ ಮೈತ್ರಿಯರಂಥವ್ರನ್ನ ಕಳಿಸಿ ಋತರಾಷ್ಟ್ರ ಸ್ವತಃ ತಾವು ಹೇಳಿ ಇಷ್ಟೆಲ್ಲ ಮಾಡಿದ್ರೂ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವನ ಪಾಪದ ಪ್ರಮಾಣ ತುಂಬಾ ದೊಡ್ಡದು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ ಈ ಮಾತನ್ನು ಸರಿಯಾಗಿ ಗಮನಿಸಿ ನಾವು ಆಗ ಯೋಚನೆ ಮಾಡಬಹುದು. ಎಲ್ಲರಿಗೂ ತಿಳ್ಕೊಂಡಿಲ್ಲ, ತಪ್ಪು ತಪ್ಪೇನೆ, ಮತ್ತು ನಮಗಿರೋ ಅವಕಾಶಗಳು ತುಂಬಾ ಹೆಚ್ಚು. ಇಂಥ ಅವಕಾಶ ಇದ್ದಾಗಲೂ ತಿಳ್ಕೊಳ್ಳದೆ ಹೋದರೆ ನಮಗೆ ಬರತಕ್ಕಂತಹ ಪಾಪದ ಪ್ರಮಾಣವೂ ಹೆಚ್ಚಾಗುತ್ತೆ. ತಿಳ್ಕೊಂಡ್ರೆ ಬರೋ ಪುಣ್ಯನೂ ಹೆಚ್ಚು, ತಿಳ್ಕೊಳ್ಳದೆ ಹೋದರೆ ಬರೋ ಪಾಪನೂ ಹೆಚ್ಚು ಅಂತ ಹೇಳೋದಕ್ಕೆ ಈ ದುರ್ಯೋಧನ ಪ್ರಸಂಗ ಒಳ್ಳೆಯ ದೃಷ್ಟಾಂತ ಇದೆ. ಅಲ್ಲೂ ಮತ್ತೆ ಹೇಳ್ತಾರೆ ಅಷ್ಟೆಲ್ಲ ಇವತ್ತು ಕ್ಲಾಸ್ ಲೋಕದಲ್ಲೂ ಹಾಗೇನೆ, ಕ್ಲಾಸಸ್ ನಡೆದೇ ಇಲ್ಲ, ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ, ಆಗ ಇನ್ಸ್ಟಿಟ್ಯೂಷನ್ದೇ ತಪ್ಪದು. ಅದು ಸರಿಯಾಗಿ ನಡೆದಿದೆ, ಇವನು ಹೋಗಿಲ್ಲ, ಸರಿಯಾಗಿ ಓದಿಲ್ಲ ಅಂತ ಹೇಳಿದರೆ ಇವಂದೇ ತಪ್ಪೇ ಹೊರತು ಅದು ಇನ್ಸ್ಟಿಟ್ಯೂಷನ್ ತಪ್ಪಲ್ಲ. ಇವತ್ತು ನಮಗೆ ನಾವು ತಿಳ್ಕೊಳ್ಳೋ ಅವಕಾಶ ಎಷ್ಟಿದೆ ಅಂದರೆ ಭಗವದ್ಗೀತೆಯಿಂದ ಹಿಡಿದು ರಾಮಾಯಣ, ಮಹಾಭಾರತ, ಭಾಗವತ, ಹರಿದಾಸರ ಹಾಡುಗಳಿಂದ ಹಿಡಿದು ಬೇಕಾದಷ್ಟು ನಮ್ಮ ಅನುಕೂಲತೆಗಳು. ಇಷ್ಟಾದ್ರೂ ತಿಳ್ಕೊಂಡಿಲ್ಲ ಅಂತ ಕೇಳಿದರೆ ನಾವು ಅದಕ್ಕೇನು ಕಾರಣ ಅನ್ಕೊಂಡೆ ಬರೋದೇ ಇಲ್ಲ. ಅದು ಯಾರಿಗೂ ಇರೋದೇ ಗೊತ್ತಿಲ್ಲವಲ್ಲ ಅಂತ ಜನಾಂಗದವರಿಗೆ, ಅವರಿಗೂ ಪಾಪ ಉಂಟು. ಇಷ್ಟು ಪಾಪ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜವಾಬ್ದಾರಿ ತುಂಬಾ ಹೆಚ್ಚಿದೆ. ದುರ್ಯೋಧನನಿಗೆ ಅಷ್ಟೆಲ್ಲ ವಿಶೇಷ, ಒಳ್ಳೆ ವಂಶದಲ್ಲಿ ಹುಟ್ಟಿದ್ದಾನೆ, ಚಂದ್ರವಂಶ, ಅದರಲ್ಲಿ ಕುರುವಂಶ. ಪಾಂಡವರಿಗೆ ಏನೇನು ಅವಕಾಶ ಇತ್ತೋ ಎಲ್ಲ ಅವಕಾಶ ದುರ್ಯೋಧನನಿಗಿದೆ. ಆದರೆ ಪಾಂಡವರು ನೋಡಿದರೆ ಲೋಕಮಾನ್ಯರಾಗಿ ಅವರು ಬೆಳೀತಾ ಇದ್ದಾರೆ, ದುರ್ಯೋಧನಾದಿಗಳು ಲೋಕ ನಿಂದಿತರಾಗಿ ಇವರು ಬೆಳೀತಾ ಇದ್ದಾರೆ. ಎಲ್ಲ ದೃಷ್ಟಿಯಲ್ಲಿ ದುರ್ಯೋಧನ ಹೆಚ್ಚು ಅವಕಾಶ ಕೊಟ್ಟಿದ್ದಾರೆ. ಆ ಲೆಕ್ಕದೊಳಗೆ ಮೈತ್ರಿಯರನ್ನು ಕಡಿಸಿ, ವಿಶೇಷವಾಗಿ ಮತ್ತೆ ಮತ್ತೆ ಹೇಳಿಸಿ, ವಿದುರನ ಕೈಯಲ್ಲಿ ಹೇಳಿಸಿ, ಮುಂದಂತೂ ಸಾಕಷ್ಟು ವಿವರಗಳು ಬರುತ್ತೆ ಆ ಬಗ್ಗೆ. ಇಷ್ಟಾದರೂ ದುರ್ಯೋಧನ ಉಪಯೋಗ ಮಾಡಿಕೊಡುತ್ತಾ ಇಲ್ಲ ಅನ್ನೋದು ಅವರ ಸ್ವರೂಪತಃ ದುಷ್ಟರು ಅಂತ ಹೇಳೋದಕ್ಕೆ ಒಳ್ಳೆಯ ಸಾಕ್ಷಿ. ಮೈತ್ರಿಯರು ಹೊರಟೋದ್ರು ಮನೆಗೆ, ಅವರಿಂದ ಶಾಪನೂ ಪಡ್ಕೊಂಡ. ಪಾಂಡವರು ವನವಾಸವನ್ನು ಮುಂದುವರಿಸಿದ್ದಾರೆ. ಆಗ ಭಗವಂತನಾದ ಕೃಷ್ಣ ಅವರ ನೋಡಲಿಕ್ಕೆ ಅಂತ ಆಗಮಿಸ್ತಾ ಇದ್ದಾನೆ. ಇದು ಕೃಷ್ಣನ ಅತ್ಯಂತ ಕಾರುಣ್ಯದ ಮತ್ತೊಂದು ಮುಖ. ತನ್ನ ಭಕ್ತರು ಆಪತ್ತಿನಲ್ಲಿ ಇದ್ದಾರೆ, ಅವರನ್ನ ಕಂಡು ಮಾತಾಡಲು ಸ್ವತಃ ತಾನೇ ಭಗವಂತ ಬರ್ತಾ ಇದ್ದಾರೆ. ಕೆಲವೊಮ್ಮೆ ಭಕ್ತರನ್ನು ಕಳಿಸಿಕೊಡ್ತಾರೆ, ನೋಡಿ ಒಳ್ಳೆಯ ಕೆಲಸ ಆಯಿತು. ಆಗ ತಾನು ಹೋಗದೆ ಕೃತವರ್ಮನನ್ನು ಕಳಿಸಿ ಅಭಿನಂದನೆ ಮಾಡಿಸಿದ್ದಾನೆ. ಯಾವಾಗಂತ ಜ್ಞಾಪಕ ಇರಬೇಕು. ಪಾಂಡವರು ದ್ರುಪದರನ್ನ ಸೆರೆ ಹಿಡಿದು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆ ಅಂತ ಒಪ್ಪಿಸಿದ ಪ್ರಸಂಗದೊಳಗೆ ಅದು ದೊಡ್ಡ ದಾಖಲೆಯ ವಿಜಯ ಪಾಂಡವರು ಮಾಡಿದ್ರು. ಆಗ ಕೃಷ್ಣ ಅಲ್ಲಿಗೆ ತಾನು ಹೋಗಿಲ್ಲ, ನೇರವಾಗಿ ಕೃತವರ್ಮನನ್ನು ಕಳಿಸಿ ಅಭಿನಂದನೆ ಮಾಡ್ತಿದ್ದ. ಪಾಂಡವರೇ, ನಿಮ್ಮ ಜಯನನ್ನು ಭಾರಿ ಸಂತೋಷ ಕೊಟ್ಟಿದೆ ಅಂತ ಹೇಳಿ ಲೋಕದೃಷ್ಟಿಯಲ್ಲಿ ಅಭಿನಂದನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟಿದ್ದೆ. ಆದರೆ ಪಾಂಡವರಿಗೆ ವನದಲ್ಲಿದ್ದಾರಲ್ಲ, ಮಾತಾಡೋದು ತಾನೇ ಬರ್ತಾ ಇದ್ದ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸಂತೋಷದ ಸಮಾರಂಭದಲ್ಲಿ ಸಹ ಅಭಿನಂದನೆ ಕರ್ತವ್ಯ, ದುಃಖದ ಸಮಾರಂಭ ಸಮಯ ಬಂದಾಗ ಸಾಂತ್ವನ ಹೇಳೋದು ಕರ್ತವ್ಯ. ಅವೆರಡೂ ಮುಖ್ಯ ಕರ್ತವ್ಯನೇ. ಅದೆರಡರಲ್ಲಿ ನಾವು ಕಂಪ್ಯಾರಿಟಿವ್ ಇಂಪಾರ್ಟೆನ್ಸ್ ವಿಚಾರ ಮಾಡಲಿಕ್ಕೆ ಹೊರಟ್ರೆ ದುಃಖದಲ್ಲಿದ್ದವರಿಗೆ ಹೆಚ್ಚು ಒಂದು ಸಾಂತ್ವನದ ಅವಶ್ಯಕತೆ ಜಾಸ್ತಿ ಇರುತ್ತದೆ. ಆದ್ದರಿಂದ ಅಂತ ಹೊತ್ತಲ್ಲಿ ದೊಡ್ಡವರು ತಾವೇ ಹೋಗ್ತಕ್ಕಂಥದ್ದು ಭಾರಿ ಮುಖ್ಯವಾದ ವಿಚಾರ. ಕೃಷ್ಣ ಪರಮ ಸ್ವತಃ ತಾನು ಬಂದು ಪಾಂಡವರಿಗೆ ದರ್ಶನ ಕೊಡ್ತಾ ಇದ್ದಾನೆ. ಪಾಂಡವರಿಗೆ ಕೃಷ್ಣರ ದರ್ಶನದಿಂದ ಆದ ಆನಂದಕ್ಕಂತೂ ಮಿತಿಯೇ ಇಲ್ಲ. ವಿಗ್ರಹಾದಿಗಳ ದರ್ಶನಕ್ಕೇನೆ ಅಷ್ಟು ಮಹತ್ವ ಕೊಡ್ತಿರಬೇಕಾದ್ರೆ ಕೃಷ್ಣ ತಾನಾಗಿ ಅಲ್ಲಿಗೆ ಬಂದಾಗ ಪಾಂಡವರ ಸಂಭ್ರಮ ಚಿತಿಮಿತಿಗಳೇ ಇಲ್ಲ. ನಿನ್ನೆ ಹೇಳಿದಂತೆ ಅವರ ದುಃಖವೆಲ್ಲ ನೋಡುವ ಕಣ್ಣಿನ ಕಣಗಳಿಗೆ ದುಃಖ, ಆದರೆ ಅವರಂತೂ ಅಕ್ಷಯ ಪಾತ್ರೆಯಿಂದಾಗಿ ಒಂದು ಕಡೆಗೆ, ಮತ್ತು ಸ್ವಾಭಾವಿಕವಾಗಿ ಅವರ ಮನಸ್ಸೆಲ್ಲ ದೇವರ ಚಿಂತನೆ ಮಾಡ್ತಾ ಇದ್ದಿದ್ದರಿಂದ ಅಂಥವ್ರಿಗೆ ದುಃಖ ಒಳಗೆ ತಟ್ಟೋದಿಲ್ಲ. ಅದೊಂದು ವಿಶೇಷ ಅಂಶ. ದುಃಖ ಆಗೋದು ಬೇರೆ, ಅನುಭವ ಆಗೋದು ಬೇರೆ. ದುಃಖದ ಪ್ರಸಂಗ ಬರೋದು ಬೇರೆ, ಅನುಭವ ಆಗೋದು ಬೇರೆ. ದುಃಖದ ಪ್ರಸಂಗನೇ ಬಂದಿಲ್ಲ, ಯೋಚನೆ ಇಲ್ಲ. ದುಃಖದ ಪ್ರಸಂಗ ಬಂದಿದೆ, ಬಂದರೆ ಅನುಭವ ಆಗುತ್ತೆ ಅಂತೇನೂ ಇಲ್ಲ. ನೋಡಲು ಕಾಣಿಸುತ್ತೆ ಭಾರಿ ಅಂತ ಹೇಳಿಬಿಟ್ಟು, ಆದರೆ ಅವರಿಗೆ ಅನುಭವ ಆಗಬಹುದು ಅಂತ ನಿಯಮ ಏನೂ ಇಲ್ಲ. ಸುಖನೂ ಹಾಗೇನೆ, ನಮ್ಗೆ ನೋಡೋದಕ್ಕೇನು ಕಾಣಿಸುತ್ತೆ, ಭಾರಿ ಸುಖವಾಗಿದ್ದಾರೆ ಅಂತ ಕಾಣಿಸುತ್ತೆ. ಒಳಗೆ ಕೇಳಿ ಅಯ್ಯೋ ಅಂತಲೇ ಶುರು ಮಾಡೋದು. ಏನು ಮನೆ ಇದೆ, ಏನು ಕಾರು, ಏನು ಸ್ವಾಮಿ ಅಂತ ಕೇಳಿದ್ರೆ ಅದೆಲ್ಲ ಇದೆ, ಅಯ್ಯೋ ಏನು ಹೇಳ್ತೇನೆ ನಾನು ದುಃಖ ಅಂತ ಶುರು ಮಾಡಿಬಿಡುತ್ತೆ. ಅಂದರೆ ಹೊರಗೆ ಸುಖದ ಬೇಕಾದ ಸುಖದ ಕಾರಣಗಳಿವೆ, ಒಳಗೆ ಸುಖ ಇಲ್ಲ. ಹೊರಗೆ ಬೇಕಾದ ದುಃಖದ ಕಾರಣ ಇದೆ, ಒಳಗೆ ನೋಡಿದರೆ ಸುಖ ಇದೆ. ಹೊರಗೆಲ್ಲ ಲೈಟ್ ಹೋಗಿ ಒಳಗೆ ಲೈಟ್ ಇರುತ್ತಲ್ಲ ಆಟ ಇತ್ತು. ಹೊರಗೆಲ್ಲ ಲೈಟ್ ಹೋಗಿರುತ್ತೆ, ಒಳಗೆ ಲೈಟ್ ಇರುತ್ತೆ. ಅದು ನಾವೇ ಮಾಡಿಕೊಂಡ ವ್ಯವಸ್ಥೆ ಇದ್ದ ಹಾಗೆ ಸಜ್ಜೀವರಿಗೆ ಯಾವಾಗಲೂ ಭಗವಂತನ ಧ್ಯಾನದಿಂದಾಗಿ ಒಳಗೆ ದುಃಖ ತಟ್ಟೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಮುಖ್ಯವಾದ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಇಂಥ ಭಗವದ್ಭಕ್ತರಾಗಿ ಸದ್ಧರ್ಮದಲ್ಲಿ ಬದುಕಿದರೆ ಅವರಿಗೂ ಕೂಡ ಇಂಥ ಕಷ್ಟ ಬರೋದಾದರೆ ಧರ್ಮಕ್ಕೇನು ಬೆಲೆ ಇದೆ ಅಂತ ಪ್ರಶ್ನೆ ಬರುತ್ತೆ. ಪ್ರಾಮಾಣಿಕತೆಗೆ ಏನು ಬೆಲೆ ಇದೆ? ತುಂಬ ಜನ ಇಂಥ ಪ್ರಶ್ನೆಯನ್ನು ಇವತ್ತು ಕೇಳ್ತಾರೆ, ಕೇಳಿ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ ಬೆಲೆ ಇಲ್ಲ ಅಂತ. ಪ್ರಶ್ನೆ ಕೇಳಿದ್ರೆ ಪುಣ್ಯ, ತೀರ್ಮಾನವೇ ಮಾಡ್ಕೊಂಡ್ಬಿಡ್ತಾರೆ ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು ನಾವೇ ಸರಿ ಬದಬೇಕು ಅಂತ ಯೋಚನೆ ಮಾಡಿ ಉಳಿದವರಂತೆ ನಾವು ಭ್ರಷ್ಟಾಚಾರಕ್ಕೆ
ಸಾಮಾನ್ಯವಾದ ದುಃಖ ಎಷ್ಟೇ ಶಬ್ದಕ್ಕಾಗಿ ಒತ್ತಾಡದಿದ್ದಾಗ ಆದರೆ ಇದೊಂದು ಹಾರ್ಟ್ ಆಪರೇಷನ್ ಆಗಿದೆ.
ದುಃಖನೇ ಇಲ್ಲ, ದುಃಖದ ಹೆಸರೇ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಮುಳುಕಿಸಬೇಕಾದ ಆದ ದುಃಖ ಕೂಡ ಆ ಟೈಮ್ನಲ್ಲಿ ಆಗೋದಿಲ್ಲ. ಉಳಿದಲ್ಲಿ ಎಲ್ಲ ಎಕ್ಸಾಂಪಲ್ ತಗೊಳಕ್ ಹೋಗಬಾರ್ದು. ನನಗೆ ದುಷ್ಟ ಅಂತೆ ಸರ್ವಸಾಮ್ಯಂ ಅಂತಾನೆ ನಿಯಮ. ಸಿಸರಿನ ಆಪರೇಷನ್ ಮಾಡ್ತಾರೆ, ಎಷ್ಟು ದುಃಖ ಇರುತ್ತೆ ಆ ಕಾಲಕ್ಕೆ, ಆಕ್ಚುಲಿ ಅನುಭವ ಬರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲೇನೆ ದುಃಖ ಒಳಗಾಗದಂತೆ ವ್ಯವಸ್ಥೆ ಮಾಡ್ತಿರ್ಬೇಕಾದ್ರೆ ಅವ್ರ ಶಸ್ತ್ರ ಚಿಕಿತ್ಸೆ ಆಗ್ತಾ ಇದೆ, ದುಃಖ ಇಲ್ಲ. ಶಾಸ್ತ್ರ ಚಿಕಿತ್ಸೆ ಆಗ್ತಾ ಇದ್ರು ಕೂಡ ದುಃಖ ಇಲ್ಲ ಅಂತ ಹೇಳಿ. ಶಸ್ತ್ರದಿಂದ ದುಃಖವನ್ನು ತಪ್ಪಿಸಲಿಕ್ಕೆ ಅರಿವಳಿಕೆ ಅಂತ ಕರೀತಾರೆ ನೋಡಿದ್ರ, ಅನಸ್ತೀಸಿ ಅಂತ ಹೇಳಿದ್ರೆ ಎಚ್ಚರ ತಪ್ಪಿಸೋದು, ಅರಿವು ಬರದಂತೆ ಮಾಡೋದು. ಜ್ಞಾನಿಗಳಿಗೆ ದುಃಖದ ಅರಿವು ಬರೋದಿಲ್ಲ ಅಂತ ಹೇಳಿ, ದುಃಖದ ಅರಿವು ಬರೋದಿಲ್ಲ. ಅದರಿಂದಾಗಿನೇ ಭಾಗವತ ಪುರಾಣದಲ್ಲಿ ಕೇಳುತ್ತಾರೆ, ಆ ಅವಧೂತನ ಹತ್ರ ಬಂದು ಎದುರಾಗ ಕೇಳ್ತಾನೆ, ಅಲ್ಲ ಸ್ವಾಮಿ, ಇಡೀ ಲೋಕಗಳೆಲ್ಲ ಅನೇಕಾನೇಕ ದುಃಖದ ಮಧ್ಯೆ ಬೆಂದು ಹೋಗ್ತಾ ಇದೆ, ನೀವೊಬ್ಬರು ಮಾತ್ರ ಒಳ್ಳೆ ಆನಂದವಾಗಿದ್ದೀರಲ್ಲ. ಗಂಗಾಂಭಸ್ತಃ ಇವ ದ್ವೀಪಃ ಎಕ್ಸಾಂಪಲ್ ಕೊಟ್ಟಿದ್ದೆ. ಸುತ್ತ ಕಾಡ್ಗಿಚ್ಚು ಬಂದಿದ್ರು ಕೂಡ ಒಂದು ಆನೆ ಸುಖವಾಗಿತ್ತಂತೆ. ಯಾತಕ್ಕೆಂದ್ರೆ ಅದು ನೀರಲ್ಲಿದೆ, ನೀರಿನ ಮಧ್ಯೆ ಇದೆ, ಗಂಗಾ ನದಿ ಮಧ್ಯೆ ಇದೆ. ಆದ್ರಿಂದ ಅದು ಯೋಚನೆನೇ ಇಲ್ಲ, ಮೊದಲೇ ನೀರು, ಅದು ಗಂಗಾ ನದಿಯ ನೀರು ಆರಾಮ ತಣ್ಣಗಿದೆಯಂತೆ. ಸುತ್ತಲೇ ಹೊರಗಿದ್ದವರೆಲ್ಲ ದುಃಖ ಪಡ್ತಿದ್ದಾರೆ, ಅದರೊಳಗಿದ್ದವರಿಗೆ ದುಃಖ ಇಲ್ಲ. ಭಾಗವತ ಪುರಾಣದ ಮಾತು ಅದೇ ರೀತಿಯಲ್ಲಿ, ಯಾರು ಗಂಗಾ ಅಂದ್ರೆ ಶಾಸ್ತ್ರ ಗಂಗಾ, ಶಾಸ್ತ್ರದ ಮಧ್ಯೆ ಇರುತ್ತಾರೆ ಅವರಿಗೆ ಲೋಕದ ಜನಗಳ ದುಃಖ ಇವರಿಗಾಗದೆ ಆಗ ಸಂಭವ ಇರೋದೇ ಇಲ್ಲ. ಆದ್ದರಿಂದ ಹರಿಕಥಾ ಶ್ರವಣ ಮಾಡೋ ನಿರಂತರ, ಈ ಮಾತು ಅದಕ್ಕೆ ಹೇಳಿದ್ದು. ಹರಿಕಥಾ ಶ್ರವಣದಿಂದ ದುಃಖವನ್ನ ಗೆಲ್ತಕ್ಕಂಥ ಸಾಮರ್ಥ್ಯ ಬರುತ್ತೆ ಎಂಬುದು ಒಳ್ಳೆ ಸುಲಭವಾದ ಮಾರ್ಗ. ಡ್ರೈವ್ ಮಾಡ್ತಿರ್ತಾನೆ, ಕ್ಲಚ್ ಹೋಗ್ತಾನೆ, ಇಮ್ಮಿಡಿಯೇಟ್ ಗೇರ್ ಡೀಲಿಂಗ್ ಕಾಯ್ಬಿಡೋದು. ಕ್ಲಚ್ನ ಉದ್ದೇಶನೇ ಇದೆ, ಅಷ್ಟು ಜ್ವರ ಹೋಗ್ತಿದ್ರು ಕೂಡ ಇಮ್ಮಿಡಿಯೇಟ್ ಡೀಲಿಂಗ್ ಕಾಯ್. ಆ ತಾಗಿಲ್ದ ಹೋಗ್ಬಿಟ್ರೆ ಗೋವಿಂದ, ಕ್ಲಚ್ ಇಲ್ಲ, ಬ್ರೇಕ್ ಇಲ್ಲ, ಬ್ರೇಕ್ ಇಲ್ಲ ಅಂತ ಹೇಳಿದ್ರೆ ಕತೆ ಮುಗಿದೋಯ್. ಆ ದೃಷ್ಟಿಯಿಂದ ಅದು ಒಳಗೆ ಮಾಡಿದ ವ್ಯವಸ್ಥೆ ಇದು, ಒಂದು ವೆಹಿಕಲ್ ಮಾಡ್ಬೇಕಾರೆ ಮಾಡಿರ್ತಾರೆ, ಅದು ಉಪಯೋಗಿಸಿ ಗೊತ್ತಿರಬೇಕಷ್ಟೇ. ದೇವರು ನಮಗೆ ದುಃಖದ ಸಂಸಾರದಲ್ಲಿ ಇಟ್ಟಿದ್ದಾನೆ, ದುಃಖಗೆಲ್ಲ ಉಪಾಯನೂ ಹೇಳ್ಕೊಟ್ಟಿದ್ದಾನೆ, ಆದರೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಹೋದ್ರೆ ಮಾತ್ರ ಏನೂ ಪ್ರಯೋಜನ ಇಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಠ ಸುಖ ದುಃಖ ದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಮ ಸ್ಥಿತಿ ಕ್ಷಸ್ವ ಭಾರತ. ಭಗವದ್ಗೀತೆಯ ಸಂದೇಶ ಅದೇನು ಅರ್ಜುನ, ಎಲ್ಲ ದುಃಖಗಳ ಮಧ್ಯೆ ಅಭಿಮಾನವನ್ನು ಬಿಟ್ಟು ಬದುಕೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತಹ ವಿಚಾರ. ವಿದ್ಯಾರ್ಥಿಗಳು ಹಾಗೇನೆ, ಡಿಫಿಕಲ್ಟ್ ಪ್ರಾಬ್ಲಮ್ಸ್ ದಡ್ಡ ಹುಡುಗರಿ ಭಾರಿ ದುಃಖ, ಜಾಣನೇ ದುಃಖನೇ ಇಲ್ಲ. ಯಾಕಂದ್ರೆ ಇನ್ನೋದು ಇನ್ನೋಸ್ತಿ ಆನ್ಸರ್, ಆದ್ರಿಂದ ದುಃಖನೇ ಇಲ್ಲ ಅವನು. ಅವನು ಖುಷಿನೋ ಖುಷಿ, ಹುಡುಗರೆಲ್ಲ ಹೋಯ್ತು ಹೋಯ್ತು ಅಂತ ಬಂತಿದ್ರೆ ಅವನು ಬಹಳ ಆನಂದವಾಗಿರ್ತಾನೆ. ಅದಕ್ಕೆ ಅವನಿಗೆ ಉತ್ತರ ಗೊತ್ತಿದೆ, ಸುಖ ಬರೆದು ಬಂದ್ಬಿಟ್ಟಿದ್ದು. ಅವನಿಗೆ ಡಬಲ್ ಅಡ್ವಾಂಟೇಜ್, ಅವನಿಗೆ ಬರೆದಿರೋದು ಒಂದು, ಹುಡುಗರೆಲ್ಲ ಬರದೇ ಜಾಗದಲ್ಲಿ ಬರೆದಿದ್ದು ಇನ್ನೂ ಪ್ಲಸ್ ಪಾಯಿಂಟ್ ಅವನು. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಕಷ್ಟ ಅಂತ ಹೇಳಿ ಬಿಡೋದ್ರಲ್ಲಿ ಹಿರಿಮೆ ಇಲ್ಲ, ಸಾಧಿಸೋದ್ರಲ್ಲಿ ಹಿರಿಮೆ ಇದೆ. ಪಾಂಡವರ ವನವಾಸ ಮೇಲ್ನೋಟಕ್ಕೆ ದುಃಖ, ಒಳಗೆ ಅತ್ಯಂತ ಸುಖದಾಯಕವೇ ಆಗಿತ್ತು. ಅದನ್ನು ಹೇಳೋದಕ್ಕೆ ದಿವಿ ದೇವವತ್ ಸುಖಂ ಅಂತ ಹೇಳಿದ್ವಿ. ಸ್ವರ್ಗಲೋಕದಲ್ಲಿ ದೇವತೆಗಳ ಆನಂದ ಏನಿದೆಯಲ್ಲ, ಅದಕ್ಕೆ ಸರಿಸಾಟಿಯಾದ ಆನಂದವನ್ನು ಪಾಂಡವರು ಹೊಂದಿದ್ದಾರೆ. ಮುಕ್ತಾನಾಂ ಪಾಂಡವಾನಾಂಚ ಅಂತರಂ ಕಿಂಚಿದೈವಹಿ, ಮುಕ್ತರ ಸುಖಕ್ಕೆ ಸರಿಸಾಟಿಯಾದ ಸುಖ ಪಾಂಡವರ ಸುಖ ವನವಾಸದಲ್ಲಿದ್ದಾಗಲೋ ಅನ್ನೋದು ಬಹಳ ಮುಖ್ಯವಾದಂತಹ ಅಂಶ. ಕೃಷ್ಣ ದರ್ಶನ ಕೊಟ್ಟ ಮೇಲಂತೂ ಆನಂದ ವೃದ್ಧಿಯಾದಂತೆ ಆಯಿತು. ಇವರೆಲ್ಲ ವಿಶೇಷ ರೀತಿಯಲ್ಲಿ ಕೃಷ್ಣರನ್ನ ಪೂಜಾದಿಗಳಿಂದ ಗೌರವಿಸ್ತಾರೆ. ಆಗ ಕೃಷ್ಣ ಮಾತಾಡ್ತಾನೆ, ಏನ್ ಏನೆಲ್ಲ ನಡೀತು ಅಂತ ಕೃಷ್ಣ ಕೇಳಿದ್ರು, ಏನ್ ಹಾಗಾಯ್ತು ಇದೆಲ್ಲ, ಹೇಗಾಯ್ತು ತಾವ್ ಮಾತಾಡ್ಸಕ್ ಹೋಗೋರು ಹಾಗೆ ಮಾತಾಡೋದು, ಏನಾಯ್ತು ಇದ್ದಕ್ಕಿದ್ದಾಗ ಏನಾಯ್ತು ಅಂತೇಳಿ ಮಾತನ್ನ ಕೇಳಿದ್ರು. ಅವ್ರು ಎಕ್ಸ್ಪ್ಲೇಷನ್ ಶುರು ಮಾಡ್ತಾರೆ, ಪದ್ಧತಿ ಅದು ಬಂದು ಬಂದವರೆಲ್ಲ ಮೊದಲಿಂದ ಹೇಳದೆ ಪದ್ಧತಿ ಏನಾಯ್ತು ಅಂತ ಹೇಳಿದ್ರು. ಮೊದಲಿಂದ ಯದ್ಯಪಿ ಈಗ ಯಾವುದೋ ಒಂದು ಮೃತರನ್ನು ಮಾತಾಡ್ಸಕ್ ಹೋದಾಗಲಿ ಅಂತೂ ಅವರು ಸತ್ತವರ ದುಃಖಕ್ಕಿಂತ ಹೇಳೋ ದುಃಖನೇ ಜಾಸ್ತಿ ಆಗಿಬಿಡುತ್ತದೆ ಪಾಪ. ಅಷ್ಟೇ ಎಷ್ಟೇ ರೋಗಿಗಳು ಹಾಗೇನೆ, ಮಾತಾಡ್ಸಕ್ ಬಂದವರು ರಿಯಲ್ ಪ್ರಾಬ್ಲಮ್ ಮಾಡ್ತಾರೆ ಪಾಪ. ಡಿಸೀಸ್ಗಿಂತ ವಿಜಿಟರ್ಸ ರಿಯಲ್ ಪ್ರಾಬ್ಲಮ್ ಆಗೋ ಸಂಭವ ಉಂಟು. ಅದೇ ರೀತಿಯಲ್ಲಿ ನಡೆಯೋದು ಉಂಟು. ಆದ್ರೆ ಪಾಂಡವರು ಯಾರ ಮುಂದೆನೂ ಹೇಳ್ತಾ ಇಲ್ಲ, ಕೃಷ್ಣನ ಮುಂದೆ ಹೇಳ್ತಾ ಇದ್ದಾರೆ ಒಂದು ವಿಶೇಷ. ಕೃಷ್ಣನ ಮುಂದೆ ಡಾಕ್ಟರ್ ಮುಂದೆ ಹೇಳೋದು ಬೇರೆ, ಕಂಡವ್ರ ಮುಂದೆ ಹೇಳೋದು ಬೇರೆ. ವೈದ್ಯರ ಮುಂದೆ ಹೇಳಿದ್ರೆ ಸೊಲ್ಯೂಷನ್ ಸಿಗ್ತದೆ, ಕಂಡವ್ರ ಮುಂದೆ ಹೇಳಿದ್ರೆ ಇನ್ನೂ ದುಃಖ ಜಾಸ್ತಿ ಮಾಡ್ತಾರೆ. ಏನು ಉಪಯೋಗ ಅದರಿಂದ? ಕೃಷ್ಣ ಬರೀ ವೈದ್ಯನಲ್ಲ, ಭವರೋಗ ವೈದ್ಯ ಅಂತ ಕರೆದಿದ್ದಾರೆ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲಾ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಭಗವಂತನ ಹೆಸರನ್ನು ಹೇಳಿದ್ರೇನೆ ಎಲ್ಲ ದುಃಖ ಪರಿಹಾರ ಆಗಬೇಕಾದ್ರೆ. ಪಾಂಡವರಂತೂ ಕೃಷ್ಣನ ಎದುರಿಗಿದ್ದಾರೆ, ಅಷ್ಟು ಆನಂದವನ್ನು ಅನುಭವಿಸ್ತಾ ಎಲ್ಲ ವಿಷಯ ಹೇಳುತ್ತೆ. ಕೇಳೋದು ಲೋಕದ ಧರ್ಮ, ಹೇಳೋದು ಇವರ ಧರ್ಮ. ಕೃಷ್ಣನಿಗೆ ಗೊತ್ತಿದ್ದಿಲ್ಲವೇ ಅಂತ ಪ್ರಶ್ನೆ ಕೇಳಬೇಕಾಗಿಲ್ಲ. ಕೃಷ್ಣ ಕೇಳಿ ತಿಳ್ಕೊಂಡ ಅಂತ ಕೇಳಿದರೆ ಆ ಲೋಕದ ವಿಚಾರಗಳಷ್ಟೇ. ಯಜ್ಞದ ಆಚರಣೆ ಶ್ರೇಷ್ಠ, ಕರ್ತವ್ಯ ವೇತರೋ ಜನ. ಏನಾಯ್ತು ಅಂತ ಕೇಳೋದು, ಇವರು ಹೇಳೋದು ಲೋಕದ ಒಂದು ಸಿದ್ಧಿಯೇ ಹೊರತು ಕೃಷ್ಣನಿಗೆ ಅಜ್ಞಾನ ಅಂತ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಎಲ್ಲ ಹೇಳಿದ್ರಂತೆ, ಕೃಷ್ಣಾರ್ಜುನಿಗೆ ಗೊತ್ತಲ್ಲ, ನೀನು ಆ ಕಡೆ ಹೊರಟು ಬಿಟ್ಟೆ, ಈ ಕಡೆ ವಿದರ್ನ ಮೂಲಕ ಸಂದೇಶ ಬಂತು ಅಂತ ಹೇಳಿದ್ರು. ರಾಜ್ಯ ಯಾಗ ವಾಪಸ್ ಹೋಗಬೇಕು. ಕೃಷ್ಣ ಯಾಗ ಮಂಟಪದಲ್ಲಿ ಕೂತಿದ್ದಾನೆ, ನಾರದ ಮುನಿಗಳು ಬಂದರು. ಆಗ ಕೃಷ್ಣ ಕೇಳಿದ, ನೃಪೇಶು ಕವುದ್ಯಮಿ, ನಾರದರೆ ಈಗ ರಾಜರಗಳಲ್ಲಿ ಯಾರು ಯುದ್ಧಕ್ಕೆ ತೊಡಗಿದ್ದಾರೆ ಅಂತ ಪ್ರಶ್ನೆ ಮಾಡಿ. ಆಗ ನಾರದರು ಹೇಳಿದರು, ಕೃಷ್ಣ ಈ ಒಬ್ಬ ಸಾಲ್ವ ಅಂತ ಒಬ್ಬ ಇದ್ದಾನೆ, ಅವನು ಯುದ್ಧ ಆರಂಭ ಮಾಡ್ತಾ ಇದ್ದಾನೆ, ಯಾರ ಮೇಲೆ ಅಲ್ಲ ನಿನ್ನ ಮೇಲೇನೆ ಅಂತ ಹೇಳಿದ್ರು. ನಿನ್ನ ಮೇಲೆ ಯುದ್ಧ ಆರಂಭ ಮಾಡ್ತಾನೆ, ನೀನು ಈ ಕಡೆ ಬಂದಿರೋದು ಅವನಿಗೆ ಗೊತ್ತಿದೆ, ರಾಜ್ಯಾಗಿ ಬಂದು ಇಲ್ಲೇ ಇರೋದು ಗೊತ್ತಿದೆ, ಅದಕ್ಕೆ ಸಾಲ್ವ ಈಗ ಈ ದ್ವಾರಕಾ ಪಟ್ಟಣವನ್ನು ಮುತ್ತಿದ್ದಾನೆ ಅಂತ ಹೇಳಿದ್ರು. ಆ ತಕ್ಷಣ ಕೃಷ್ಣ ಏನ್ ಮಾಡಿದನಂತೆ, ನೀವು ಮಾತು ಹೇಳ್ತಿರಬೇಕಾದ್ರೆ ಕೃಷ್ಣ ಹೇಗಿದ್ದ ಅಂತ ರಾಜರೊಡನೆ ಮಾಡ್ತಾರೆ. ಕೃಷ್ಣ ಮುಖ ಸೀತಾಂಶು ಮಂಡಲಂ ಅಂತ ಕರೆದಿದ್ರು. ಕೃಷ್ಣ ಮುಖ ಸೀತಾಂಶು ಮಂಡಲಂ ಅಂದ್ರೆ ಕೃಷ್ಣ ಮುಖ ಚಂದ್ರ ಅಂತ ಅರ್ಥ. ವಾದಿರಾಜ ಸ್ವಾಮಿಗಳು ವಿಶೇಷ ಅರ್ಥವನ್ನು ಬರೀತಾರೆ. ಇಂಥ ಸುದ್ದಿ ಉಳಿದವರು ಕೇಳಿದ್ರೆ ಗಾಬರಿ ಆಗಿಬಿಡ್ತಾ ಇತ್ತು. ಕೃಷ್ಣ ಹೇಗಿದ್ದಾನಂತೆ, ಚಂದ್ರನಂತ ಮುಖ. ಕೃಷ್ಣನಿಗೇನು ಯೋಚನೆ ಈ ಮಧ್ಯೆ, ಆನಂದಪೂರ್ಣ, ಏನು ದುಃಖನೇ ಪರಮಾತ್ಮನಿಗೆ ಹೆಸರೇ ಕೂಡ ಇಲ್ಲ. ಆ ನಗನಗುತ್ತಾ ಇದ್ದಾನಂತೆ. ಗೀತೆಯನ್ನು ಹೇಳಬೇಕಾದ್ರೂ ಕೂಡ ಪ್ರಹಸನ್ನಿವ ಭಾರತ ಸಮವಾಚ ಋಷಿಕೇಶ ಅಂತ ಹೇಳಬೇಕಾದ್ರೆ, ಸೇನೆಯೋರ್ ಉಭಯೋರ್ ಮಧ್ಯೆ ವಿಷೀದಂತ ಮಿದಂ ವಚಃ ಅಂತ ಹೇಳ್ತಾ ಪ್ರಹಸನ್ನಿವ ಭಾರತ ನಗನಗುತ್ತಾ ಕೃಷ್ಣ ಮಾತಾಡುತ್ತೆ. ಕೃಷ್ಣರ ಮುಖದಲ್ಲಿ ದುಃಖದ ಹೆಸರೇ ಎಂದೂ ಇಲ್ಲ, ಆಗಲೂ ದುಃಖದ ಹೆಸರಿಲ್ಲ. ಆದರೆ ಲೋಕದೃಷ್ಟಿಯಲ್ಲಿ ನಡ್ಕೋಬೇಕಲ್ಲ, ಬಲರಾಮದೇವರು ಪ್ರದ್ಯುಮ್ನ ಸಾಂಬ ಮೊದಲಾದವನ್ನೆಲ್ಲ ಕರೆದು ನೀವೆಲ್ಲ ಹೋಗಿಬಿಡಿ, ನಾನು ಹಿಂದೆ ಬರ್ತೇನೆ ಅಂತ ಹೇಳ್ತಾರೆ. ನೀವೆಲ್ಲ ಹೋಗಿ ದ್ವಾರಕಾಪಟ್ಟಣ ರಕ್ಷಣೆ ಮಾಡಿಕೊಳ್ಳಿ, ಅಟ್ಟಕ್ಕೆ ನಾನು ಬರ್ತೇನೆ ಅಂತ ಹೇಳಿ ಕೃಷ್ಣ ಅವರನ್ನು ಕಳಿಸಿಕೊಟ್ಟು ಬಿಟ್ಟು ಮತ್ತೆ ಕೆಲವು ದಿವಸ ಇದ್ದು ಹೋದ ನಾನು. ಇದು ಕೃಷ್ಣನ ಮತ್ತೊಂದು ಪೂರ್ಣತೆ ಅಂದ್ರೆ ಏನು, ಆವೇಗ ದುಃಖ ಮಾಡಿಕೊಂಡಾಗ ಕಷ್ಟ ಓಡೋಗ್ಬಿಡ್ತಿದ್ದೆ, ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ ಓಡೋಗ್ಬಿಡ್ತಾನೆ. ಇನ್ನು ದ್ವಾರಕಾಪಟ್ಟಣ ಮುತ್ತಿದ್ದಾನೆ ಸಾಲ್ವರಂತಹ ಮಹಾದುಷ್ಟ ಅಂತ ಕೇಳಿದ್ರೆ, ಕೃಷ್ಣ ಪ್ರಶಾಂತವಾಗಿ ನಡ್ಕೊಂಡಿದ್ದಾನೆ. ನೀನು ಹೊರಟೆಯಲ್ಲ, ಈ ಕಡೆ ವಿದುರ ಬಂದ, ಪ್ರಸಂಗ ಬಂತು, ನಾವು ಸಂದೇಶ ಬಂತು, ಹೊರಟು ಬಿಟ್ಟಿವಿ, ದೂತ ಆಯಿತು ಅಂತ ಎಲ್ಲ ವರ್ಣನೆ ಮಾಡ್ತಾನೆ ಧರ್ಮರಾಜ. ಎಲ್ಲ ಕೃಷ್ಣ ಕೇಳ್ತಾನೆ, ಕೇಳ್ಬಿಟ್ಟು ಆಮೇಲೆ ಮಾತಾಡ್ತಾನೆ, ಭಾರಿ ಅನ್ಯಾಯ ಆಯ್ತು ನಿಮಗೆ, ನಾನಿದ್ದಿದ್ರೆ ಈಗ ಆಗ್ತಿದ್ದಿಲ್ಲ ಅಂತ ಹೇಳಿದ್ರು, ನಾನಿದ್ದಿದ್ರೆ ಈಗ ಆಗ್ತಿದ್ದಿಲ್ಲ, ಇದು ಭಾರಿ ಇಂಪಾರ್ಟೆಂಟ್, ಮೇಲ್ನೋಟಕ್ಕೆ ಭಾರಿ ರಿಲೀಫ್. ತುಂಬಾ ಜನ ಮಾತಾಡ್ತಿರ್ತಾರೆ, ನಾನಿದ್ರೆ ವಿಷಯನೇ ಬೇರೆ ಆಗ್ತಿತ್ತು ಅಂತ ಹೇಳ್ಬಿಡ್ತಾರೆ. ನಮ್ಮ ಆಟಗಾರರತ್ತು ಅವನಿದ್ರೆ ಪರವಾಗಿಲ್ಲ, ಅವನಿದ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ, ಇದ್ದಾಗಲೇ ಹೊಸ್ತ ಸೋತಿರ್ತಾರೆ ಪಾಪ. ಯಾರಿಗೂ ಹೇಳ ಪದ್ಧತಿ, ಯಾರು ಅವರಿದ್ದಿದ್ರೆ ಗೆದ್ದು ಬಿಡ್ತಿದ್ರು, ಅವರಿದ್ದರೆ ಗೆದ್ದು ಬಿಡ್ತಿದ್ರು ಅಂತ ಹೇಳ್ತಾರೆ. ಇದ್ದಾಗ ಅವರೇ ಲೋಯೆಸ್ಟ್ ಸ್ಕೋರ್ ಹೊಡೆದಿರ್ತಾರೆ ಪಾಪ. ಅಂದ್ರೆ ಮನುಷ್ಯರ ಸ್ವಭಾವ ಅದು, ಅವರಿದ್ರೆ ಆಗ್ತಿತ್ತು ಇವರಿದ್ರೆ ಆಗ್ತಿತ್ತು ಅಂತ ಹೇಳಿ ಅದು ಅಭ್ಯಾಸ ಅಷ್ಟೇ. ಇಷ್ಟೊಂದು ಮಾತ್ರ ಆಗಲ್ಲ, ನಾನಿದ್ದಿದ್ರೆ ಆಗ ಆಗ್ತಿದ್ದಿಲ್ಲ, ನಾನು ನಿರ್ವಹಣೆ ಹೋಗಿಬಿಟ್ನಲ್ಲ ಧರ್ಮರಾಜ, ಅಲ್ಲಿ ಏನಾಯ್ತು ಗೊತ್ತಾ ಅಂತ ತಾನು ಶುರು ಮಾಡ್ತಾನೆ. ಈ ಮಧ್ಯೆ ಇಲ್ಲೇನಾಯ್ತು ಗೊತ್ತಾ ಅಂತ ಅವ್ರು ಹೇಳಿದ್ರೆ, ಅಲ್ಲಿ ಹೋದ್ರೆಲ್ಲ ಓ ಭಾರಿ ಗಲಾಟೆ ನಡೆದು ಹೋಗಿಬಿಟ್ಟಿತ್ತು, ಅಲ್ಲಿ ನಡೆದಿದ್ದು ಯುದ್ಧ ಶುರುವಾಗಿತ್ತಾಗಲೇ ಇದೆ. ಪ್ರದ್ಯುಮ್ನಾದಿನ ಮಕ್ಕಳೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ, ಆ ಕಡೆ ಸಾಲ್ವ ಬಂದುಬಿಟ್ಟಿದ್ದಾನೆ. ಆ ಭಯಂಕರ ಯುದ್ಧದೊಳಗೆ ಒಂದು ಹಂತದಲ್ಲಿ ಪ್ರದ್ಯುಮ್ನ ಸಾಂಬ ಎಲ್ಲ ಕೃಷ್ಣನ ಮಕ್ಕಳದೇ ಕಾರಭಾರ, ಅವರೆಲ್ಲ ಹೇಳಿದ್ರಂತೆ ಬಲರಾಮದೇವರನ್ನು ಕರೆದು, ಯುದ್ಧಕ್ಕೆ ಬರೋದು ಬೇಡ ದೊಡ್ಡಪ್ಪ, ಅದೆಲ್ಲ ನೋಡ್ಕೊಳ್ತೀವಿ ಅಂತ ಹುಡುಗರೆಲ್ಲ ಸೇರಿ ಹೊರಟಾಗ ಲೆಕ್ಕ ಎಲ್ಲ ಹೊರಟು ಬಿಟ್ಟರು. ಸಾಲ್ವ ಯುದ್ಧ ಮಾಡ್ತಾ ಇದ್ದಾರೆ. ಸಾಲ್ವ ಮಹಾದುಷ್ಟ, ಅವನು ಸ್ವರೂಪತಃ ಬಲಿ ಅಂತಕ್ಕಂಥ ರಾಕ್ಷಸನೇ ಸಾಲ್ವರಾಗಿ ಹುಟ್ಟಿತ್ತು. ಬಲಿ ಅಂದರೆ ಈ ಬಲಿ ಅಲ್ಲ, ಬಲಿದಾನ ಮಾಡಿದ ಬಲಿ ಅಲ್ಲ, ವಾಮನದೂತಿ ಪರಮಾತ್ಮನಿಗೆ ಸರ್ವಸ್ವವನ್ನು ಕೊಟ್ಟ ಬಲಿ ಅಲ್ಲ. ಅವನು ಪ್ರಹ್ಲಾದನ ಮೊಮ್ಮಗ, ಅವನು ಪ್ರಹ್ಲಾದನಿಗೆ ವಿರೋಚನ ಅಂತ ಒಬ್ಬ ಮಗ, ಆ ವಿರೋಚನ ಮಗನೇ ಬಲಿಚಕ್ರವರ್ತಿ. ಅವನು ತುಂಬ ಸಾತ್ವಿಕನಾದವನು, ಇನ್ನೊಬ್ಬ ಬಲಿ ಅಂತಿದ್ದಾನೆ, ಭಾರಿ ದುಷ್ಟವು. ಈ ವಿಷಯ ಸುಮ್ಮನೆ ಮಹಾಭಾರತ ನೋಡಿದರೆ ಗೊತ್ತಾಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ಬಲಿ ಅಂತಕ್ಕಂಥ ಒಳ್ಳೆಯವನು ಒಬ್ಬನಿದ್ದಾನೆ, ಕೆಟ್ಟವನು ಒಬ್ಬನಿದ್ದಾನೆ. ಆ ಕೆಟ್ಟ ಬಲಿ ಇದ್ದಾನಲ್ಲ, ಒಳ್ಳೆಯ ಬದಿಯ ಬಲಿ ಒಳಗೆ ಅವನ ರಾಕ್ಷಸ ಕೆಟ್ಟವನು, ಒಳ್ಳೆಯ ಬಲಿ ಒಳಗೆ ಪ್ರವೇಶ ಮಾಡಿ ಅವನಿಗೆ ಅನೇಕ ಸಾಧ್ಯ ಬುದ್ಧಿ ಕೆಲಸ ಕೇಳೋ ಕೆಲಸ ಮಾಡಿಸ್ತಾ ಇರ್ತಾನೆ ಅಂತ ಹೇಳಿ ತಿಳಿಸಿದ್ದಾನೆ. ಆ ಬಲಿನೇ ಸಾಲ್ವನಾಗಿ ಹುಟ್ಟಿದವನು. ಇವನು ಬ್ರಹ್ಮದತ್ತ ಅನ್ನೋ ಮಗ, ಬ್ರಹ್ಮದತ್ತ ಅಂತಕ್ಕಂಥವರ ಮಗ ಈ ಸಾಲ್ವರಾಜ. ಬ್ರಹ್ಮದತ್ತ ಅಂಬವನು ಯಾವನು ಅಂದ್ರೆ, ಹಿಂದೆ ಮಹಾಭಾರತ ಕಥೆ ನೆನಪಿದ್ರೆ ಗೊತ್ತಾಗ್ತದೆ. ಅಂಬೆ ಹೇಳ್ತಾಳೆ, ನೋಡಿ ಭೀಷ್ಮರೇ, ನಾನು ಮದುವೆಯಾಗಲಿ ತೀರ್ಮಾನ ಮಾಡಿದ್ದೆ, ಆಗ್ಲೇನೆ ಒಬ್ಬನ ಮೆಚ್ಚಿಬಿಟ್ಟಿದ್ದೆ, ನೀವು ನನ್ನ ಕರ್ಕೊಂಬಂದ್ಬಿಟ್ಟಿದ್ದೀರಿ, ನಾನು ಇಲ್ಲಿ ಮದುವೆಯನ್ನು ಒಪ್ಪೋದಿಲ್ಲ, ನಾನು ಅವನ್ನೇ ಮದುವೆ ಆಗ್ತೇನೆ. ಯಾರು ಅಂದ್ರೆ ಸಾಲ್ವಕಾಮಾಹ ನಿತ್ಯಪಿ ಅಂತ ಹೇಳಿದ್ದೆ, ನಾನು ಸಾಲ್ವರಾಜರನ್ನೇ ಮೆಚ್ಚಿದ್ದೇನೆ, ಅವನು ಮದುವೆ ಆಗ್ತೇನೆ ಅಂತ ಹೇಳಿದ್ದೆ. ಅವನು ಸಾಲ್ವರಾಜ ಅಂದ್ರೆ ಬ್ರಹ್ಮದತ್ತ ಅಂತ ಅವನ ಹೆಸರು, ಅವನ ಮಗನೇ ಈ ಸಾಲ್ವರಾಜ. ಅವನ ಮಗ ಇವನು, ಅವನು ವೃದ್ಧನಾಗಿದ್ದ ಇಷ್ಟೊತ್ತಿಗೆನೆ. ಭೀಷ್ಮರ ಕಂಟೆಂಪರರಿ ಅವನು, ಆದ್ದರಿಂದ ಅವನು ವೃದ್ಧ, ಇವನು ಅವನ ಮಗ ಇವನು. ಇನ್ನು ಕೂಡ ಇವತ್ತಿಗೆ ಏನಾಗಿದೆ ಗೊತ್ತೇನು, ಅವರ ಅಪ್ಪ ಬದುಕಿಲ್ಲ, ಈಗ ಬ್ರಹ್ಮದತ್ತ ಬದುಕಿಲ್ಲ. ರುಕ್ಮಿಣಿ ಸ್ವಯಂವರ ಆದಮೇಲೆ ಯುದ್ಧ ನಡೆದ ಯುದ್ಧದೊಳಗೆ ಕೆಲ ದಿವಸವಾಗಿ ಪುಷ್ಕರ ಕ್ಷೇತ್ರ ಮೊದಲಾದವುಗಳ ಕಡೆಗೆ ಯುದ್ಧ ನಡೀತು. ಕೃಷ್ಣನಿಗೂ ಈ ಬ್ರಹ್ಮದತ್ತ ಅವನ ಇವನಿಬ್ಬರು ಮಕ್ಕಳಿರ್ತಾರೆ, ಹಂಸ ಡಿಬಿಕ ಅಂತ ಮಕ್ಕಳಿರ್ತಾರೆ, ಅವ್ರನ್ನೆಲ್ಲ ಕೃಷ್ಣ ಸಂಹಾರ ಮಾಡಿ ಆಗಿರುತ್ತೆ. ಈಗಾಗಲೇ ಈ ಇವನೊಬ್ರು ಉಳ್ಕೊಂಡಿರ್ತಾನಷ್ಟೇ. ಇವನ್ ಯಾಕೆ ಉಳ್ಕೊಂಡಿದ್ದ ಅಂದ್ರೆ ಔಟ್ ಆಫ್ ಸ್ಟೇಷನ್ ಆಗಿದ್ದಿಲ್ಲ ಅವನಾಗಿ, ಇದ್ರೆ ಅವತ್ತೇ ಹೋಗ್ತಿದ್ದ ಇವನು ಕೂಡ, ಅವತ್ತು ಅವನು ಇರಲಿಲ್ಲ. ಅವನು ತಪಸ್ಸಿಗೆ ಅಂತ ಹೋಗಿದ್ದಂತೆ ಸಾಲ್ವರಾಜ್, ತಪಸ್ಸಿಗೆ ಅಂತೂ ಹೋಗ್ಬೇಕು. ತಪಸ್ಸು ವಿಭಸ್ಸು ಮಾಡ್ತೇವೆ ಅಂದ್ರೆ ಸತ್ಯಕ್ಕೆ ಪ್ರಾಣ ಉಳಿಯುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ತಪಸ್ಸು ವಿಭಸ್ಸು ಎಂತ ಒಳ್ಳೆ ಪದಗಳು ಅಂದ್ರೆ ಕೆಟ್ಟ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗಿದ್ದ ಅಂದ್ರೆ ಯಾತಕ್ಕೆ ಹೋಗಿರ್ತದೆ, ಬಿಸಿನೆಸ್ಗೆ ಹೋಗಿದ್ದೋ ಚಪ್ಪಲಿ ಆರ್ಸಕ್ಕೆ ಹೋಗಿರ್ತಾನೋ ಹೋಗಿರ್ತಾನೆ, ಅಂತ ಜನನು ಇರ್ತಾರಲ್ಲ. ಅಥವಾ ಆ ಮಟ್ಟಿಗೆ ಅವ್ನಿಗೆ ಏನಾದ್ರೂ ಒಂದು ಸ್ವಲ್ಪ ಇರೋ ಬೆನಿಫಿಟ್ ಸಿಗುತ್ತೋ ಒಂಥರ, ದೇವರ ಹೆಸರು ಹೇಳಿದ್ರೇನೆ ಒಂಚೂರು ಏನಾಗಬೇಕು. ತಪಸ್ಸಿಗೆ ಅಂತ ಹೋಗಿದ್ದಕ್ಕೆ ಅವತ್ತು ಬದುಕಿದ್ದ ಅವನು, ಅವತ್ತು ಸತ್ಯ ಇರಲಿಲ್ಲ, ಇವತ್ತು ಸಾಯೋ ಯೋಗ ಬರ್ತವೆ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿದರೆ ಈ ತಪಸ್ಸು ಮೊದಲಾದವುಗಳೆಲ್ಲ ಯಾವ ರೀತಿಯಲ್ಲಿ ನಮಗೆ ತೀರಾ ಸಾಮಾನ್ಯ ದೃಷ್ಟಿಯಲ್ಲಿನೇ ಉಪಕಾರ ಮಾಡುತ್ತೆ ಎಂಬುದು ಕೂಡ ಮುಖ್ಯ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿನಾಂ. ಯಜ್ಞ ದಾನ ಮತ್ತು ತಪಸ್ಸುಗಳು ಅತ್ಯಂತ ಪವಿತ್ರವಾದವುಗಳು, ನಮ್ಮನ್ನು ತುಂಬಾ ದೊಡ್ಡ ಆಪತ್ತಿನಿಂದ ಪಾರು ಮಾಡತಕ್ಕಂಥ ವಸ್ತುಗಳು ಅಂತ ಹೇಳಿ ಕೊಂಡಾಡುತ್ತಾನೆ. ಆ ಹಿನ್ನೆಲೆಯಲ್ಲಿ ಅವನು ಸಾಲ್ವಕ್ಕೆ ಹೋದವನು, ಭಾರಿ ದುಷ್ಟ ಅವನು. ಅವನು ಎಷ್ಟು ಪ್ರಾಚೀನ ಅಂತ ಕೇಳಿದರೆ, ಅವನು ಪರಿಸರಾವದೇವರು ಅವನು ಕೊಂದಿದ್ದಿಲ್ಲವನು, ಪರಿಸರಾವದೇವರು ಅವನು ಕೊಂದಿದ್ದಿಲ್ಲ, ಕೊಲ್ಲಕ್ಕೆ ಆಗ್ತಿದ್ದಿಲ್ಲ ಅಂತ ಬಿಟ್ಟಿದ್ರು ಅಂತ ತಿಳ್ಕೋಬಾರದು. ಮತ್ತೆ ಕೊಲ್ಲಕ್ಕೆ ಸಂಪೂರ್ಣ ಸಮರ್ಥ, ಪರಮಾತ್ಮ ಎಲ್ಲ ರೂಪಗಳು ಕೂಡ ಒಂದೇನೆ, ಆದರೂ ಪರಶುರಾಮ ರೂಪದಿಂದ ಕೊಲ್ಲದೇನೆ ಕೃಷ್ಣ ರೂಪದಿಂದ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿ ಬಿಟ್ಟಿದ್ದಂತೆ. ಇವನು ತಪಸ್ಸು ಮಾಡುತ್ತಾ ವಿಚಿತ್ರವಾದ ತಪಸ್ಸನ್ನು ಮಾಡಿ ಅದರಿಂದ ಅಬದ್ಧನಾಗಬೇಕು ಅಂತ ವರ ತಗೊಳ್ತಾನೆ. ಶಿವನನ್ನ ಮೆಚ್ಚಿಸಿಬಿಟ್ಟು ವರ ತಗೊಳ್ತಾನೆ, ಜೊತೆಗೆ ವಿಮಾನವನ್ನು ಸಂಪಾದನೆ ಮಾಡ್ತಾನೆ. ಆಗಿನ ಕಾಲಕ್ಕೆ ವಿಮಾನ ಇಟ್ಟವರು ಕೆಲವರು ಇದ್ರು, ರಾವಣ ಹಸ್ತದಲ್ಲಿ ಪುಷ್ಪಕ ವಿಮಾನ ಇಟ್ಟಿದ್ದವನು, ಪುಷ್ಪಕ ವಿಮಾನ ಇಟ್ಟು ಹೆಸರು ಮಾಡಿದವನು ರಾವಣ. ಅನಂತರದ ದಾರಿ ದೊಡ್ಡ ವಿಮಾನ ಇಟ್ಟವರ ಸಾರಿಗೆ ಸೇರಿದವನು ಅದು ತ್ರೇತಾಯುಗದ ಕಥೆ, ಇದು ಇದು ದ್ವಾಪರಯುಗದ ಕಥೆ. ಈ ಯುಗದಲ್ಲಿ ವಿಮಾನ ಇಟ್ಟವನು ಅಂತ ಕೇಳಿದರೆ ಈ ಸೌಭ ಅಂತ ಕರೀತಾರೆ, ಆ ವಿಮಾನದ ಹೆಸರೇ ಸೌಭ. ಅದಕ್ಕೆ ಸೌಭರಾಷ್ಟ್ ಅಂತ ಒಂದು ಹೆಸರು, ಸಾಲ್ವ ಅಂಬುದು ದೇಶದ ಹೆಸರು, ಬ್ರಹ್ಮದತ್ತ ಇವನ ಅಪ್ಪನ ಹೆಸರು, ಸೌಭ ಇವ ವಿಮಾನದ ಹೆಸರು, ಆದ್ದರಿಂದ ಇವನು ಸೌಭರಾಷ್ಟ್ ಅಂತಾನೆ ಹೆಸರು. ಈ ಸೌಭ ಅಂತಕ್ಕಂಥ ವಿಮಾನದಲ್ಲಿ ಕೂತು ಅವನು ರಿಯಲಿ ಪ್ರಾಬ್ಲಮ್ ಮಾಡಕ್ ಬರುತ್ತಾನೆ. ಬೇರೆ ಒಂದು ಇದು ಬೇರೆ, ಈ ಗ್ರೌಂಡ್ ವಾರ್ ಬೇರೆ, ಏರ್ ವಾರ್ ಬೇರೆ. ಗ್ರೌಂಡ್ ವಾರ್ ಕೋಟೆ ಗೀಟೆ ಎಲ್ಲ ಇದ್ದು ಬಿಟ್ಟರೆ ಸ್ವಲ್ಪ ಸೇವ್ ಮಾಡ್ಕೋಬಹುದು. ಹಿಂದಿನ ಕಾಲಕ್ಕೆ ಇವತ್ತು ಕೋಟೆಗಳು ಕಾರು ಕಟ್ಟೋದಿಲ್ಲ, ಯಾವ ಊರಿಗೂ ಕೋಟೆ ಕಟ್ಟೋದಿಲ್ಲ. ಯಾಕಂದ್ರೆ ಈಗ ಈ ಒಂದು ಅಟ್ಯಾಕ್ ಮಾಡ ಮೇಲಿಂದ ಅಟ್ಯಾಕ್ ಮಾಡ್ತಾರಲ್ಲ, ಕೋಟೆ ಕಟ್ಟೆಯನ್ನು ಪ್ರಯೋಜನ ಇಲ್ಲವೇ ಇಲ್ಲ. ಹಿಂದಿನ ಕಾಲಕ್ಕೆ ಕೋಟೆ ಕಟ್ಟೋ ಅಭ್ಯಾಸ ಇದ್ದಿದ್ದಕ್ಕೆ ಅದೇ ಕಾರಣ. ಬೆಂಗಳೂರಿಗೆ ಒಂದು ಕೋಟೆ ಇತ್ತು ಹಿಂದೊಂದು ಕಾಲಕ್ಕೆ, ದೊಡ್ಡ ದೊಡ್ಡ ಹಳೆ ಸಂಸ್ಥಾನಗಳಿಗೆಲ್ಲ ಕೋಟೆಗಳು ಸಾಮಾನ್ಯವಾಗಿರುತ್ತೆ. ಯಾವಾಗ ಇದು ಶುರುವಾಯಿತೋ, ಬಾಂಬ್ ಗೇಮ್ ಶುರುವಾದ ಮೇಲೆ ಆ ಕೋಟೆ ಕಾನ್ಸೆಪ್ಟ್ ಹೊರಟೋಯ್ತು. ಈ ಸಾಲ್ವರಾಜ ಅಂಥವನು, ಮೇಲಿಂದ ಯುದ್ಧ ಮಳೆ ಬರ್ತಿತ್ತು, ಆದ್ದರಿಂದ ಸಮುದ್ರದ ಮೇಲೂ ದಾಟಿ ಬರ್ತಾನು, ಸಮುದ್ರದ ಮಧ್ಯೆ ಪಟ್ಟಣ, ಅದರ ಮೇಲೆ ದಾಟಿಬಂದು ಯುದ್ಧ ಶುರು ಮಾಡಿದನಂತೆ. ಸೈನಿಕನೂ ಕರ್ಕೊಂಡು ಬರ್ತಾರೆ, ತರೋದು ಇಡಿಸೋದು, ಮಾಯಾಶಕ್ತಿ ಬೇರೆಯವನು. ಇನ್ನೊಂದು ವಿಚಾರ, ಒಂದು ಕಡೆಗೆ ವಿಮಾನ, ಒಂದು ಕಡೆಗೆ ವರ, ನನಗೆ ಸ್ವರೂಪತಃ ಭಾರಿ ದುಷ್ಟ, ಮತ್ತೊಂದು ಕಡೆ ದೊಡ್ಡ ಸೈನ್ಯ, ಅದೆಲ್ಲ ಸಾಲದವನ್ನ ಹಾಗೆ ಸೌ ಆ ವಿಮಾನಕ್ಕೂ ವರ ಅವನಿಗೆ ಯಾರು ಮುರಿಬಾರು, ಆಲ್ ಪ್ರೂಫ್ ವಿಮಾನ, ಆಕ್ಸಿಡೆಂಟ್ ಗೀಸೆಂಟ್ ಆಗ ಸಂಭವನೇ ಇಲ್ಲದು ಅಂತ ವಿಮಾನ. ಇಷ್ಟೆಲ್ಲದರ ಮಧ್ಯೆ ವಿಚಿತ್ರವಾದ ಅಸ್ತ್ರಗಳು ಬೇರೆ, ಅಷ್ಟೆಲ್ಲದರ ಸಮೇತ ಅವನು ಯುದ್ಧವನ್ನು ಮಾಡಕ್ಕೆ ಬಂದಿದ್ದಾನೆ, ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡುತ್ತಾನೆ. ಕೃಷ್ಣನ ಮಕ್ಕಳೆಲ್ಲ ಹೋದರಂತೆ, ಕೃಷ್ಣನ ಕಥೆ ಹೇಳಕ್ಕೆ ಶುರು ಮಾಡ್ತಾನೆ. ಇದಿಷ್ಟು ಕೂಡ ಸಾಲ್ವರಾಜನ ಪ್ರಸಂಗವನ್ನ ತಾನೇ ವರ್ಣನೆ ಮಾಡ್ತಾನೆ ಕೃಷ್ಣ. ಮಹಾಭಾರತದಲ್ಲೂ ಕೂಡ ಈ ಕಥೆ ವನಪರ್ವದಲ್ಲೇ ಬರೋದು, ಕೃಷ್ಣರ ಬಾಯಿಂದನೇ ನಿರೂಪಣೆಯಾಗುತ್ತೆ. ಅವರೆಲ್ಲ ಯುದ್ಧ ಶುರು ಮಾಡಿದರು, ಆ ಯುದ್ಧದೊಳಗೆ ನನ್ನ ಮಕ್ಕಳು ಯುದ್ಧ ಮಾಡ್ತಾ ಇದ್ದಾರೆ, ಅವನ ಕಡೆ ಅನೇಕಾನೇಕ ಸೈನಿಕರು ಮಹಾಯೋಧರುಗಳಿದ್ದಾರೆ, ಇವನು ವೇಗವಾನ್ ಅಂತ ಒಬ್ಬ ಹೆಸರಿತ್ತಂತೆ. ವೇಗವಾನ್ ಅಂತ ಹೆಸರು ಅವನ ಸಹಕಾರಿಗಳಲ್ಲಿ ಒಬ್ಬರು ಸಾಲ್ವರಾಜರು. ಅವನಿಗೂ ಸಾಂಬನಿಗೂ ಯುದ್ಧವಾದ, ಕೃಷ್ಣನ ಮಗ ಸಾಂಬ, ಜಾಂಬವತಿಯ ಮಗ ಅವನು, ಕೃಷ್ಣ ಜಾಂಬವತಿಯರ ಮಗ ಸಾಂಬ ಅಂತೇಳಿ ಅವರು ಷಣ್ಮುಖರ ಅವತಾರ. ಅವನಿಗೂ ವೇಗವಾನಿಗೂ ಯುದ್ಧ ನಡೆದು ಆ ಯುದ್ಧದಲ್ಲಿ ವೇಗವಾನ್ ಅನ್ನೋ ಸಾಂಬ ಕೊಂದಾಕಿಬಿಡುತ್ತೆ. ಅದೇ ಸಮಯಕ್ಕೆ ಇನ್ನೊಬ್ಬನು ಬರ್ತಾರೆ ಯುದ್ಧಕ್ಕೆ, ವಿವಿಂಧ್ಯ ಅಂತ ಅವನ ಹೆಸರು, ವಿವಿಂಧ್ಯ. ಅವನಿಗೂ ಕೃಷ್ಣನ ಮಗ ಚಾರುದೇಷ್ಣಾಂಬನಿಗೂ ಯುದ್ಧವಾದ. ಚಾರುದೇಷ್ಣ ಅಂದ್ರೆ ಗಣೇಶನ ಅವತಾರ, ಗಣೇಶ ಹರಿಕತಾಮ್ರ ಸ್ಥಾನ ಓದೋರಿಗೆ ಗೊತ್ತಿರುತ್ತೆ. 28 ಸಂಧಿಯಲ್ಲಿ ಗಣೇಶೋತ್ರ ಹೇಳುತ್ತಾರೆ, ಚಾರುದೇಷ್ಣಾಹ್ವಯ ನೆನೆಸಿ ನೀ ರುಕ್ಮಿಣಿಯೋಳು ಜನಿಸಿ ಅಂತ ಹೇಳಿ. ಅದು ಭಾಗವತ ಪುರಾಣದ ಕಥೆ, ಮಹಾಭಾರತದಲ್ಲೂ ಬರ್ತದೆ. ಅಂದ್ರೆ ವಿನಾಯಕ ಕೃಷ್ಣರ ಮಗನಾಗಿ ಹುಟ್ಟಿದ್ದ. ಇದು ನಮ್ಮ ವಿನಾಯಕನ ಕಥೆ ಕೇಳಿದವರಿಗೆ ಆತನ ಅವತಾರಗಳ ಪರಿಚಯ ಇರೋದಿಲ್ಲ. ಮಹಾಭಾರತ ಭಾಗವತಗಳಲ್ಲಿ ಹರಿವಂಶಗಳಲ್ಲಿ ಆತನ ಅವತಾರ ಚಾರುದೇಷ್ಣ ಅಂತ ಒಂದು ಅವತಾರ ಇದೆ. ಕೃಷ್ಣನ ಮಗನಾಗಿ ಹುಟ್ಟಿದ್ದ ಅಂಬುದು ಬಹಳ ಮುಖ್ಯವಾದ ವಿಚಾರ. ಆದ್ರಿಂದಲೇ ಒಂದು ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಾಗಾಯ್ತು. ಕೃಷ್ಣನ ಮಗನಾಗಿದ್ದಾನೆ ಚಾರುದೇಷ್ಣ, ಆತ ವಿನಾಯಕ, ಕೃಷ್ಣ ಅಪ್ಪ, ಕೃಷ್ಣ ಸರ್ವೋತ್ತಮ, ಈತ ಸರ್ವೋತ್ತಮರಲ್ಲ ಅಂತ ಹೇಳೋದಕ್ಕೆ ದೃಷ್ಟಾಂತ. ಕೃಷ್ಣ ಸರ್ವೋತ್ತಮ, ವಿನಾಯಕ ಆತನ ಮಗನಾಗಿದ್ದವನು, ಆತ ಸರ್ವೋತ್ತಮನಾಗಿ ಇದ್ದ ಕೃಷ್ಣರ ಮಗ ಅಂದ ಮೇಲೆ ಈ ಗಾಣಪತ ಮತ ಅಂಬುದು ಉಳಿತಕ್ಕಂಥ ಮತ ಅಲ್ಲ ಅಂತ. ಸಾಲ್ವರಾಜ ಮೇಲಿಂದ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಮೇಲಿಂದನೇ ಬಿತ್ತು ಪಾಪಗಳು. ಅವರೊಂದು ವಿಚಿತ್ರ, ಆ ರೀತಿ ಬಿದ್ದಾಗ ಅಂತ ಪ್ರಸಂಗ ನಡೆಯಿತು. ಅಂದ್ರೆ ಉಡುಪಿಯಲ್ಲಿ ಕಳೆದ ಮಧ್ವ ಜಯಂತಿ ಪ್ರವಚನ ಆಗ್ತಿದ್ದ ಕಾಲಕ್ಕೆ ಒಂದು ವಿಚಿತ್ರ ಪ್ರಸಂಗ ನಡೆದಿತ್ತು. ಆಚಾರ್ಯರು ವಿಮಾನಗಿರಿ ಹೋಗಿದ್ದಾರೆ, ಅಲ್ಲಿಂದ ಬರೋ ಪ್ರಸಂಗದೊಳಗೆ ಒಂದು ಹಾವು ಕಚ್ಚಲಕ್ಕೆ ಅಂತ ಕಾಯ್ತಾ ಇತ್ತು ಆಚಾರ್ಯರನ್ನು. ಮಣಿಮಂತ ಹಾವಿನ ರೂಪದಲ್ಲಿ ಬಂದು ಕಚ್ಚಲಕ್ಕೆ ಅಂತ ನಿಂತ್ಕೊಂಡಿದ್ದಂತೆ. ಆ ಕಚ್ಚಿ ಕೊಂದು ಬಿಡಬೇಕು ಅಂತ ಆಚಾರ್ಯರ ಮನೆಗೆ ಹಾರತಾ ಇದ್ದಾರೆ. ಹಾರಬೇಕಾದ್ರೆ ಅದ್ರ ತಲೆ ಮೇಲೆ ಕಾಲಿಟ್ಟು ಹಾರ್ತಾರೆ. ಈಗ ಅದ್ರ ತಲೆ ಮೇಲೆ ಕಾಲಿಟ್ಟು ಮನೆಗೆ ಹಾರಿಬಿಟ್ರೆ ತಲೆ ಮೇಲೆ ಮೆಟ್ಟಿದ್ದಕ್ಕೆ ಎಷ್ಟು ಜೋರ ಮೆಟ್ಟಿದ್ದು ಅಂದ್ರೆ ಅದಲ್ಲ, ಆ ಬಂಡೆ ಬಂಡೆನೆ ತಗ್ಗು ಪುಡಿ ಪುಡಿ ಆಯ್ತದೆ. ಇವತ್ತಿಗೆ ಮಣಿಮಂತನಕ್ಕೆ ಒಂದು ಜಾಗ ಅಂತಾನೆ ತೋರುತ್ತೆ. ಈ ಕಥೆ ಹೇಳ್ತಿದ್ದಾಗ ಏನು ಆಶ್ಚರ್ಯ ಆಯ್ತು ಅಂದ್ರೆ, ಸರಿಯಾಗಿ ಅಲ್ಲಿ ಹಾವು ಬಂದಿದೆ, ಆಕ್ಚುಲಿ ಹಾವು ಬಂದಿದೆ. ಇಬ್ಬರು ಸ್ವಾಮಿಗಳಿದ್ದಾರಾಗ, ಕಾಡಿಯೂರು ಮಠದ ಸ್ವಾಮಿಗಳು ವಿದ್ಯಾ ವಲ್ಲಭತೀರ್ಥ ಶ್ರೀಪಾದಗಳವರು ಇದ್ದಾರೆ, ಪೇಜಾವರ ಮಠದ ಕಿರಿಯ ಶ್ರೀಪಾದಗಳವರು ವಿದ್ಯಾ ವಿಶ್ವ ಪ್ರಸನ್ನ ತೀರ್ಥರಿದ್ದಾರೆ. ಪ್ರವಚನ ನಡೀತಾ ಇದೆ, ಹಾವು ಬಂದ್ಬಿಡುತ್ತೆ ಅಲ್ಲಿ ತಕ್ಷಣ. ಅದು ಬಂದಿದ್ದು ಭಯಂಕರ ವಿಷಸರ್ಪವತ್ತೆ, ಸಾಮಾನ್ಯ ಅಲ್ಲ. ಅದು ದೊಡ್ಡದಿಲ್ಲ, ಗಾತ್ರ ದೊಡ್ಡದಲ್ಲ, ಅದು ಸಣ್ಣದು. ಅದು ಕಚ್ಚಿಬಿಟ್ರೆ ಸ್ಪಾಟ್ ಡೆತ್ ಆಗುತ್ತೆ, ಅಷ್ಟು ಭಯಂಕರ ವಿಷ. ಹಾವು ಬಂದಿದ್ದು ನೋಡಿದ ತಕ್ಷಣ ಯಾರೋ ಒಬ್ರು ಹಾವು ಹಾವು ಅಂತ ಕೂಗಿದ್ರು ನೋಡಿದ್ರೆ. ಯಾರೋ ಬಂದು ಹಿಡಿದ್ರು, ಹೊಡೆದು ಹಾಕಿಬಿಟ್ರೆ ಆ ಕಡೆ. ಅಂದ್ರೆ ಆಚಾರ್ಯ ಹೊಡೆದು ಕಥೆ ಹೇಳಿದ್ದು ಕರೆಕ್ಟ್ ಆಗಿ ಹಾವು ಬಂದು ಸತ್ತಿದ್ದ ಅದು ಆಚಾರ್ಯ ದೇವಸ್ಥಾನದ ಮುಂದೇನೆ. ಅಂದ್ರೆ ಎಲ್ಲಾ ಕಾಲಕ್ಕೂ ಸಹ ಯಾವ ತರ ದೈತ್ಯ ಶಕ್ತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳೋದಕ್ಕೆ ಒಂದು ದೃಷ್ಟಾಂತ. ಯಾರಾದ್ರೂ ಕೂತು ತಲೆ ಮೇಲೆ ಬಿದ್ದಿದ್ರೆ ಪಾಪ ಅಲ್ಲಿ, ಆದ್ರೆ ದೇವರ ದಯ, ಆಪತ್ತು ಬರೋದು ದೇವರು ಕಾಪಾಡೋದು ಎರಡು ಕೂಡ ದೇವರೇ ಕಾಪಾಡಬೇಕೇ ಹೊರತು ಮೇಲಿಂದ ವಿಘ್ನ ಬರೋದಕ್ಕೆ ಎಲ್ಲಿಂದ ವಿಘ್ನ ಬಂದ್ರೆ ಹೇಳೋದಕ್ಕಾಗೋದಿಲ್ಲ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರವು ರಾಮ ಲಕ್ಷ್ಮಣ. ಈ ದೃಷ್ಟಿಯಿಂದ ದೇವರು ನಮ್ಮನ್ನು ಕಾಪಾಡಬೇಕು ಅಷ್ಟೇ ಹೊರತು ನಮ್ಮ ನಾವು ಕಾಪಾಡಿಕೊಳ್ಳುತ್ತೇವೆ ಅನ್ನೋದು ಸಾಧ್ಯವಿಲ್ಲದ ಮಾತು ಅನ್ನೋದಕ್ಕೂ ದೃಷ್ಟಾಂತ. ಮೇಲಿನಿಂದ ಯುದ್ಧ ಮಾಡ್ತಾ ಇದ್ದಾನೆ. ಆಗ ಆ ವಿವಿಧ್ಯ ಅಂತಕ್ಕಂಥವನಿಗೂ ಚಾರುದೇಷ್ಣನಿಗೂ ಯುದ್ಧ ನಡೀತಾ ಇದೆ. ಆ ಚಾರುದೇಷ್ಣ ವಿವಿಧನನ್ನ ಸಂಹಾರ ಮಾಡ್ತಾನೆ. ಇದೊಂದು ಗಣೇಶನ ಸ್ತೋತ್ರದಲ್ಲಿ ಚಿಂತನೆ ಮಾಡಬೇಕಾದಂತಹ ವಿಚಾರ. ಕೃಷ್ಣನ ಮಗನಾಗಿದ್ದೇ ದೊಡ್ಡ ಭಾಗ್ಯ ಅದು. ಒಂದು ಕೃಷ್ಣನ ಮಗ ಅನ್ಸ್ಕೋಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು, ಕೃಷ್ಣನ ಹೆಸರು ಹೇಳಬೇಕಾದ್ರೆ ಪುಣ್ಯ ಮಾಡಿರಬೇಕು. ಕೃಷ್ಣನ ಮಗನಾಗಿದ್ದನ್ನ ದಾಖಲೆ ಮಾಡ್ತಾ ಚಿಂತನೆ ಮಾಡ್ತಾ ಹೋದ್ರೆ ಗಣೇಶನಿಗೆ ತುಂಬಾ ಪ್ರೀತಿ ಉಂಟಾಗುತ್ತೆ. ಅದಕ್ಕೆ ಗಣಪತಿ ಸರ್ವೋತ್ತಮ ಅಂತಕ್ಕಂಥ ಮತ ಗ್ರಾಹ್ಯ ಅಲ್ಲ. ಗಣಪತಿ ಉತ್ತಮ ದೇವತೆ, ವಿಘ್ನ ಪರಿಹಾರಕನಾದ ದೇವತೆ. ಆದರೆ ಸರ್ವೋತ್ತಮ ಅಂದ್ರೆ ಮಾತ್ರ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ, ವಿಷ್ಣುವೇ ಸರ್ವೋತ್ತಮ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಅವನು ಸತ್ತೋಗ, ಆಗೋನಿ ಭಾರಿ ಸಿಟ್ಟು ಬಂತು ಸಾಲ್ವರಾಜನಿಗೆ. ಬಹಳ ದೊಡ್ಡ ರೀತಿಯಲ್ಲಿ ಯುದ್ಧವನ್ನು ಶುರು ಮಾಡಿಬಿಟ್ಟು ತನ್ನವರೆಲ್ಲ ಒಬ್ಬೊಬ್ಬರೆ ಹೋಗ್ತಿದ್ದಾರೆ ಎಂಬ ಸಂಕಟಕ್ಕೆ ದೊಡ್ಡ ಯುದ್ಧವನ್ನು ಶುರು ಮಾಡ್ತಾನೆ. ಆ ಯುದ್ಧದಲ್ಲಿ ಪ್ರದ್ಯುಮ್ನನಿಗೂ ಅವನಿಗೂ ಯುದ್ಧ ನಡೀತಾನೆ. ಕೃಷ್ಣನ ಮಗ ಪ್ರದ್ಯುಮ್ನನಿಗೂ ಅವನಿಗೂ ಯುದ್ಧ ನಡೆದು ಆ ಯುದ್ಧದಲ್ಲಿ ಆಶ್ಚರ್ಯ ಅಂದ್ರೆ ಸಾಂಬನು ಪ್ರದ್ಯುಮ್ನೇ, ಪ್ರದ್ಯುಮ್ನೂ ಸಾಂಬನೇ. ಸಾಂಬ ಷಣ್ಮುಖನ ಅವತಾರ, ಪ್ರದ್ಯುಮ್ನ ಕೂಡ ಷಣ್ಮುಖರ ಅವತಾರನೇ. ಷಣ್ಮುಖ ಅಂದ್ರೆ ಕಾಮ, ಇಂದ್ರ ಕಾಮರು ಸಮ. ಆ ಕಾಮನ ಎರಡು ರೂಪಗಳು, ಸಾಂಬನಾಗಿ ಅವತಾರ ಮಾಡಿದ್ದ, ಪ್ರದ್ಯುಮ್ನಾಗಿ ಅವತಾರ ಮಾಡಿದ್ದ. ಸಾಂಬನಾಗಿ ಅವನನ್ನ ವೇಗವಂತನನ್ನ ಕೊಂದ್ರೆ ಇವನು ಸಾಲ್ವನ ಜೊತೆ ಯುದ್ಧ ಶುರು ಮಾಡಿದ್ದ ಪ್ರದ್ಯುಮ್ನ. ಆ ಯುದ್ಧದೊಳಗೆ ಸಾಲ್ವ ಜೋರ ಸಿಟ್ಟಿ ಹೊಡೆದು ಬಿಡ್ತಾನೆ ಪ್ರದ್ಯುಮ್ನನ್ನ. ಪ್ರದ್ಯುಮ್ನಿಗೆ ಬಹಳ ಪೆಟ್ಟು ಬಿತ್ತಂತೆ, ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ ಪ್ರದ್ಯುಮ್ನ. ಆಗ ಸಾರಥಿ ಏನ್ ಮಾಡ್ತಾನೆ, ರಥ ಹಿಂದಕ್ಕೆ ಓಡಿಸ್ಕೊಂಡು ಹೋಗ್ತಾನೆ. ಪಾಪ ಸ್ವಲ್ಪ ದೂರ ಹೋದಾಗ ಎಚ್ಚರಾಗುತ್ತಾನೆ ಪ್ರದ್ಯುಮ್ನನ್ನು, ಎದ್ದು ನೋಡ್ತಾನೆ ವಾಪಸ್ ಹೋಗ್ತಾ ಇರ್ತಾನೆ. ಆಗ ಸಾರಥಿ ಕೇಳಿದೆ, ಏನ್ ಸಾರಥಿ ಏನಾಯ್ತು ಅಂತ ಕೇಳಿದ್ದಾನೆ. ಹೀಗೆ ಜ್ವರ ಹೊಡೆದ, ಅದು ಎಚ್ಚರ ತಪ್ಪಿತ್ತು, ವಾಪಸ್ ಕರ್ಕೊಂಡು ಹೋಗ್ತಿದ್ದೇನೆ ಅಂತ ಹೇಳಿದ್ರು. ಆಗ ಪ್ರದ್ಯುಮ್ನ ಮಾತಾಡ್ತಾನೆ, ಕೃಷ್ಣನ ಮಗ ಹೇಗೆ ಮಾತಾಡಬೇಕು ತೋರಿಸ್ತಾರೆ. ಎಂತ ಕೆಲಸ ಮಾಡಿಬಿಟ್ಟೆ ನೀನೀಗ, ಯುದ್ಧ ಅಂದ್ರೆ ವಾಪಸ್ ಕರ್ಕೊಂಡ್ಬಂದು ಬಿಟ್ಟಿಯಲ್ಲ, ನಾನು ಸತ್ತಿದ್ರೆ ಚೆನ್ನಾಗಿತ್ತು, ಬದುಕೇನು ಉಪಯೋಗ ಅಂತ ಹೇಳ್ತಾರೆ. ಯುದ್ಧರಂಗದಿಂದ ವಾಪಸ್ ಬರೋದು ಅಂದ್ರೆ ಕ್ಷತ್ರಿಯ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ, ಅಂತ ಕೆಲಸ ಯಾಕೆ ಮಾಡಿದೆ ನೀನೀಗ, ಹಾಗೆಲ್ಲ ಕರ್ಕೊಂಡು ಬರಬಾರ್ದಾಗಿತ್ತು. ಕ್ಷತ್ರಿಯನಾದವನು ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ ಯುದ್ಧೇಚಾಪಿ ಅಪಲಾಯನಂ ದಾನವೀಶ್ವರ ಭಾವಸ್ಯ ಛತ್ರಕರ್ಮ ಸ್ವಭಾವಜ. ಭಗವಂತ ಗೀತೆಯಲ್ಲಿ ಹೇಳಬೇಕಾದ್ರೆ ಯುದ್ಧದಲ್ಲಿ ಹಿಂದಿರಿಗೆ ಓಡಬಾರದು ಎಂಬುದು ನಿಯಮ ಕ್ಷತ್ರಿಯರ ಪಾಲಿಗೆ. ನಾನು ಬಿದ್ದೆ ಅಂತೇಳಿ ಯಾಕೆ ಕರ್ಕೊಂಡು ಬಂದೆ ನೀನೀಗ, ಆ ಕರ್ಕೊಂಡು ಬರಬಾರದಾಗಿತ್ತು, ದೊಡ್ಡ ತಪ್ಪು ಮಾಡಿದೆ, ಜನಗಳಿಗೆ ಮುಖ ತೋರಿಸ್ತಂತೆ ಮಾಡಿಬಿಟ್ಟೆ ಅಂತ ಹೇಳಿದ್ದೆ. ನನ್ನ ಮುಖ ತೋರಿಸ್ತಂತೆ ಮಾಡಿಬಿಟ್ಟಿದ್ದೀನಿ ನೀನೀಗ. ನಾನೇನು ಉತ್ತರ ಕೊಡೋದು ಎಲ್ಲರೆದುರಿಗೀಗ? ನಮ್ಮಪ್ಪ ಎಂಥವನು, ನಮ್ಮ ವಂಶ ಎಂಥದ್ದು, ಅಂಥವರ ಮಧ್ಯೆ ಇರತಕ್ಕಂಥ ನನಗೆ ಇಂಥ ಅಪಕೀರ್ತಿ ಬರೋ ಪ್ರಸಂಗ ಮಾಡಿದ್ದೆ, ಮಾಡಬಾರಾಗಿತ್ತು ಅಂತ ಹೇಳಿದ್ದೆ. ನಾ ಎಷ್ಟು ಹೇಳ್ಕೊಂಡು ಬಂದಿದ್ದೆ ಮನೆಯಿಂದ ಗೊತ್ತೇನೋ, ಬಲರಾಮದೇವರು ಯುದ್ಧಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಬೇಡ ಅವೆಲ್ಲ ನೋಡ್ಕೊಂಡ್ಬಿಡ್ತೇವೆ ಅಂತ ಹೇಳಿದ್ವಿ. ಏನ್ ನೋಡ್ಕೊಂಡಾಗಂತ ಕೇಳ್ತಾ ಇರಲ್ಲ ಅವರ ಮನೆಯೀಗ. ಅಂದ್ರೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದ್ದ ಮನುಷ್ಯ ಎಷ್ಟು ಎಚ್ಚರಿಕೆಯಿಂದ ಮಾತಾಡ್ತಾನೆ ಅಂತ ಹೇಳೋದಕ್ಕೆ ಪ್ರದ್ಯುಮ್ನ ಮಾತುಗಳು ಸಾಕ್ಷಿ. ಈಗ ನಾ ಮಾಡ್ಕೊಂಡ್ಬಂದಿರ್ತೇನೆ ಅಂತ ಹೇಳಿರ್ತಾರೆ, ಕೈ ಕೊಟ್ಟು ಆಗ್ಲಿಲ್ಲ ಅಂದ್ಬಿಡ್ತಾರೆ ಪಾಪ, ಹೋಗೋರ್ನ ಬಿಡಿಸಿರ್ತಾರೆ, ತಮ್ಮ ಕೈಲಿ ಆಗೋದಿಲ್ಲ, ಎಷ್ಟು ಅನ್ಯಾಯ ಮಾಡಿದಾಗಾಯ್ತು. ಈಗ ಹಾಗೆ ಮಾಡಿದ್ದೆ ನಾನು, ಬಲರಾಮದೇವರನ್ನ ಹೊರಟವರು ಬೇಡ ಅಂತ ಬಿಡಿಸಿದ್ದೆ. ನಾವೆಲ್ಲ ಬಂದು ಸೋತು ಹೋಗ್ಬಿಟ್ರೆ ಎಷ್ಟು ಅವಮಾನ ಮಾಡಿದಾಗಾಯ್ತಾ ಇಲ್ಲ. ಈಗ ಶಾಸ್ತ್ರ ಹೋಯ್ತು, ಧರ್ಮ ಹೋಯ್ತು, ನಾನು ಕೊಟ್ಟ ಮಾತು ಹೋಯ್ತು, ಮರ್ಯಾದೆ ಹೋಯ್ತು, ಇದೇನು ಕೆಲಸ ಮಾಡೋದು ನೀನೀಗ? ಇನ್ನು ಮೇಲೆ ತಿಳ್ಕೊಂಡಿರು ಎಂದು ಹಾಗೆಲ್ಲ ವಾಪಸ್ ಕರ್ಕೊಂಡು ಬರೋ ಯುದ್ಧರಂಗದಿಂದ ಅಂತ ಹೇಳಿದ್ರು. ಇದನ್ನ ಅರ್ಥ ಮಾಡಿಕೊಂಡ್ರೆ ಕೃಷ್ಣ ಏನ್ ಹೇಳ್ತಾನೆ, ಪ್ರತಿಯೊಂದರಿಗೆ ದೋಷ ಇಲ್ಲ, ಯಾಕೆ ಸಾರಥಿ ಮಾಡಿದ್ರೆ ತಪ್ಪಿದ್ ಬಂದು. ಆಗ ಸಾರಥಿ ಉತ್ತರ ಕೊಟ್ಟನಂತೆ, ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ತಪ್ಪುಗಳನ್ನು ನಿವರ್ಷೆ ಮಾಡಿಕೊಳ್ಳೋದಕ್ಕಿಂತ ಮಾತುಗಳು ಮುಖ್ಯ. ನಾವು ಶಾಸ್ತ್ರವನ್ನು ಬಿಟ್ಟು ಓಡದಂತೆ ಆಯ್ತಲ್ಲ, ಶಾಸ್ತ್ರವನ್ನು ಬಿಟ್ಟು ಓಡಿದ ಮನುಷ್ಯ ನಿಂದನಾಗ್ತಾನೆ ಅಂತ ಹೇಳಿದ್ರು. ಯುದ್ಧದಿಂದ ವಾಪಸ್ ಹೋಗಬಾರದು, ಶಾಸ್ತ್ರ ಪ್ರಪಂಚದಿಂದ ವಾಪಸ್ ಹೋಗಬಾರದು. ಅರ್ಥ ಆಗಲಿಲ್ಲ, ಬೇವೇದನೆ ಅರ್ಥವಾಗದೆ ಹೋದ್ರೂ ಪರವಾಗಿಲ್ಲ, ಅಲ್ಲಿ ಡಾಕ್ಟರ್ ಹೇಳ್ತಾರೆ ಕೆಲವು ಸಲ ಇನ್ನೇನು ವಾಸಿಯಾಗುವ ಸಂಭವ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಟ್ರೈ ಮಾಡಿ ಅಂತ ಆಸ್ತಿ ಇನ್ನೂ ಇರ್ತಾನೆ ಪಾಪ, ಮನೆ ಕಳಿಸ್ಬೇಡಿ, ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ, ಏನಾದ್ರು ಮಾಡಿ ಸಾಧ್ಯ, ಈ ಊರಲ್ಲಿ ಆಗ್ಲಿಕ್ಕಿಲ್ಲ, ಬೇರೆ ಊರಿಗೆ ಹೋದ್ರೆ ಆಗ್ಬೋದು ಅಂತ ಹೇಳ್ತಾರೆ. ಕಷ್ಟ ಹೊರಟೇ ಬಿಡ್ತಾರೆ, ಬಿಡೋದಿಲ್ಲ, ಇಲ್ಲ ಅಲ್ಲೇ ಆಗ್ಲಿಕ್ಕಿಲ್ಲ, ಬೇರೆ ದೇಶಕ್ಕೆ ಹೋದ್ರೆ ಆಗ್ಬಹುದು, ಕಷ್ಟ ಹೊರಟು ಬಿಡ್ತಾರೆ. ಯಾಕೆ? ಪ್ರಾಣ ಉಳಿಬೇಕು ಅಂದ್ರೆ ಎಂಥ ಶಸ್ತ್ರ ಚಿಕಿತ್ಸೆ ಆದ್ರೂ ಪರವಾಗಿಲ್ಲ, ಪ್ರಾಣ ಮುಖ್ಯ ಅಂತ ಮನುಷ್ಯ ಬದುಕ್ತಾನಲ್ಲ, ಶಾಸ್ತ್ರ ಅಂದ್ರೆ ಹಾಗೆ ನಮ್ಗೆ ಅರ್ಥವಾಗುತ್ತೋ ಬಿಡುತ್ತೋ. ಆ ಸಂಪರ್ಕ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು, ಆದ್ರೆ ಸಂಪರ್ಕ ಅತ್ಯಂತ ಮುಖ್ಯವಾದದ್ದು. ಅದಕ್ಕೆ ಬೆನ್ನು ತೋರಿಸ್ತೇ ಅಂದ್ರೆ ನಮ್ಮ ಪ್ರಯಾಣ ವೈಕುಂಠದ ಕಡೆಗೆ ಅಲ್ಲ, ನರಕದ ಕಡೆಗೆ, ಯಮಲೋಕದ ಕಡೆಗೆ ಆಗುತ್ತೆ ಅಂತ ಹೇಳಿ. ಅಷ್ಟು ಧರ್ಮ ಸೂಕ್ಷ್ಮ ಅಂದ್ರೆ ಭಾರಿ ದೊಡ್ಡದದು ಎಂದು ಶಾಸ್ತ್ರದಿಂದ ಪಲಾಯನ ಮಾಡಬಾರದು. ಭಗವಂತ 13ನೇ ಅಧ್ಯಾಯ ಗೀತೆಯಲ್ಲಿ ಹೇಳ್ತಾನೆ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಸದಾ ಇರಬೇಕೆ ಹೊರತು ಎಂದು ಅದರಿಂದ ದೂರ ಹೋಗಬಾರದು. ಆಚಾರ್ಯ ಹೇಳ್ತಾರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೀತಾರೆ, ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ದೇವರನ್ನ ನಾವು ಎಷ್ಟರ ಮಟ್ಟಿಗೆ ಆರಾಧನೆ ಮಾಡಬೇಕು ಅಂತ ಕೇಳಿದರೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು. ರೋಗ ರುಜನಗಳಿಂದಾಗಿ, ಮನಸ್ಸಿಗೆ ಖೇದದಿಂದಾಗಿ ನಮಗೇನೋ ತೀರ ಅನಿವಾರ್ಯವಾದ ಸ್ಥಿತಿ ಬಂದು ಹೋಗ್ಬಿಡುತ್ತೆ. ಇನ್ನೇನು ಎದ್ದು ಕೂಡ ಸ್ಥಿತಿಯಲ್ಲೂ ಇಲ್ಲ, ಭಯಂಕರವಾದ ರೋಗ. ಆಗಲೂ ದೇವರನ್ನ ಬಿಡಬೇಡಿ ಅಂತ ಹೇಳ್ತಾರೆ, ಆಗಲೂ ದೇವರನ್ನ ಮರಿಲಕ್ಕೆ ಹೋಗಬೇಡಿ. ನಿಮ್ಗೆ ಹೇಳಕ್ ಬರೋದಿಲ್ಲ ಗೊತ್ತು, ಸ್ನಾನ ಮಾಡಕ್ ಬರೋದಿಲ್ಲ ಗೊತ್ತು, ಪೂಜೆ ಮಾಡಕ್ಕೂ ಬರೋದಿಲ್ಲ, ಮಂತ್ರ ಹೇಳೋದಕ್ ಬರೋದಿಲ್ಲ, ಎಲ್ಲ ಗೊತ್ತು, ಆದರೂ ದೇವರನ್ನ ಬಿಡಬೇಡಿ ಅಂತ ಹೇಳ್ತಾರೆ. ಮತ್ತೇನ್ ಮಾಡಬೇಕು? ದೇವರ ಸ್ಮರಣೆ ಮಾಡುತ್ತಾರೆ ಪಕ್ಷ ಮನಸ್ಸಿನಲ್ಲಿ. ಸಂತ ತಮ್ಮ ಚಿಂತ ಏನಂತಮ್ಮ ಅಂತ ಕಾಲೇ ವಿಶೇಷತಃ, ದೇವರನ್ನ ಸ್ವಾಮಿ ಅನ್ನೋ ಚಿಂತನೆ ಎಂದೆಂದೂ ಬಿಡಬಾರದು. ಅದನ್ನೇ ಆತ್ಮೈತಿ ತೂಪ ಗಚ್ಚಂತಿ ಗ್ರಾಹಯಂತಿ ಚಾವು ಬ್ರಹ್ಮಸೂತ್ರಗಳಲ್ಲಿ ಯಾವ ಕಾಲಕ್ಕೂ ಕೂಡ ದೇವರನ್ನ ನಮ್ಮ ಸ್ವಾಮಿ, ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಹ ಸಂಘತವ ದಾಸೋಹಂ. ಪರಮಾತ್ಮ ನಾನು ನಿನ್ನ ದಾಸ ಅನ್ನೋ ತತ್ವವನ್ನ ಎಂದೂ ಮರಿಬಾರದು. ದೇವರಿಗೂ ನಮಗೂ ಇಂಥ ಒಂದು ನಂಬಿಕೆ ಇರಬೇಕು, ಇಂಥ ಒಂದು ನಂಟಿರಬೇಕು. ಅದನ್ನು ಬಿಟ್ಟ ಅಂದ್ರೆ ಅವನ ಜೀವನ ವ್ಯರ್ಥ. ಕ್ಷತ್ರಿಯ ಶಸ್ತ್ರ ತೊರೆದ್ರೆ ಅವನಿಗೆ ಕಳಂಕ, ಇವತ್ತು ವಿಪ್ರ ಶಾಸ್ತ್ರ ತೊರೆದ್ರೆ ಅವನಿಗೆ ಕಳಂಕ ಅಂತ ಅಷ್ಟು ಬೋಧನೆ ಮಾಡಿದಾಗ ಸಾರಥಿ ಮಾತಾಡಿದ್ದೇನೆ, ಪ್ರದ್ಯುಮ್ನ ದಯವಿಟ್ಟು ನಾನು ತತ್ತಿರ್ಕೊಂಡ್ಬಿಡ್ಬೇಡ, ನಿನ್ನ ಮಾತೆಲ್ಲ ನನಗೆ ಗೊತ್ತು, ಆದರೆ ನನ್ನ ಒಂದೇ ಒಂದು ಯೋಚನೆ, ನಿನಗೆ ನೀನು ಕೆಳಗೆ ಬಿದ್ದಾಗ ಎಚ್ಚರ ಇರೋದಿಲ್ಲ, ಆಗ ಪಾಪಿಷ್ಟ ನಿನ್ನ ಕೊಂದ್ರೆ ಅಥವಾ ಎತ್ಕೊಂಡು ಹೋಗ್ಬಿಟ್ರೆ ನಮ್ಮ ಇದಕ್ಕೆ ಭಾರಿ ಅಪಾಯವು, ನಿನ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಬಂದ್ರೆ ಆ ಮೂಲಕ ನಿನಗೆ ಎಚ್ಚೆತ್ತಿನ ಮತ್ತೆ ಯುದ್ಧ ಮಾಡಬಹುದು ಅಂತ ಕರ್ಕೊಂಡು ಬಂದೆ ಹೊರತು ನೀನು ಅವಮಾನ ಮಾಡೋ ಉದ್ದೇಶ ಇರಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿದ ತಕ್ಷಣ ಅದಾದ್ಮೇಲೆ ಆಗಲಿ ಮೊದಲು ವಾಪಸ್ ಹೋಗು ಅಂತ ಹೇಳಿದೆ. ಮೊದಲು ವಾಪಸ್ ಹೋಗು, ಯುದ್ಧ ಮಾಡಬೇಕು. ಆಫೀಸಿಂದ ಬಂದವನೇ ಸನ್ಯಾನಿ ಮಾಡೋಕೆ 2 ತಾಸು ಬೇಕು, ಮತ್ತೆ ಅವನು ಆ ಕಡೆ ಕೂಡ್ತಾನೆ, ಈ ಕಡೆ ಕೂಡ್ತಾನೆ, ಸೀರಿಯಲ್ ನೋಡ್ತಾನೆ, ಏನೋ ಮಾಡ್ತಾನೆ, ಭಾರಿ ಸುಸ್ತಾದ ಲೆಕ್ಕ. ಅಷ್ಟೇ ಏಟು ತಿಂದು ಎಚ್ಚರ ತಪ್ಪಿ ಬಿದ್ದವನು ಮತ್ತೆ ಕಷ್ಟ ಹೋಗಿ ವಾಪಸ್ಸು ಅಂತ ಹೇಳಿದ್ರು. ಅದು ಬಿಡಾಗಿ ಇಲ್ಲವೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಅತ್ಯಚಕ್ಕೇತು ನಿದ್ರಾದೋ ಪುನರೇವ ಸಮಾಚರೇ. ಎಂತ ಆಪತ್ತಂದ್ರೂ ಕೂಡ ಎಚ್ಚರ ಬಂತಷ್ಟೇ ಮತ್ತೆ ದೇವನು ಧ್ಯಾನ ಧ್ಯಾನಿಸಬೇಕೆ ಹೊರತು ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೇಸಿಕ್ ಕಮಿಟ್ಮೆಂಟ್ ಅಂತ ಕರೀತಾರೆ, ಅದು ಬೇಸಿಕ್ ಕಮಿಟ್ಮೆಂಟ್ ಆದ್ರಿಂದ ಎಂದೂ ಬಿಡ್ಲಕ್ಕೆ ಬರೋದಿಲ್ಲ. ಕಷ್ಟ ಇದ್ದು ಹೊರಟಿದ್ದೆ ಕೆಲಸ. ಅಷ್ಟೊತ್ತಿ ಸಾಲು ಏನು ಕುಣಿದಾಡ್ತಾ ಇದ್ದ, ಪ್ರದ್ಯುಮ್ನೇ ಹೊಡೆದು ಬಿಟ್ಟಿದ್ದೆ ನಾನು ಅಂತೇಳಿ ಯುದ್ಧ ಶುರು ಮಾಡ್ತಾನಾಗ ಒಳ್ಳೆ ವೀರಾವೇಶದಿಂದ ಹೋರಾಡ್ತಾನೆ. ಆ ಸಮಯದಲ್ಲಿ ಎಷ್ಟರ ಯುದ್ಧ ಮಾಡ್ತಾನೆ ಅಂದ್ರೆ ಸಾಲ್ವನ ರಥವನ್ನೇ ಪುಡಿ ಮಾಡಿಬಿಡ್ತಾನೆ. ರಥವನ್ನ ಪುಡಿ ಮಾಡಿಬಿಟ್ಟು ಈಗ ಪ್ರದ್ಯುಮ್ನ ಮೇಲುಗೈ ಆಯ್ತಾನೆ. ತಕ್ಷಣ ಸಾಲ್ವನ ವಿಮಾನ ಇತ್ತಲ್ಲ, ಅವನ ಮೇಲುಗೈ ಎರಡು ಓಡಾಡ್ತಾ ಇದ್ದ. ವಿಮಾನಕ್ಕೆ ಜಂಪ್ ಮಾಡಿ ಮತ್ತೆ ಮೇಲೆ ಹಾರಾಡ ಯುದ್ಧ ಶುರು ಮಾಡಿಬಿಡ್ತ. ಅಲ್ಲಿಂದ ಯುದ್ಧ ಮಾಡ್ತಾ ಮಾಡ್ತಾ ಇದ್ದಾಗಲೇನೆ ಪ್ರದ್ಯುಮ್ನ ಹೆದರೋದಿಲ್ಲ, ಕೆಳಗೆ ಇವನು ಮೇಲೆ ಅವನು, ಇಲ್ಲಿಂದ ಮೇಲ್ ನೋಡ್ಕೊಂಡು ಯುದ್ಧ ಮಾಡಬೇಕು ಪಾಪ, ಆದ್ರೂ ಹೆದರೋದಿಲ್ಲ. ಚೆನ್ನಾಗಿ ಯುದ್ಧ ಮಾಡ್ತಾ ಮಾಡ್ತಾನೆ ಸಾಲ್ವರಾಜನನ್ನ ಜೋರಾಗಿ ಹೊಡಿತಾನೆ. ಆಗ ಸಾಲ್ವರಾಜ ಮೂರ್ಛಿತನಾಗಿ ಬಿದ್ದ ಅಂತ ಹೇಳಿದ್ದ. ಅವನಿಗೆ ಸಾವಿಲ್ಲ ವರದಿಂದ, ಆದರೆ ಮೂರ್ಛೆ ಬರಬಾರದಂತೇನೋ ಇಲ್ಲ, ಮೂರ್ಛಿತನಾಗಿ ತಪ್ಪು ವಿಮಾನದಲ್ಲಿ ಹಾಗೆ ಬಿದ್ದು ಬಿಟ್ಟನಂತೆ. ಶಿವಜ್ಜುಮ್ನಿಗೆ ಭಾರಿ ಸಮಾಧಾನ ಆಯ್ತು, ನನ್ನ ಹೊಡೆ ಸೇರಿ ತೀರಿಸಿಕೊಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಖುಷಿ ಆಯ್ತು. ಅಷ್ಟೊತ್ತಿ ಇದು ಕೆಳಗಿದ್ದ ನಡೀತಾ, ಸೈನಿಕ ಯುದ್ಧ ನಡೀತಾನೆ ಇದೆ. ಸಾಲ್ವ ಮತ್ತೆ ಹೇಳ್ತಾನೆ, ನೋಡ್ತಾನೆ, ಓಹೋ ನನ್ನ ನನ್ನ ಕೃಷ್ಣನ ಮೇಲೆ ದ್ವೇಷ ಸಾಧಿಸ್ತಕ್ಕಂಥವ್ರು, ನನ್ನ ಮಗನಿಗೆ ಸೋತು ಬಿಟ್ಟನಲ್ಲ ಅಂತಕ್ಕಂಥ ರೊಚ್ಚಿನಿಂದ ತಾನು ಉಪಾಸನೆ ಮಾಡಿದ್ದ ದೈವವನ್ನು ಮಾಡಿಕೊಂಡು ವರವನ್ನು ಉಪಯೋಗ ಮಾಡಿಕೊಂಡು ಬಿಟ್ಟು ಮತ್ತೆ ಜೋರ ಹೊಡೆಯಲು ಶುರು ಮಾಡ್ತಾನೆ. ಪ್ರದ್ಯುಮ್ನ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಂಥ ಪೆಟ್ಟುಗಳ ಮೇಲಿಂದ ಮೇಲೆ ಹೊಡಿತಾನೆ. ಆಗ ಪ್ರದ್ಯುಮ್ನ ಯೋಚನೆ ಮಾಡಿದನಂತೆ, ಇನ್ನ ನಾನು ತಡ ಮಾಡಿ ಪ್ರಯೋಜನ ಇಲ್ಲ, ಇವನ್ನ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿ ಅಮೋಘಂ ಶರಮಾದರೇ ಅಂತ ಹೇಳಿದ. ಒಂದು ಬಾಣವನ್ನ ತಗೊಂಡ, ಆ ಬಾಣ ತಗೊಂಡು ಹೊಡೆದ ಅಂದ್ರೆ ಅವನ ಸಾಯಲೇಬೇಕು ಅಂತ ಬಾಣ. ಮತ್ತೆ ಕೃಷ್ಣ ಹೇಳ್ತಾನೆ, ನಾನು ಕೊಟ್ಟ ಬಾಣ ಅವನಿಗೆ ಅಂತ ಹೇಳಿದ. ವಿಶೇಷ ಒಂದು ಅತ್ಯಂತ ಆಪತ್ಕಾರದಲ್ಲಿ ಉಪಯೋಗಿಸುವಂತ ಕೊಟ್ಟಿದ್ದಂತೆ, ಅದನ್ನು ತಗೊಳ್ತಾ ಇದ್ದಾನೆ. ಅದನ್ನು ಬಿಟ್ಟ ಅಂದ್ರೆ ಅವನಿಗೆ ಗೆಲುವು ಖಚಿತ, ಸಾಲ್ವ ಸಾಯಲೇಬೇಕು ಅಂತ ಬಾಣ ಅದು. ಇನ್ನೇನು ಹುಡ್ತಾ ಇದ್ದಾನೆ ಅದಕ್ಕೆ. ಅಷ್ಟೊತ್ತು ಸರಿಯಾಗಿ ಅಶರೀರವಾಣಿ ಆಯ್ತು. ಅಶರೀರವಾಣಿ ಅಂದ್ರೆ ವಾಯುದೇವರು ಬಂದು ಹೇಳೋ ಮಾತದು ಅಂತ. ಪ್ರದ್ಯುಮ್ನ, ಆ ಬಾಣ ಪ್ರಯೋಗ ಮಾಡಬೇಡ ಅಂತ ಹೇಳಿದ. ಆ ಬಾಣ ಪ್ರಯೋಗ ಮಾಡಬೇಡ, ಕಾರಣ ಇಷ್ಟೇ, ಆ ಬಾಣ ಕೃಷ್ಣ ಕೊಟ್ಟ ಬಾಣ, ಸಾಲ್ವ ಸಾಯಲೇಬೇಕು ಅದಕ್ಕೆ. ಆದರೆ ಕೃಷ್ಣ ಸಂಕಲ್ಪ ಮಾಡಿದ್ದಾನೆ, ನಾನು ಕೊಲ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ಕೃಷ್ಣ ಸಂಕಲ್ಪ ಇರೋದು ನಾನು ಕೊಲ್ಲಬೇಕು ಅಂತೇಳಿ. ಆತ ಬಾಣ ಕೊಟ್ಟಿದ್ದಾನೆ, ಹೊಡೆದ್ರೆ ಅವನು ಸಾಯಬೇಕು. ಕೃಷ್ಣನ ಸಂಕಲ್ಪಕ್ಕೂ ಕೃಷ್ಣನ ಬಾಣಕ್ಕೂ ವಿರೋಧ ಬರಹಾಗಬಾರದು. ಆದ್ದರಿಂದ ಆ ಬಾಣ ಪ್ರಯೋಗ ಮಾಡಬೇಡ, ವಾಪಸ್ ಇಟ್ಟುಬಿಡು ಅಂತ ಹೇಳಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇದು ಸ್ವಲ್ಪ ಸೂಕ್ಷ್ಮ ವಿಚಾರ ಇದು. ಸರಿ, ಅಕ್ಷತ್ ಹೊಡೆದ್ರೆ ಏನಾಗ್ತಿತ್ತು ಅಂತ ಪ್ರಶ್ನೆ. ಅಸರಿ ರಾಣಿ ಬರ್ತಿದ್ರೆ ಹೊಡೆದ್ರೆ ಏನಾಗ್ತಿತ್ತು? ಈಗ ಎರಡರಲ್ಲಿ ಒಂದಾಗಬೇಕು, ಇಲ್ಲ ಸಾಯುವ ಸಾಯುವ ಸಾಯಬೇಕು ಅಥವಾ ಸಾಯಬಾರದು. ಸಾಯಬೇಕು ಬಾಣ ಅಂಥದ್ದು, ಸತ್ತ ಅಂತ ಇಟ್ಕೊಳ್ಳಿ, ಕೃಷ್ಣರ ಸಂಕಲ್ಪ ಹೋಯ್ತು. ಇಲ್ಲ, ಕೃಷ್ಣರ ಸಂಕಲ್ಪ ನಡಿಬೇಕು ಅಂತ ಹೇಳಿ ಸಾಯದೆ ಹೋಗಿಬಿಟ್ರೆ ಬಾಣ ಸತ್ಯ ಅಂತ ಹೊರಟೋಯ್ತ. ಇಲ್ಲ, ಬಾಣ ಅಮೋಘ ಅನ್ನೋ ಕೀರ್ತಿ ಹೋಯ್ತು, ಇಲ್ಲ ಕೃಷ್ಣರ ಸಂಕಲ್ಪ ಹೋಯ್ತು, ಎರಡೂ ಒಳ್ಳೇದಲ್ಲ. ಎರಡರಲ್ಲಿ ಯಾವ ಸೋತರೂ ಕೂಡ ಅದು ದೊಡ್ಡದು ಅಲ್ವೇ ಅಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೆ ಅವ್ರು ಹೇಳಿದ್ರಂತೆ, ಈ ಬಾಣ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡ, ಅದನ್ನ ಬಿಟ್ಟುಬಿಡು ಅಂತ ಹೇಳಿ. ಆಗೊಂದು ಸಮಸ್ಯೆ ಬಂತು. ಒಳ್ಳೆ ಚೆನ್ನಾಗಿದೆ ಲೆಕ್ಕ. ಈಗ ಅವನು ನೋಡಿದ್ರೆ ಹೊಡಿತಾ ಇದ್ದಾನೆ, ಈ ಬಾಣ ಹೊಡೆದೆ ಹೋದ್ರೆ ಅವನ ಬಾಣದ ದಾರಿ ಬೇರೆ ಯಾವುದೂ ಇಲ್ಲ. ಕೃಷ್ಣ ಸಂಕಲ್ಪ ಅಂತ ಸುಮ್ಮನೆ ಕೂತ್ರೆ ನನಗತಿ ಏನಾಗಬೇಕು ಅಂತ ಅನಿಸುತ್ತೆ ತಾನೇ. ಈಗ ಅದು ಉಪಯೋಗಿಸ್ಬೇಡ, ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಡಿ, ನಮ್ಮ ಮನೆಗೆ ಹಾಕೋದಿಲ್ಲ, ಏನ್ ಮಾಡ್ಬೇಕಾಗಿದ್ರೆ? ಈಗ ಎರಡೂ ಇಲ್ಲ ಅಂತ ಆಯ್ತಲ್ಲ, ಅದು ಸೊಲ್ಯೂಷನ್ ಸೊಲ್ಯೂಷನ್ ಕೊಡ್ಬೇಕಲ್ಲ. ಅದಕ್ಕೆ ದೈವಿ ಸೊಲ್ಯೂಷನ್ ಅಂದ್ರೆ ಹಾಕಿ. ಅವ್ರು ಹೇಳ್ತಾರೆ, ಪ್ರದ್ಯುಮ್ನ ಯೋಚನೆ ಮಾಡಬೇಡ, ಅದನ್ನ ಸಾಲ್ವ್ ಮಾಡ್ತೇನೆ ಅಂತ ಹೇಳಿದ್ರೆ. ನಾನು ಸಾಲ್ವ್ ಮಾಡ್ತೇನೆ, ಯೋಚನೆ ಮಾಡಬೇಡ. ಅದನ್ನು ಏನ್ ಮಾಡ್ತೇನೆ ಗೊತ್ತೇನು, ಸುಮ್ಮನೆ ಇಟ್ಕೋ ಸಾಕು, ಒಂದ್ ನಿಮಿಷಕ್ಕೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ದೆ. ಅಂದ್ರೆ ದೈವಿಕ ಸಂಕೇತಗಳು ನಮಗೆ ಗೊತ್ತಿಲ್ಲದ ಹಾಗೆ ಏನ್ ಕೆಲಸ ಮಾಡುತ್ತೆ ಅಂತ ಹೇಳೋದು ಸಾಕ್ಷಿ. ಇದ್ದಕ್ಕಿದ್ದ ಹಾಗೆ ನೋಡಿ ಏನ್ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡ್ತಾ ಇದ್ದಾನೆ ವಾಯುದೇವರು, ಸಾಲ್ವನ ಹತ್ರ ಹೋಗ್ತಾರೆ, ಅವನಿಗೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಈಗ ಏನಂತ, ಇದ್ದಕ್ಕಿದ್ದ ಬುದ್ಧಿ ಬದಲಾಯ್ತದೆ ಸಾಲ್ವಂದು. ನಾನೆಂಥವನು, ಇವನೆಂಥವನು, ನನ್ನ ಸ್ಟೇಟಸ್ ಏನು, ಇವನ ಸ್ಟೇಟಸ್ ಏನು, ಎಷ್ಟು ದೊಡ್ಡವನು ನಾನು, ಕೃಷ್ಣನ್ ಕೊಲ್ಲಕ್ಕೆ ಅಂತ ಹೊರಗಿರ ತಗೊಂಡು ಬಂದವನು, ಆಫ್ಟರ್ ಆಲ್ ಕೃಷ್ಣನ ಮಗ, ಇವನ್ನ ಯುದ್ಧ ಮಾಡ್ತಾ ಹೋದ್ರೆ ಏನು ಉಪಯೋಗ ನನಗೆ? ನೋಡಿ ಯಾವ ತರ ಭಾರಿ ಬರ್ತಾ ಇದ್ದ, ಯುದ್ಧ ಮಾಡಿ ಏನು ಉಪಯೋಗ? ಅಕಸ್ಮಾತ್ ಸೋತ್ರೆ ನನ್ನ ಮರ್ಯಾದೆ ಹೋಯ್ತು, ಗೆದ್ರೆ ಏನು ಮರ್ಯಾದೆ ಬರೋದಿಲ್ಲ. ಏ ಹುಡುಗನ ಕೇಳಿ ಗೆದ್ದ ಅಂತ ಆಗುತ್ತೆ, ಅಷ್ಟೇನು ಉಪಯೋಗ ಇಲ್ಲ. ವೀಕ್ ಟೀಮ್ ಮೇಲೆ ಗೆದ್ರೆ ಏನು ಕ್ರೆಡಿಟ್ ಏನು ಬರೋದಿಲ್ಲ. ಸೋತ್ರ ಮರ್ಯಾದೆ ಮಾತ್ರ ಸಾಕಷ್ಟು ಹೋಗ್ತದೆ, ಗೆದ್ರೆ ಮರ್ಯಾದೆ ಬರೋದಿಲ್ಲ. ಇನ್ನೇನು ಇಟ್ಕೊಟ್ರಿ, ಏನ್ ಮಾಡಮ್ ನಾನೀಗ? ಇವ್ರ ಜೊತೆ ಯುದ್ಧ ಮಾಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಯುದ್ಧ ಮಾಡಬೇಕು ಕೃಷ್ಣನ ಮೇಲೆ. ಬಾಲ ಕಲಹೇನಚ ಹಿಮನೇನ, ಈ ಹುಡುಗನ ಮೇಲೆ ಯುದ್ಧ ಮಾಡೋದು ಬಿಟ್ಟದು ಏನು ಪ್ರಯೋಜನ ಇಲ್ಲ, ಇದು ಕೀರ್ತಿ ಹಾಳಾಗುತ್ತೆ ಅಂತ ತಿಳ್ಕೊಂಡವನು ಘೋಷಣೆ ಮಾಡಿದನಂತೆ. ಯುದ್ಧ ಸಾಕು, ಬಂದ್ರೆ ಮನೆಗೆ ಹೋಗೋಣ ಅಂತ ವಾಪಸ್ ಹೋಗಿಬಿಟ್ಟನು. ಇದು ಮುಗಿಸಿ ವಾಪಸ್ ಹೋಗಿದ್ದೇಕೆಲ್ಸ ಅಲ್ಲಿಂದ. ಅಂದ್ರೆ ಯಾವ ತರ ದೈವಿಕ ಪ್ರೇರಣೆ ಬರ್ತದೆ ಯೋಚನೆ ಮಾಡಿ. ಎಷ್ಟೋ ಅದನ್ನ ಮನಸ್ಸು ಬಿಡಿದ, ಇದಕ್ಕೆ ಈ ಕಡೆ ಹೋಗ್ಬೇಕು ಅನ್ಕೊಂಡಿತ್ತು, ಬೇಡ ನಾಳೆ ಹೋದ್ರೆ ಆಯ್ತು, ಬೇರೆ ಕಡೆ ಚೇಂಜ್ ಮಾಡಿಬಿಟ್ಟೆ. ಹೇಗಾಯ್ತಾರೆ ನಮಗೆ ಗೊತ್ತಾಗೋದಿಲ್ಲ. ಅದು ದೇವತೆಗಳು ನಮ್ಮ ಕರ್ಮಕ್ಕೆ ತಕ್ಕಂತೆ ಮತಿ ಪ್ರೇರಿಸುವವಳು ಪಾರ್ವತಿ ದೇವಿ ಅಂತ ಹೇಳ್ತಾರಲ್ಲ, ಆ ತರಹ ದೇವತೆಗಳ ಕೈಯಲ್ಲಿ ನಮ್ಮ ಬುದ್ಧಿ ಇದೆ. ಧಿಯೋ ಯೋನಃ ಪ್ರಚೋದಯ, ಇದು ನಮ್ಗೆ ಅರ್ಥವಾದ್ರೆ ಇಂಥ ಪ್ರಸಂಗ ನಮ್ಗೆ ಎಷ್ಟೋ ಸತ್ ಬರುತ್ತೆ ದಿವಸದಲ್ಲಿ. ಏನೋ ಅನ್ಕತ್ತೆ ಏನೋ ಮಾಡಕ್ ಹೋಗ್ತೇವೆ, ಏನೋ ತಲ್ಲಕ್ಕೆ ಹೋದ್ರೆ ಮರ್ತೇ ಬಿಟ್ಟಿದ್ದೆ, ಯಾತಕ್ಕೆ ಬಂದ್ರೆ ನೆನಪೇ ಇರೋದಿಲ್ಲ ಅವ್ನು, ಬಿಟ್ಟೆ ಬಿಡಿದ್ರೆ ಎಂದೋ ನೆನಪಾಗ್ತದೆ, ಅವತ್ತು ಅದಕ್ಕೆ ಹೋಗಿದ್ದೆ, ಇವತ್ತು ನೆನಪಾಗತ್ತೆ, ಏನ್ ಮಾಡೋದು ಅಂತ ಹೇಳ್ತಾರೆ. ಇವೆಲ್ಲ ದಿವಸ ಯೋಚನೆ ಮಾಡ್ತಿದ್ರೆ ಬುದ್ಧಿ ನಮ್ಮ ತಲೆಯಲ್ಲಿ ಇದ್ರು ಕೂಡ ಅದರ ಕಂಟ್ರೋಲ್ ಮಾತ್ರ ನಮ್ಮ ಕೈಯಲ್ಲಿಲ್ಲ. ಬಲ್ಪ್ ಇಲ್ಲಿದ್ರು ಕೂಡ ಸ್ವಿಚ್ ಇಲ್ಲಿಲ್ಲ, ಸ್ವಿಚ್ ಎಲ್ಲೋ ಇರುತ್ತೆ. ಬುದ್ಧಿ ಇಲ್ಲಿಟ್ಟಿದ್ದಾನೆ ಪರಮಾತ್ಮ, ಸ್ವಿಚ್ ಅನ್ನ ತಿಳ್ಕೊಂಡಿದ್ದಾನೆ. ಬುದ್ಧಿರು ಬುದ್ಧಿಮತ ಮಸ್ತಿ, ಅವ್ರು ಹೇಳಿದಾರ ಕೇಳ್ತೇವೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಇದು ಯೋಚನೆ ಮಾಡೋಕೆ ಸಾಧ್ಯನೇ ಇಲ್ಲ. ಕೆಲಸತ್ ಹೋಗಿರ್ತೇವೆ, ಇನ್ನೇನು ಗ್ಯಾರಂಟಿ ಸೆಟ್ ಮಾಡ್ಕೊಂಡು ತಿಳ್ಕೊಂಡಿರ್ತೇವೆ, ಏನೋ ಕೆಲಸ ಆಗಿರುತ್ತೆ, ದೊಡ್ಡವ್ರು ಬೈತಾರ ಗ್ಯಾರಂಟಿ ತಿಳ್ಕೊಂಡಿರ್ತೇವೆ. ಆದ್ರೆ ಬಯ್ಯೋದೇ ಇಲ್ಲ, ಹೇಳಿದ್ರೆ ಅವತ್ತು ಹೋಗ್ಲಿಕ್ಕೆ ಹೋಗ್ಲಿಲ್ಲ ಅವರು ಬಾರಿ ಒಳ್ಳೇದಾಯ್ತು ಬಿಡು, ಬೇರೆ ರೀತಿ ಕೆಲಸ ಆಯ್ತು ಅಂತ ಹೇಳಿಬಿಡ್ತಾರೆ. ಇವನು ಶಾಕ್ ಇವನು, ಇನ್ನು ಹೋಗಿಲ್ಲ ತಪ್ಪಾಗಿದೆ ಅಂತ ಬೈತಾರೆ ಅಂತ ತಿಳ್ಕೊಂಡ್ರೆ ಹೊಗಳು ಬಿಡ್ತಾರೆ, ಒಳ್ಳೇದಾಯ್ತು ಬಿಡು ಅಂತ ಹೇಳಿಬಿಡ್ತಾರೆ. ನಾನು ಹೇಳಿದ್ದೇನೆ ಹೋಗೋದು ಒಳ್ಳೇದಾಯ್ತು, ಎಲ್ಲಿ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಅದು ಬೇರೆ ಜೊತೆಗೆ, ಇಲ್ಲಿ ಹೋಗ್ಬಿಟ್ಟಿದ್ದು ತಿಳ್ಕೊಂಡ್ಬಿಟ್ಟು ಹೋಗಿಲ್ಲ ತಾನೆ ಸದ್ಯ ಪುಣ್ಯ ಅಂತ ಹೇಳ್ತಾನೆ. ಕೆಲಸರ್ತೆ ಕೆಲಸ ಮಾಡ್ಕೊಂಡ್ಬಂದು ಎಲ್ಲ ಮಾಡಿರ್ತಾನೆ ಪಾಪ, ಕೇಳಿದ್ರೆ ಬಾಯಿವಾದ ಬೈದು ಬಿಡ್ತಾನೆ ನಡಿ ಅಂತ. ಯಾಕೆ ತಲೆ ಐಟೆ ಮಾಡಿ ಅದು ಬೇರೆ ಜೊತೆಗೆ, ಕೆಲಸ ಮಾಡ್ಕೊಂಡು ಬಂದಿದ್ದಾಗ ತಲೆ ಐಟೆಕ್ ಮಾಡಿದ್ರೆ ಬಯಸ್ಕೊಳ್ಳು, ಯಾಕೆ ಆಗತ್ತೆ ನಮಗೆ ಅರ್ಥನೇ ಆಗೋದಿಲ್ಲ. ಅದೆಲ್ಲ ಕೂಡ ಇದಕ್ಕೆ ಯಾವುದೋ ಒಂದು ರೂಲ್ ಅಂತ ಒಂದಿಲ್ಲ, ಯಾವುದೋ ಒಂದು ಸೈನ್ಸ್ ಅದಕ್ಕಿಲ್ಲ. ದೇವರ ಸಂಕಲ್ಪ ನಡೀಬೇಕೆ ಹೊರತು ನೋಬಡಿ ಕ್ಯಾನ್ ಎಕ್ಸ್ಪ್ಲೇನ್ ಆಲ್ ಸಚ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ, ವೆರಿ ಇಂಟ್ರೆಸ್ಟಿಂಗ್. ಮನೆಯಲ್ಲೇನೆ ನಮ್ಮ ಜೊತೆಗೇನೆ ನಮ್ಮ ಜನಗಳ ಜೊತೆಗೇನೆ ನಮ್ಮ ಮನಸ್ಸಿನ ಜೊತೆಗೇನೆ ಇಂಥ ಭಾವನೆ ಬರೋದನ್ನ ಅರ್ಥ ಮಾಡಿಕೊಂಡ್ರೆ ಭಗವದ್ ಮಹಾಭಾರತ ಹೇಳ್ತಿರೋದು ಅತ್ಯಂತ ಸತ್ಯ ಸಂಗತಿ, ನೈಜ ಸಂಗತಿ, ಎಲ್ಲ ಅನುಭವಕ್ಕೆ ಬರತಕ್ಕಂಥ ಸಂಗತಿ, ಅತ್ಯಂತ ಅನುಭವಕ್ಕೆ ಬರತಕ್ಕಂಥ ಸಂಗತಿಯನ್ನ ನಾವು ಕಾಣ್ತಾ ಇದ್ದೇವೆ. ಅವರಿಗೆ ಆ ಭಾವನೆ ಬಂತಂತೆ, ಹೊರಟೋಗ್ಬಿಟ್ಟದ್ದು ಬಾಲಕಲಹೇನ ಶಿವನೇನ ಚೇತಿ ಅಂತ ಅನ್ಕೊಂಡಿದ್ದು ವಾಪಸ್ ಹೋಗಿದ್ದೇನೆ. ಅಷ್ಟೊತ್ತಿಗೆ ಏನಾಯ್ತು ಅಂತ ಹೇಳುತ್ತಾರೆ, ಕೃಷ್ಣ ಬಾಣ ಕೊಟ್ಟದಕ್ಕೇನು ಆದಾಗಾಯ್ತು ಅಂತ ಪ್ರಶ್ನೆ ಆಗಿದೆ. ಅದಕ್ಕೆ ಉತ್ತರ ಮತ್ತೆ ಕೃಷ್ಣ ಹೇಳುತ್ತಾ, ನೋಡು ಪ್ರದ್ಯುಮ್ನ, ಅಮೋಘವಾದ ಬಾಣ ಇದು, ಆಪತ್ಕಾರದಲ್ಲಿ ಉಪಯೋಗಿಸಿದರೆ ನಿನಗೇನೋ ತೊಂದರೆ ಆಗೋದಿಲ್ಲ, ಗೆಲುವು ಖಚಿತ ಅಂತ ಕೃಷ್ಣ ಹೇಳಿದ್ದ. ಇಲ್ಲಿ ನಡೆದಿದ್ದೇನೋ ವಾಪಸ್ ಹೋಗ್ಬಿಟ್ಟ, ಗೆಲುವು ಬಂತ ಇಲ್ಲ ನೋಡಿ, ಈಗ ಗೆಲುವು ಬಂತಲ್ಲ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅದೇ ವಿಶೇಷ. ಆದ ಬಾಣ ಬಿಡ್ಲಿಲ್ಲ, ಗೆಲುವು ಬಂದಿದ್ದು ಖಚಿತ. ಅದಕ್ಕೆ ಶಾಸ್ತ್ರ ಅಂದ್ರೆ ಹಾಗೆ ಅಂತ ಹೇಳಿದ್ರು, ಶಾಸ್ತ್ರ ತಿಳಿದವನು ಏನಾದ್ರೂ ಇದು ಮಾಡೋಕೆ ಕಾರಣ ಇಲ್ಲ, ಶಾಸ್ತ್ರ ಇತ್ತು ಅಂದ್ರೆ ಸಾಕು ಗೌರವ ಗ್ಯಾರಂಟಿ. ಇವತ್ತು ಎಷ್ಟೋ ಜನ ಇರ್ತಾರೆ ಅಟ್ಯಾಕ್ ಮಾಡಲು ಟ್ರೈ ಮಾಡಿಬಿಡ್ತಾರೆ, ಹೊಡಿಬೇಕು ಅಂತ ಹೇಳಿ ಯಾರೋ ಹೇಳ್ತಾರೆ, ಅವನ ಹತ್ರ ಗನ್ ಅವನ ಹತ್ರ ಗನ್ ಇದೆ ಹುಷಾರ್ ರಿವಾಲ್ವರ್ ಇಟ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇವ್ರು ಓಟ ಅಷ್ಟೇನೆ, ಅವ್ರು ಉಪಯೋಗಿಸಿದ ರಿವಾಲ್ವರ್ ರಿವಾಲ್ವರ್ ಇದೆ ಅಂತ ಅಷ್ಟೇನೆ, ಅದು AK-47 ಇರ್ತದ್ರು ಗೋವಿಂದ ಅದು ಇದ್ದು ಬಿಟ್ರೆ ಕತೆ ಮುಗೀತು. ಹೌದಾ, ಗೊತ್ತೇ ಇದ್ದಿಲ್ಲ ಅಂತ ವಾಪಸ್ ಹೋಗ್ಬಿಡುತ್ತೆ. ಕೆಲವು ಪದಾರ್ಥ ಉಪಯೋಗಿಸ್ಬೇಕಾಗಿಲ್ಲ, ಇದ್ರೆ ಸಾಕು, ಅಷ್ಟು ಮಹತ್ವ ಇರುತ್ತೆ. ಅದಕ್ಕೆ ಶಾಸ್ತ್ರವನ್ನ ನಾವು ತಿಳಿಯೋದೇ ಮಹಾಪುಣ್ಯ ಅಂತ ಹೇಳ್ತಾರೆ. ಅದ್ರ ಉದ್ದೇಶ್ಯತೆ ಏಮಮಂ ಯಮಂ ಧರ್ಮ್ಯಂ ಸಂಗ್ರಾಮ ಭಾವ ಸಂವಾದ ಭಾವಯೋಹು ಭಕ್ತಿಮಯಿ ಪರಾಮೃತ್ವ ಅಂತ ಹೇಳ್ತಾ, ಜ್ಞಾನಯಜ್ಞೇನ ತೇನಾಹಂ ಇಷ್ಟಶ್ಯಾದಿತಿ ವೇಮತಿ. ಯಾರಿದನ್ನ ಕೇವಲ ತಿಳ್ಕೊತಾರೆ, ಕೇವಲ ಓದ್ತಾರೆ, ಅವರು ನನಗೆ ಭಾರಿ ಪ್ರಿಯರಾದ ಒಂದು ಕೃಷ್ಣ ಹೇಳ್ತಾನಲ್ಲ, ಅತ್ಯಂತ ಸತ್ಯವಾದ ಸಂಗತಿ. ಕೆಲವು ಯಾರೋ ಇರ್ತಾರೆ, ಒಬ್ಬನ ಯಾರೋ ದುಡ್ಡು ಕೇಳ್ತಾರೆ, ಕೊಡೋದಿಲ್ಲ ಹೋಗಂದ್ ಬಿಡ್ತಾನೆ ಪಾಪ, ಕೊಡೋದಿಲ್ಲ ನಿನ್ನ ಕೈಲಿ ಏನೇ ಯೋಗ್ಯತೆ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಎಷ್ಟು 100 ಕೇಳಿದ್ರೆ ಕೊಡೋದಿಲ್ಲ, ಇನ್ನೊಂದು ಯಾರೋ ಬರ್ತಾನೆ 10,000 ಅರ್ಜೆಂಟ್ ಬೇಕಾಗಿತ್ತು ಅಂತ ಕೇಳ್ತಾರೆ, ತಗೊಳ್ಳಿ ಸರ್ ಅಂತ ಹೇಳ್ಬಿಡ್ತಾನೆ. ಯಾ ಡಿಫ್ರೆನ್ಸ್ ಯಾತಕ್ಕೆ, ಅವನಿಗೆ ಕಂಡಾಪಟ್ಟೆ ಆಸ್ತಿ ಇದೆ, 10,000 ಮನೆಗಳೆಲ್ಲ ಇಟ್ಕೊಂಡಿರೋ, 10,000 ಕೇಳಿದ್ರೆ ವಾಪಸ್ ಗ್ಯಾರಂಟಿ ಕೊಡ್ತಾನ, ಇವನು ಕೈ ಕೊಡ್ತಾನೆ ಗ್ಯಾರಂಟಿ ಅಂತ ತಿಳ್ಕೊಂಡು ಕೊಡೋದೇ. ಅವ್ರ ಆಸ್ತಿನೇನು ಕೊಡೋದಿಲ್ಲ, ಆಸ್ತಿಯಲ್ಲಿ ಸೆಕ್ಯೂರಿಟಿ ಇರೋದು ಅಷ್ಟೆಲ್ಲ ಇತ್ತು ಅಂದ ಮೇಲೆ ಆ ನಂಬಬಹುದು ಅಂತ. ದೇವರು ಕೊಟ್ಟಂತ ಬಾಣ ಕೈಯಲ್ಲಿ ಇದ್ದಿದ್ದಕ್ಕೆ ಪ್ರದ್ಯುಮ್ನಿಗೆ ಗೆಲುವು ಬಂತು, ಅಸ್ತ್ರ ಪ್ರಯೋಗ ಮಾಡದೇನೆ ಗೆಲುವು ಬಂತು ಅನ್ನೋದು ಬಹಳ ವಿಶೇಷ. ಕೃಷ್ಣ ಬಾಣ ಕೊಟ್ಟಿದ್ದ, ಪ್ರದ್ಯುಮ್ನ ಬದುಕಿದ. ನಮಗೇನು ಉಪಯೋಗ ಅಂದ್ರೆ, ಬಾಣ ಅಂದ್ರೆ ಪಂಚಾತ್ಮ ಕೋಮಾರುತ ಏವ ಬಾಣ ಆಚಾರ ಹೇಳುತ್ತಾರೆ. ಬಾಣ ಅಂದ್ರೆ ವಾಯುದೇವರು ಅಂತ ಅರ್ಥ, ಅದನ್ನ ಇಟ್ಕೊಂಡಿದ್ರೆ ಎಂದೂ ಸೋಲಿಲ್ಲ. ವಾಯುದೇವರು ಅಂದ್ರೆ ಬಾಣ, ಬಾಣ ಅಂದ್ರೆ ಅವರ ಶಾಸ್ತ್ರ, ಅವರ ಶಾಸ್ತ್ರ ಹತ್ರ ಇದ್ರೆ ಎಂದೂ ಸೋಲು ಬರೋ ಸಂಭವ ಇಲ್ಲ. ಮಹಾನಂದ ತೀರ್ಥಸ್ಯ ಇಹಶ್ಯ ಭಾವಂ ಮನೋಭಾಗ್ಭಿ ರಾವರ್ತ ಎಂತೆ ಸ್ವಶಕ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷ ಮೇತೆ ಭಜಂತೆ ಸದೇತಿ. ಇಷ್ಟೆಲ್ಲ ಕೃಷ್ಣ ಒಂದಷ್ಟಿಯಿಂದ ತಾನು ಯಾತಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ತನ್ನಿಂದ ಏನಾಯ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲದೇನೆ ಗೆಲುವು ತಂದುಕೊಟ್ಟೆ, ನನ್ನ ಬಾಣದಿಂದ ಗೆಲುವು ತಂದುಕೊಟ್ಟೆ, ನೀವು ಮಾತ್ರ ಸೋತು ಬಂದಿದ್ದೀರಿ ಅಂದ್ರೆ ಇದು ನನ್ನ ಸಂಕಲ್ಪ ಅಂತ ಕೃಷ್ಣ ತೋರಿಸ್ಬೇಕಾಗಿ. ಆ ಸಂಕಲ್ಪ ಬರಹ ನಡೆಯುತ್ತೆ, ಆತನ ಕೈ ಮೀರಿ ಯಾವುದೋ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಅಷ್ಟು ಹೇಳಿ ಅಷ್ಟೊತ್ತಿಗೆ ನಾನು ಹೋದ್ನಲ್ಲ, ನಾನು ಹೋಗೋತ್ತು ಇದೆಲ್ಲ ನಡೆದಿತ್ತು ಅಂತ ಹೇಳ್ತಾನೆ ಕೃಷ್ಣ. ನಾನು ಹೋದ ಸುದ್ದಿ ಬಂತು, ಸಾಲ ಮತ್ತೆ ವಾಪಸ್ ಬಂದ ಅಂತ ಹೇಳ್ತಾನೆ. ನಾನು ಹೋದೆ, ಸಾಲ ವಾಪಸ್ ಬಂದ, ಇವರೆಲ್ಲ ಕಳಿಸ್ತೇ, ನಾನು ಹೋಗಿ ನಿಮ್ ಕೆಲಸ ಮುಗಿತು ಅಂತ ಕಳಿಸಿಬಿಟ್ಟೆ. ನನಗೂ ಸಾಲ್ವರು ಯುದ್ಧ ಶುರುವಾಯ್ತು, ನೋಡಿದೀಯಾ ಭಾರಿ ಯುದ್ಧ ಶುರುವಾಯ್ತು. ಸಾಲ್ವ ಸಾಮಾನ್ಯನಲ್ಲ, ವಿಚಿತ್ರ ಯುದ್ಧ ಶುರು ಮಾಡಿಬಿಟ್ಟ ಅಂತ ಹೇಳ್ತಾನೆ ಕೃಷ್ಣ. ವಿಚಿತ್ರ ಯುದ್ಧ ಶುರು ಮಾಡಿದ. ಆ ಯುದ್ಧ ಶುರು ಮಾಡ್ತಾ ಮಾಯೆಯನ್ನು ಉಪಯೋಗಿಸಿ ಬಿಟ್ಟಂತೆ. ಕೃಷ್ಣನ ಮೇಲೆ ಮಾಯೆ, ಇದು ವಿಶೇಷ. ದೇವರ ಮೇಲೆ ಮಾಯೆ ಮಾಡೋದು ಎಂತ ಆಶ್ಚರ್ಯ ಇದು. ದುಷ್ಟರಗಳು ಎಷ್ಟು ವಿಚಿತ್ರ ರೀತಿ ಮಾಡ್ತಾರೆ ಅಂತ ಸಾಕ್ಷಿ. ಇದು ತಮಾಷೆ ಜ್ಞಾಪಕ ಮಾಡ್ಕೋಬೇಕು ನಾವು. ನೋಡು, ಬಾಣ ಕೊಟ್ಟಿದ್ದೇನೆ, ಸಭೆ ಬಂದಾಗ ಉಪಯೋಗಿಸು, ಗೆಲ್ತಿ ಅಂತ ಕೃಷ್ಣ ಹಿಡಿದ್ನಲ್ಲ. ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದ್ರು. ಯಾವ ವೆಂಕಣ್ಣ, ಯಾವ್ದೋ ಸಣ್ಣ ಪಾಪ ಹುಡುಗ, ಅನಾಥ ಹುಡುಗ ಅವನು. ಪಾಪ ಅನಾಥನಾಗಿ ಬೆಳೆದಿದ್ದ, ಓದಿಲ್ಲ, ಬರ ಇಲ್ಲ, ಏನು ಇಲ್ಲ. ಆದವಾನಿಗೆ ಎಲ್ಲ ರಾಯರು ಹೊರಟಿದ್ರು. ಅಷ್ಟೇ, ಯಾರು ಪಾಪದ ತುಂಬಾ ಜನ ಬಂದಿದ್ರು. ಇವನು ಗುಂಪಿನ ಸೇರ್ಕೊಂಡಿದ್ದ ಪಾಪ. ಎಲ್ಲರು ಪ್ರಸಾದ ಎಸ್ಕೊಂಡು ಹೊರಟೋಗ್ಬಿಟ್ರು. ಇವನು ಬಂದ, ನಿಂತ್ಕೊಂಡ ಹಾಗೆ ಪಾಪ, ಅದ್ಕೋತ ನಿಂತ್ಕೊಂಡ. ರಾಯರು ನೋಡಿದ್ರು, ಏನು ಅಂತ ಕೇಳಿದ್ರು. ನನಗೇನು ಗತಿ ಇಲ್ಲ, ಏನು ಇಲ್ಲ ಅಂತ ಹೇಳಿ ದುಃಖ ಪಡ್ತಿದ್ರು. ಅವ್ರು ಹೇಳಿದ್ರು, ಆಯ್ತು ಯೋಚನೆ ಮಾಡಬೇಡ, ಮಂತ್ರ ಶಕ್ತಿ ಕೊಟ್ಟಿದ್ದು, ಆಪತ್ತು ಬಂದ ನಮಗೆ ಜ್ಞಾಪಕ ಮಾಡ್ಕೋ ಅಂತ ಹೇಳಿ. ನೋಡಿ, ಕೃಷ್ಣ ಹೇಳಿದ ಮಾತು ಹೇಗಿದೆ, ಇವ್ರು ಹೇಳಿದ ಮಾತು. ಆಪತ್ತು ಬಂದ ಜ್ಞಾಪಕ ಮಾಡ್ಕೋ ಅಂತ ಹೇಳಿ. ಆಯ್ತು ಅಂತ ಹೇಳಿ ಅವ್ರು ಹಾಗೆ ರಿಸರ್ವ್ ಮಾಡ್ಕೊಂಡಿದ್ದ ಪಾಪ. ನಾವಾಗ ಅವತ್ತು ರಾಘವೇಂದ್ರ ಅಂತ ಕೂಯ್ಬಿಟ್ರೆ ಕೆಲಸ ಗುರಾಗ್ತೀವಿ. ಕೊಟ್ಟಷ್ಟ ಇದು ಮಾಡಿದ್ರೆ ಹಾಗೋ ಹಾಕಿ. ವಿಶ್ವಾಸನ ತಕ್ಷಣ ಇದು ಮಾಡೋದಲ್ಲ. ಎಂದಾದ್ರೆ ನಮ್ಮ ಮನೆ ಬಂದ ಇನ್ನೇ ಬರ್ತೀವಿ ಅಂತ ನುಗ್ಗಿಬಿಟ್ರೆ ಹಾಗೋ ಹಾಕಿ. ಹಾಗೆ ಮಾಡೋದಲ್ಲ ಅದು. ಆಯ್ತು, ತಿಟ್ಕೊಂಡಿದ್ರೆ ಹಾಗೆ ಪಾಪ. ಮುಂದೆ ಕಥೆ ನಮಗೆ ಗೊತ್ತು. ಆ ಸುಲ್ತಾನ ಏನು ಓದ್ತೀಯೋ ಇಲ್ವೋ, ಪಡೆದು ಬಿಡ್ತೇನೆ ನೋಡು ಅಂತ ಹೇಳಿದ. ಕೊಂದು ಬಿಡ್ತೇನೆ ನೋಡು. ಆದರೆ ಇದ್ದಾಗ ರಾಘವೇಂದ್ರ ಸ್ವಾಮಿಗಳು ಅವರೇ ಹೇಳ್ಕೊತಾರೆ, ಈ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಅಂತ. ಕೃಷ್ಣ ಇಂಥದ್ದು ಮಾಡಿದ್ದು ಏನೇನೂ ಆಶ್ಚರ್ಯ ಅಲ್ಲ. ಅದಕ್ಕೆ ನಾವು ಯೋಚನೆ ಮಾಡಿರೋದು. ವಿಷ್ಣು ಸಹಸ್ರನಾಮ ಹೇಳಬೇಕು. ಅದಿತ್ತು ಅಂದ್ರೆ ಭಯ ಇಲ್ಲವೇ ಇಲ್ಲ ನಮಗೆ. ಅವರೇ ಹೇಳಿಬಿಡ್ತಾರೆ, ಏ ನಾವು ವಾಸುದೇವ ಭಕ್ತಾನಾಂ ನಭಯಂ ವಿದ್ಯತೆ ಕ್ವಚಿತ್. ವಿಷ್ಣು ಸಹಸ್ರಾಮ ಹೇಳಿಬಿಡ್ತಾರೆ, ಏನು ಭಯ ಇಲ್ಲವೇ ಇಲ್ಲ, ಏನು ಬೇಕು ಎಲ್ಲ ಸಿಗುತ್ತೆ ಅಂತ ಹೇಳಿಬಿಡ್ತಾರೆ. ಅದು ಉಪಯೋಗ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು, ಹಾಗೆ ಇಟ್ಕೊಂಡಿರ್ಬೇಕು. ಪ್ರಸಂಗ ಬಂತು ಅಂದ್ರೆ ದೇವ್ರು ತಾನೇ ಕಾಪಾಡ್ತಾನೆ ಅಂತ ಹೇಳೋದು ಒಳ್ಳೆ ಸಾಕ್ಷಿ ಇದೆ. ವಿಷ್ಣು ಸಹಸ್ರನಾಮ ಅಂದ್ರೆ ಏನು, ಸಾವಿರ ಬುಲೆಟ್ ಒಟ್ಟಿಗೆ ಇಟ್ಕೊಂಡ್ರೆ ಲೆಕ್ಕ ಹೇಗೋ ಹಾಗೆ. ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ಯಾವ ಬುಲೆಟ್ ವಿಷ್ಣು ಸಹಸ್ರನಾಮಕ್ಕೆ ಸಾಟಿ ಅಲ್ಲ. ಭಗವಂತನ ಮುಂದೆ, ಆತನ ಹೆಸರಿನ ಮುಂದೆ ಯಾವುದು ಸಾಟಿ ಅಲ್ಲ. ಅದನ್ನೆಲ್ಲ ಕಲಿಬೇಕು, ಮನಸ್ಸಲ್ಲಿ ಇಟ್ಕೋಬೇಕಾದ್ರೆ. ಜೇಬಲ್ಲಿ ಇಟ್ಕೊಂಡು ಅಲ್ಲವೆಲ್ಲ ಕೂಡ ಮನಸ್ಸಲ್ಲಿರಬೇಕು. ತಲೆಯಲ್ಲಿತ್ತು ಅಂದ್ರೆ ಎಂತ ಅಪಾಯದಿಂದ ಕೂಡ ಪರಮಾತ್ಮ ಲೀಲಾಜಾಲವಾಗಿ ಪಾರ ಮಾಡುತ್ತಾನೆ. ಪ್ರದ್ಯುಮ್ನ ಆ ರೀತಿ ಉದ್ಧಾರವಾದ ಯುದ್ಧ ನಡೀತು. ಭಯಂಕರವಾದ ಮಾಯನ್ನು ಶುರು ಮಾಡ್ತಾನಂತೆ. ಆ ಸಮಯ ಕೃಷ್ಣನ ಮುಂದೆ ಯಾವ ಲೆಕ್ಕ, ಎಲ್ಲ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಎಲ್ಲರ ಮಾಯನ್ನು ಕೃಷ್ಣ ಗೆಲ್ತಾನೆ. ಕೃಷ್ಣನ ಮಾಯ ಗೆಲ್ಲಕ್ಕೆ ಯಾರಿಗೂ ಸಾಧ್ಯವಾಗೋದೇ ಇಲ್ಲ. ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿದೆ ಕೃಷ್ಣ ಹೇಳ್ತಾನೆ. ಅವನ್ ನಂಬಿದವರಿಗೆ ಮಾಯ ಏನೂ ಮಾಡೋದಿಲ್ಲ. ಕೃಷ್ಣನನ್ನ ಮಾಯ ಏನ್ ಮಾಡುತ್ತೆ? ಕೃಷ್ಣ ಯಾಕೆ ಅದನ್ನೆಲ್ಲ ತೋರಿಸ್ತಾ ಇದ್ದಾನೆ? ಅವನು ಮಾಯ ಮಾಡೋರು ಸುಮ್ಮನೆ ಯಾತಕ್ಕಿದ್ದ ಅಂದ್ರೆ, ದೈತ್ಯರು ಎಷ್ಟು ದೊಡ್ಡ ದೊಡ್ಡವರು ವೆರೈಟಿ ಇರ್ತಾರೆ ಅಂತ ತೋರಿಸ್ಬೇಕಾಗಿ. ಕೃಷ್ಣ ಯಾವನ್ನೋ ಸಾಮಾನ್ಯ ವ್ಯಕ್ತಿಯನ್ನು ಕೊಲ್ಲಿಲ್ಲ, ಅವನು ಎಂಥ ಮಾಯಾವಿ, ಅವನನ್ನ ಕೃಷ್ಣ ಕೊಂದ ಅಂತ ಗೊತ್ತಾದ್ರೆ ಓ ಕೃಷ್ಣನ ಮಹಿಮೆ ಏನು ಅಂತ ಗೊತ್ತಾಗ್ತಾನೆ. ಅದಕ್ಕೆ ಅವನು ಫುಲ್ ಸ್ಟ್ರೆಂಗಲ್ಲಿ ಯುದ್ಧ ಮಾಡೋರು ಕೃಷ್ಣ ಚಾನ್ಸ್ ಕೊಡ್ತಾನೆ. ಎಲ್ಲ ಯುದ್ಧ ಮಾಡ್ತಾನೆ, ಮಾಯೆಯಿಂದ ಕತ್ತಲು ಕಳಿಸಿ ಬಿಡ್ತಾನೆ, ಏನು ಗೊತ್ತಾಗದಂತೆ ಮಾಡಾಕಿ ಬಿಡ್ತಾನೆ. ಆ ಸಮಯಕ್ಕೆ ಒಂದು ಕೆಲಸ ಮಾಡ್ತಾನ, ಅವನು ವಸುದೇವರನ್ನೇ ಕೊಂದಾಟ್ಯ ಮಾಡಿಬಿಟ್ಟನು. ವಸುದೇವ ಸತ್ತೋಗ ಸುದ್ದಿ ಬಿಚ್ಚಿಬಿಟ್ಟನ ಅಂತ ನಡೀ. ವಸುದೇವನ ಒಂದು ಮಾಯ ಕ್ರಿಯೇಟ್ ಬಾಡಿ ಕ್ರಿಯೇಟ್ ಮಾಡ್ತಾರೆ ವಸುದೇವನ ಬಾಡಿನ, ಕೆಳಕ್ಕೆ ಹಾಕಿಬಿಡ್ತಾನೆ. ಕೃಷ್ಣ ಏನ್ ಮಾಡ, ಓ ಅಪ್ಪ ಹೋಗ್ಬಿಟ್ಟು ಅವ್ರ ಜಾತಕ ಬರ ಕೃಷ್ಣ ಅವನು ಬರ್ತಾನೆ. ಕೃಷ್ಣ ಜೋರ ಕೂಯ್ಬಿಟ್ಟಂತ, ಓ ಅಪ್ಪ ಅಪ್ಪ ಅಂತ ಹೇಳಿಬಿಟ್ಟು ಅವನಿಗೆ ಖುಷಿಯಾಗಿಬಿಡ್ತು. ಓ ಕೃಷ್ಣ ಮೋಸ ಹೋಗ್ಬಿಟ್ಟ ಅಂತೇಳಿ. ಕೃಷ್ಣ ಕೂಗಿದ್ದ ಅದಕ್ಕಲ್ಲ, ನಾನು ಮೋಸ ಹೋದೆ ಅಂತ ತಪ್ಪು ತಿಳ್ಕೊಳ್ಳಿ ಅಂತಾನೆ ಕೂಗಿದ್ದು ಕೃಷ್ಣ. ಅವನಿಗೆ ಮಿಥ್ಯಾಜ್ಞಾನ ದೃಢವಾಗಬೇಕು. ರಾವಣ ಮಾಡ್ತಾರೆ ಆ ರೀತಿಯಲ್ಲಿ. ಸೀತಾದೇವಿಯ ಮುಂದೆ ರಾಮದೇವರನ್ನು ಕೊಂದಂತೆ ತೋರಿಸ್ತಾನೆ ರಾವಣ. ಸೀತಾದೇವಿ ನಂಬಿ ಬಿಡಬೇಕು, ಓ ರಾಮ ಸತ್ತ ಅಂತ ಹೇಳಿ ತನ್ನ ವಶವಾಗಬೇಕು ಅಂತ ಅವನ ತಂತ್ರ ಆಗಿತ್ತು. ಇಲ್ಲಿ ಸೌಭರ ಅವನು ವಿಮಾನ ಇತ್ತವನು, ಅವನು ಮಾಯ ಮಾಡಿದ. ಇವನು ವಿಮಾನ ಇತ್ತವನು, ಇವನು ಮಾಯ ಮಾಡ್ತಾನೆ. ವಿಮಾನ ಇಟ್ಟರೆ ಮಾಯ ಮಾಡೋ ಬುದ್ಧಿ ಒಂದಷ್ಟು ಮಟ್ಟಿಗೆ ಆಯ್ತು. ಕೃಷ್ಣ ವಿಮಾನನೇ ಮಾಯ ಮಾಡ್ತಾರೆ, ಯೋಚನೆ ಮಾಡೋ ಕಾರಣ ಇಲ್ಲ ಅಂತ ಕೃಷ್ಣ ಅದೆಲ್ಲ ತೋರಿಸಿದ ಮೇಲೆ, ಓ ನನ್ನ ಸಾಲ್ವಾ, ಸುಮ್ ಸುಮ್ಮನೆ ಮಾಡ್ತಿದ್ದೀಯಾ, ತೋರಿಸ್ತೇನೆ ನೋಡು ಅಂತ ಹೇಳಿ ತನ್ನ ಸುದರ್ಶನ ಚಕ್ರವನ್ನು ತೆಗಿತಾನೆ ಕೃಷ್ಣ. ಆ ಕೃಷ್ಣನಿಗೆ ಸಂಕಲ್ಪವಾದರೆ ಸಾಕು, ಇವರೆಲ್ಲ ಸಾಯ್ತಾರೆ. ತೋರಿಸ್ತಾನೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಇದೆ ನೋಡು ಅಂತ ತೋರಿಸ್ತಾನೆ. ಚಕ್ರವನ್ನು ಬಿಟ್ಟನಂತೆ. ಚಕ್ರದ ಮೊದಲು ಮಾಡಿದ ಕೆಲಸ ಆ ಸೋಫಾ ವಿಮಾನ ಇತ್ತಲ್ಲ, ಅದನ್ನು ತುಂಡು 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 ಮಾಡಿ ಹಾಕ್ತಾ ಇದೆ. ಹೋಗಿ ಅವನ ಕತೆ, ಅವನ ಹಾರಾಟಕ್ಕೆ ರೆಕ್ಕೆ ಮುರಿತೇನೆ ಅಂತ ಹೇಳ್ತಾರಲ್ಲ, ರೆಕ್ಕೆ ಮುರಿತೇನೆ ಅಂತ ಹೇಳಿದಾಗಾಯ್ತು. ಅವನೆಲ್ಲ ತುಂಡು ತುಂಡಾದ ವಿಮಾನ ಸಮುದ್ರದೊಳಗೆ ಬಿದ್ದೋಯ್ತು. ಅವನ ಕಥೆ ಮುಗಿತಾನೆ, ಒಂದು ಸ್ಟೇಜ್ ಮುಗಿತಾನೆ. ಯಾವ್ದನ್ನ ಇಟ್ಕೊಂಡು ಹಾರಾಡ್ತಾ ಇದ್ದ ಅದರ ಕಥೆ ಮುಗೀತು. ಆಮೇಲೆ ಸಾಲ್ವರಾಜನನ್ನ ಕೃಷ್ಣ ತನ್ನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸ್ತಾನೆ. ಸಾಲ್ವರ ಧ್ವಂಸವಾಯಿತು. ನೋಡಿದ ಧರ್ಮರಾಜ, ಇಷ್ಟೆಲ್ಲ ಖಜಿತಿ ನಡೆದೋಗಿತ್ತಪ್ಪ ಅಲ್ಲಿ, ಅದಕ್ಕೆ ನಿನ್ನ ಹತ್ರ ಬರ್ಲಕ್ಕಾಗ್ಲಿಲ್ಲ ನಾನು ಅಂತ ಹೇಳಿದ್ನು. ನಾ ಭಾರಿ ಭಾರಿ ಟೆನ್ಷನ್ ಇತ್ತು ಅಂತ ಕೃಷ್ಣ ಹೇಳಿದ. ಹುಡುಗರು ನಂಬಿಟ್ಟು ಬಿಡು, ಪಾಪ ಪಾಪ ನಿಂದೆ ನಿನಗಾಗಿತ್ತು ಪಾಪ ಕೃಷ್ಣ, ಅದಕ್ಕೆ ನೀನು ಬರಲಿಲ್ಲ ಬಿಡು ಅನ್ನೋ ರೀತಿಯಲ್ಲಿ ಕೃಷ್ಣ ಮಾಡಿದ್ದೇನೆ. ಇದು ಒಂದು ಆ ಥರ ಲಿಂಕ್ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಆಗ ಹೇಳ್ತಾರೆ, ಇದೆಲ್ಲ ಕೃಷ್ಣನಿಗೆ ಅಡ್ಡಿ ಆಗುತ್ತ ಅಂತ ಹೇಳ್ತಾನೆ. ಕೃಷ್ಣನಿಗೆ ಯಾವ ಮೂಲೆಯ ಲೆಕ್ಕ ಸಾಲ್ವ? ನನ್ನ ಇರುವೆ ಅಡ್ಡ ಬಂದ್ಬಿಡ್ತು ಅಂತ ನಾನು ಕಾಲೇಜ್ ಕ್ಲಾಸ್ಗೆ ಹೋಗ್ಲಿಲ್ಲ, ಇವತ್ತು ಇರುವೆ ಮೇಲೆ ಮನೆ ಒಟ್ಟಿಗೆ ಇರುವೆ ಬಂದ್ಬಿಟ್ಟಿತ್ತು, ಅದಕ್ಕೆ ನಾನು ಎಲ್ಲ ನಾವು ಲೀವ್ ಹಾಕಿ ಕೂತ್ಕೋಬಿಟ್ಟೆ ಅಂತ ಕೇಳಿದ್ರೆ ಯಾರು ನಂಬ ಮಾತುಗಳು ಅವೆಲ್ಲ ಕೂಡ ಎಂತ ಸಾಲ್ವ? ಯಾವ ಮೂಲೆಯ ಲೆಕ್ಕ ಭಗವಂತನಿಗೆ? ಭಗವತಿಗೆ ಒಂದು ರೂಪ ಇದೆ, ಈ ಮಧ್ಯೆ ಅನಂತ ರೂಪಗಳು. ಪರಮಾತ್ಮನೇ ಸತತ ಮೇಕ ರೂಪಿಣೇ, ದಶರೂಪಿಣೇ, ಶತಸಹಸ್ರ ರೂಪಿಣಿ, ಅವಿಕಾರಿಣಿ, ಸ್ಫುಟಮನಂತ ರೂಪಿಣಿ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಅನಂತ ರೂಪದ ಪರಮಾತ್ಮನಿಗೆ ಮನೆ ಫೋನ ಇಪ್ಪತ್ತು ಇಟ್ಕೊಂಡಿರ್ತಾರೆ ಎಷ್ಟೋ ಜನಗಳು. ಅಂತ ಕೃಷ್ಣನಿಗೆ ಯಾವ ಪ್ರಾಬ್ಲಮ್ ಇದೆ? ಈ ಮಧ್ಯೆ ಒಂದು ಫೋನ್ ಇದ್ರೆ ಎಂಗೇಜ್ ಆಗಬಹುದು, ಹತ್ತಿಪ್ಪತ್ತಿದ್ದು ಬಿಟ್ರೆ ಫೋನು ಮೊಬೈಲು ಏನು ಸಿಕ್ಕಾಬಟ್ಟೆ ಏನೇನು ಇಟ್ಕೊಂಡವನಿಗೆ ಮೊಬೈಲು ಹತ್ತು ವೆರೈಟಿ ಎಲ್ಲ ಕಂಪನಿ ಮೊಬೈಲು ಇಟ್ಕೊಂಡಿರೋದು. ಈ ಮಧ್ಯೆ ಒಂದು ಫೇಲ್ ಆದ್ರೆ ಮತ್ತೊಂದಿರಲಿ ಅಂತ ಹೇಳಿದವರಿಗೆ ಮನುಷ್ಯರೇ ಎಷ್ಟು ಮಾಡಬೇಕಾದ್ರೆ ಕೃಷ್ಣನಿಗೇನು ಅಡ್ಡಿ ಇದೆ? ಕೃಷ್ಣ ಈ ರೀತಿ ಮಾಡ್ತಾ ಅಸುರಮೋಹನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಓ ಕೃಷ್ಣನು ಪಾಪ, ಅವನಿಗೂ ತಂದೆ ಕೆಲಸ ಬಹಳ ಇರ್ತದೆ, ಪಾಪ ನಮ್ಮ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡಬಾರದು, ಆ ನಿತ್ಯ ದೇವ್ರ ಪೂಜೆ ಮಾಡಿದ್ರೆ ಫ್ರೆಂಡ್ ದೇವ್ರಿ ಪಜೀತಿ ಆಗಿಬಿಡ್ತದೆ, ಆದ್ರಿಂದ ಎಂದೋ ಒಂದು ದಿವಸ ಮಾಡಿದ್ರೆ ಸಾಕು ಪಾಪ, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕುಲದೇವತಾ ಪೂಜೆ ಅಂತ ಮಾಡ್ತಾರಲ್ಲ ಪಾಪ, ವರ್ಷಕ್ಕೊಮ್ಮೆ ಮಾಡಿಬಿಟ್ರೆ ಸಾಕು, ದೇವರಿಗೂ ಪಾಪ ಒಂದೇ ಕೆಲಸ ಇರ್ತದೆ ಅಂತ ತಪ್ಪು ತಿಳ್ಕೊಳ್ಳ ಮಾಡ್ತಾನೆ ಕೃಷ್ಣ. ಕೃಷ್ಣನಿಗೆ ಅದೇನು ಲೆಕ್ಕ ಇಲ್ಲ, ಸರ್ವತಂತ್ರ ಸ್ವತಂತ್ರ. ಇಷ್ಟೆಲ್ಲ ನಾಟಕದ ಮಾತುಗಳನ್ನು ಆಡ್ತಾ ನಾನಿದ್ರೆ ಈಗ ಆಗ್ತಿದ್ದಿಲ್ಲ ಗೊತ್ತಾ ಅಂತ ಹೇಳಿದ್ರು. ಆಗ ದ್ರೌಪದಿ ದೇವಿ ಬಂದು ಕೃಷ್ಣನ ಮುಂದೆ ನಮಸ್ಕಾರ ಮಾಡಿ ಮಾತಾಡ್ತಾಳೆ, ಕೃಷ್ಣ ಏನೇನಾಯ್ತು ಗೊತ್ತಾ ಅಂತ ತಾನು ಹೇಳ್ತಾ ಇದ್ದ. ಇಷ್ಟೊತ್ತು ಹೇಳಿದ ಕತೆ ಜೂಜಾಟದ ಕತೆ. ದ್ರೌಪದಿ ಹೇಳ್ತಾಳೆ, ನಾನು ನಿದ್ದ ಹತ್ತಿರದ ಭಕ್ತಳು, ನನ್ನ ಗಂಡ ಭೀಮಸೇನ, ಅರ್ಜುನ, ಧರ್ಮರಾಜ, ನಕುಲ, ಸಹದೇವ ವಿಶ್ವವಿಖ್ಯಾತರಾದ ಮಹಾನುಭಾವ, ನಾನು ದ್ರುಪದರಾಜನ ಮಗಳು, ಕೃಷ್ಣದ್ಯುಮ್ನ ತಂಗಿ, ಎಷ್ಟು ನನಗೆ ವೈಭವಗಳು ಉಂಟು, ಆದರೆ ನನಗಾಗಿದ್ದೇನು ಇವತ್ತು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ವೈಭವದ ಬಗ್ಗೆ ಇರತಕ್ಕಂಥ ನನಗೆ ತುಂಬಿದ ಸಭೆಯಲ್ಲಿ ನನ್ನ ವಸ್ತ್ರವನ್ನು ಹಿಡಿದು ಎಳೆದರೆ ಎಂಥ ಅವಮಾನವಾಗಬಹುದು, ಕೃಷ್ಣ ಈ ದುಃಖ ಹೇಗೆ ತಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಜಗಾದ ಸರ್ವಾನುಭೂತಂ ಅಂತ ಹೇಳಿದ್ರು. ಏನೇನು ನಡೀತೋ ಎಲ್ಲ ಹೇಳ್ತಾ ಬಂದಂತೆ. ತಮಾಷೆ ಅಂದ್ರೆ ಕೃಷ್ಣ ಮಾತಾಡಿದ್ದೇನೋ ನನಗೆ ಗೊತ್ತಾಗಲಿಲ್ಲ, ಭಾರಿ ಭಾರಿ ಅಂತ ಮಾತಾಡ್ತಾನೆ, ವಸ್ತ್ರ ಕೊಟ್ಟವನೇ ತಾನೆ ಈ ಮಧ್ಯೆ, ಆ ನ್ಯೂಸ್ ಕೊಟ್ಟು ವಸ್ತ್ರ ಯಾಕೆ ಕೊಡ್ತಾನೆ ಈ ಮಧ್ಯೆ, ಎಲ್ಲ ಗೊತ್ತು, ದ್ರೌಪದಿಗೂ ಗೊತ್ತು ಅವರಿಗೂ ಗೊತ್ತು. ಮಾತುಕತೆಗಳಲ್ಲಿ ಯಾವ ರೀತಿ ವ್ಯತ್ಯಾಸ ಇರುತ್ತದೆ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಸ್ಪಿರಿಟ್ ಕಳ್ಕೊಂಡ್ಬಿಟ್ರೆ ಮಾತ್ರ ತಪ್ಪಾಗ್ತದೆ. ಆ ಸ್ಪಿರಿಟ್ ಇಟ್ಕೊಂಡು ಅರ್ಥ ಬರೆದಿದ್ದು ಶ್ರೀಮದ್ ಆಚಾರ್ಯರು ಒಬ್ಬರೇ. ಪ್ರತಿ ಹಂತದಲ್ಲೂ ಕೂಡ ಭಗವಂತನಿಗೆ ಅಜ್ಞಾನಾದಿ ದೋಷಗಳಿಲ್ಲ, ಅವನಿಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ, ಅವನು ಮನಸ್ಸು ಮಾಡಿದ ಮಾಡ್ತಾನೆ ಅಷ್ಟೇ ಹೊರತು ಅವನ ನಿಯಂತ್ರಣ ಮಾಡತಕ್ಕಂಥ ಮತ್ತೊಂದು ಶಕ್ತಿ ಜಗತ್ತಿನಲ್ಲಿ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ನಿಜವಾದ ಮಹಾಭಾರತ ಅಂದ್ರೆ ಮಹಾಭಾರತ ಶುರುವಾಗೋದೇ ಹಾಕಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಜಗದೇಕನಾಥಂ. ಅವನು ಇನ್ಯಾರಿದ್ದಾರೆ ಅಡ್ಡಿ ಆತಂಕ ಮಾಡಲಿಕ್ಕೆ? ಅಂತ ಪರಮಾತ್ಮರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ನಿಮಿತ್ತಗಳಾಗಬೇಕೇ ಹೊರತು ಬೇರೆ ದಾರಿ ಇಲ್ಲ. ದ್ರೌಪದಿ ಎಲ್ಲ ಹೇಳ್ತಾ ಹೋದಾಗ ಏನು ಮಾಡೋದು, ಎಂಥ ಭೀಮಸೇನ ಎಂಥ ಅರ್ಜುನರು, ಆ ಗಾಂಡೀವ ಧನಸ್ಸನ್ನ ಅರ್ಜುನ ಇಟ್ಕೊಂಡಿದ್ದಾನೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿದ್ದಾನೆ ಅರ್ಜುನ. ಇಷ್ಟೆಲ್ಲರಿಗೂ ಗೊತ್ತು, ಇನ್ನೊಂದು ವಿಷಯ ಹೇಳಿದ್ದೆ ಜ್ಞಾಪಕ ಇರಬೇಕಾಗ, ಆ ಮತ್ಸ್ಯಯಂತ್ರ ಭೇದನಕ್ಕೆ ಎದ್ದವರು ಬರೀ ಅರ್ಜುನ ಅಲ್ಲ, ಭೀಮಸೇನೂ ಎದ್ದಿದ್ದು ಅಂತ ಅವಾಗ ಹೇಳಿ. ಆ ವಿಷಯ ಇಲ್ಲಿ ಬರ್ತಾ ಇದೆ, ಅಲ್ಲಿ ಬಂದಿಲ್ಲ ಮಹಾಭಾರತ, ಇಲ್ಲಿ ಬರ್ತಾ ಇದೆ. ಹೇಳ್ತಾರೆ, ಅಧಿಜ್ಯವತಿ ಯತ್ಕರ್ತುಂ ಶಕ್ಯತೆ ನೈವ ಗಾಂಡೀವಂ ಅನ್ಯತ್ರ ಭೀಮಪಾರ್ಥಾಭ್ಯಾಮ್ ಭವತಶ್ಚ ಜನಾರ್ದನ. ಆಚಾರ್ಯ ವಾಕ್ಯವನ್ನು ಕೋಟ್ ಮಾಡ್ತಾರೆ, ಗಾಂಡೀವ ಧನಸ್ಸು ಎಂತ ಧನಸ್ಸು, ಅದು ಎತ್ತಿ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇರೋದು ಮೂರು ಜನಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಇವ ಬದಿಗೆ ಗಾಂಡೀವ ಧನಸ್ಸನ್ನು ಉಪಯೋಗ ಮಾಡಲಿಕ್ಕೆ ಮೂರು ಜನಕ್ಕೆ ಮಾತ್ರ ಬರೋದು, ಅನ್ಯತ್ರ ಭೀಮಪಾರ್ಥಾಭ್ಯಾಮ್ ಭವತಶ್ಚ ಜನಾರ್ದನ. ನಿನ್ನಿಂದ ಆಗತ್ತೆ, ಭೀಮನಿಂದ ಆಗತ್ತೆ, ಅರ್ಜುನನಿಂದ ಆಗತ್ತೆ, ಬೇರೆ ಯಾರ ಕೈಲೂ ಆಗೋದಿಲ್ಲ. ಅಂತ ಗಾಂಡೀವ ಇಟ್ಕೊಂಡು ಅರ್ಜುನ ಇದ್ದಾನೆ, ಅಂತ ಭೀಮಸೇನ ಇದ್ದಾನೆ, ನನ್ನ ಸ್ಥಿತಿ ಆಗಿದ್ದೇನೋ ಇಂಥ ಸ್ಥಿತಿ ಆಗಿದೆ. ಇದೆಲ್ಲ ಜಗತ್ತು ಹೇಳ್ಕೊಡ್ತಾ ಇದ್ದಾರೆ. ನಾವೇನೋ ಹಾರಾಡ್ತಿರ್ತೇವೆ, ಆ ಅಂಥವ್ರು ಇಂಥವ್ರು ಇದಾಗಿ ಬಿಡೋದ ಅಂತ ಕೇಳಿದರೆ, ಪ್ರಾರಬ್ಧ ಅಂತಿದ್ರೆ ಅದಾಗಲೇಬೇಕು. ದ್ರೌಪದಿಗೆ ಪ್ರಾರಬ್ಧ ಅಂತ ಇಲ್ಲ, ಹೊರಗಿದ್ದಾರಲ್ಲ ಪಾರ್ವತಿ ಶಚಿ ಶ್ಯಾಮಲ ಉಷಾ, ಅವರಿಗೆ ಶಾಪ ಇದೆ, ಅದಕ್ಕೆ ಅನುಭವಿಸ್ಬೇಕಾಗಿದೆ. ಈ ದುಃಖವೆಲ್ಲ ಬಂದಿದ್ದೆ ಅದಕ್ಕೋಸ್ಕರ ಅಂದ್ರೆ, ದುರ್ಯೋಧನ ಪರಮಪಾಪಿ ಬಂತು ಒಂದು ಕಡೆಗೆ, ಈ ಕಡೆಯಿಂದ ಕಾರಣ ಏನು ಅಂದ್ರೆ, ಅವರ ದೇವತೆಗಳಿಗೆ ಶಾಪ ಇದೆ ಅವರಿಗೆಲ್ಲ ಕೂಡ, ತತ್ರ ಅನ್ಯಗಾಸ್ತ್ಯ ಭಾವಕ್ಕಾದ ಶಾಪ ಕೊಟ್ಟಿದ್ದಾರೆ, ಶಾಪದ ಫಲ ಇದೆಲ್ಲ ಅನುಭವಿಸ್ಬೇಕಾಗಿದೆ. ಯಶಾಧಿಕಾನುಗ್ರಹ ಪಾತ್ರಭೂತ ಸ್ವಯಂ ಹಿ ಶೇಷಾಹಿ ವಿಪಾದಿಕೇಭ್ಯ, ಗೃಹಶೇಷ ರುದ್ರಾದಿ ದೇವತೆಗಳಿಗಿಂತ ಅತ್ಯಂತ ಪ್ರೀತಿ ಪಾತ್ರಗಳ ಕೃಷ್ಣನಿಗೆ ದ್ರೌಪದಿ ದೇವಿ ಭಾರತೀ ದೇವಿ. ಅಂತ ನನಗೆ ಹೀಗಾಯ್ತಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾರೆ, ದ್ರೌಪದಿ ನಾನಿದ್ದಿದ್ರೆ ಬೇರೆ ರೀತಿನೇ ಆಗ್ತಿತ್ತು ಅಂತ ಹೇಳಿದನಲ್ಲ, ನಾನು ಅವತ್ತಿರಲಿಲ್ಲ ಅಂತ ಹೀಗಾಗಿಬಿಡ್ತು, ಮಾಡ್ತಿದ್ದೆ ಅಂತ ಹೇಳೋದಿಲ್ಲ, ಅದು ಜಾಣತನ. ಇದ್ರೆ ಏನೋ ಮಾಡ್ತಿದ್ದೆ ಎಂಬ ರೀತಿ ಮಾತಾಡ್ತಿರ್ತಾರೆ, ಸೊಲ್ಯೂಷನ್ ಇರೋದಿಲ್ಲ. ಕೃಷ್ಣ ಹೇಳುತ್ತಾನೆ, ಏನ್ ಮಾಡ್ತಿದ್ದೆ ಗೊತ್ತಾ ಇದ್ದಿದ್ರೆ ಅಂತ ಹೇಳ್ತಾನೆ. ಏನ್ ಮಾಡ್ತಿದ್ದೆ ಗೊತ್ತೇನೋ, ಈ ಜೂಜ್ಗೆ ಅವಕಾಶನೇ ಕೊಡ್ತಿದ್ದೀನಿ ಅಂದ್ರೆ, ಜೂಜ್ಗೆ ಅವಕಾಶನೇ ಕೊಡ್ತಿದ್ದೀರ, ಉಳಿದವರ ನೋಡ್ತಾ ಕೂತಿದ್ದಾರೆ, ಜೂಜ್ಗೆ ಅವಕಾಶನೇ ಕೊಡ್ತಿರಲಿಲ್ಲ, ನಿಲ್ಲಿಸಿಬಿಡ್ತಿದ್ದೆ. ಅಕಸ್ಮಾತ್ ಜೂಜ್ ನಡೆದಿದ್ರೆ, ಶಕುನಿ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದ್ರೆ, ನಾನು ಮಾತಾಡ್ತಿದ್ದಿಲ್ಲ, ನಾನು ಚಕ್ರ ಮಾತಾಡ್ತಿತ್ತು ಅಂತ ಹೇಳ್ತಾನೆ. ಎಲ್ಲರ ತಲೆ ಕತ್ತರಿಸಿ ಹಾಕ್ತಾ ಇದ್ದೆ, ಅಲ್ಲಿ ಒಬ್ರು ಬದುಕ್ತಾ ಇದ್ದಿಲ್ಲ ಅವತ್ತಿನ ದಿವಸ, ನಾನು ಇದ್ದಿಲ್ಲ ಅಂತ ಅವರೆಲ್ಲ ಬದುಕಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರವೂ ಅದರಲ್ಲೇ ಇದೆ. ಕೃಷ್ಣ ಇದ್ದಿದ್ದು ಏನ್ ಮಾಡ್ತಿದ್ದೆ ಅಂತ ಗೊತ್ತಾಯ್ತಲ್ಲ ಈಗ, ಅದಕ್ಕೆ ಕೃಷ್ಣ ಅಲ್ಲಿರಲಿಲ್ಲ ಅಂತ. ಕೃಷ್ಣ ಅದಕ್ಕೆ ಯಾಕೆ ಅಲ್ಲಿರಲಿಲ್ಲ ಅಂದ್ರೆ, ಅದಿದ್ರೆ ಮಹಾಭಾರತ ಅಲ್ಲಿಗೆ ಆದಿಪರ್ವ ಮಂಗಳ ಆಗು, ಸಭಾ ಪರ್ವತ ಮಂಗಳ ಆಗಿಬಿಡುತ್ತೆ, ಮುಂದೆ ನಡೀತಾನೆ ಇರಲಿಲ್ಲ. ಅದಕ್ಕೆ ನಾನು ಇರಲಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಲ್ಲಿದ್ರೆ ಫೈನಲ್ ಚಾನ್ಸ್ ಅದು, ಬಿಡ್ಲಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಯಾಯ ನೋಡ್ಕೊಂಡು ಅವರು ಸುಮ್ಮನೆ ಕೂತರು. ಆದ್ರೆ ನಾನು ಸುಮ್ಮನೆ ಕೂತಿರ್ಲಿಲ್ಲ, ಕತೆ ಮುಗಿಸ್ಬಿಡ್ತಿದ್ದೆ. ಭೀಮಸೇನ ಸುಮ್ಮನೆ ಕೂಡಲಿಕ್ಕೆ ಕಾರಣ ಧರ್ಮರಾಜ ದೊಡ್ಡವನೊಬ್ಬ ಇದ್ದ, ನನಗ್ಯಾರು ದೊಡ್ಡವರು, ನಾನೇ ದೊಡ್ಡವನಾದ್ದರಿಂದ ಮತ್ತಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ, ಕತೆ ಮುಗಿಸ್ಬಿಡ್ತಿದ್ದೆ ನಾನೀಗ. ಅದಕ್ಕೆ ನಾನು ಇರಲಿಲ್ಲ, ಇದೆಲ್ಲ ನಡಿಬೇಕಾಗಿತ್ತಲ್ಲ, ಅದಕ್ಕೆ ನಾನು ಇರಲಿಲ್ಲ ಅಂತ ಹೇಳಿದಾಗ ಅವರಿಗೆ ಅರ್ಥ ಆಗುತ್ತೆ, ಉಳಿದವರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ದ್ರೌಪದಿ ಯೋಚನೆ ಮಾಡಿಬೇಡ ಬಿಡು, ನಿನಗೆ ಸ್ತವಮಾನ ಮಾಡಿದ್ದಾರೋದಲ್ಲ, ನಾನು ಏನ್ ಮಾಡ್ತೇನೆ ನೋಡು ಅಂತ ಹೇಳಿದ್ದೆ. ಏನು ಮಾಡ್ತಿದ್ದೆ ಹೇಳಿದೆ, ಮುಂದೇನು ಮಾಡ್ತೇನೆ ನೋಡು ಅಂತ ಹೇಳಿದ್ದೆ. ನೀ ಯೋಚನೆ ಮಾಡಬೇಡ, ನಿನ್ನ ಮುಡಿಗೆ ಕೈ ಹಾಕಿದವರು ಯಾರಿದ್ದಾರಲ್ಲ, ಅವರ ಹೆಂಡಂದಿರೆಲ್ಲ ಕೂಡ ನಿನ್ನಂತೇನೆ ತಲೆಗೂದಲು ಬಿಚ್ಚಿಕೊಂಡು ಬಿಟ್ಟು ತಮ್ಮ ಗಂಡಂದಿರ ಶವಗಳನ್ನು ಆಲಿಂಗನ ಮಾಡಿಕೊಂಡು ಅಳಬೇಕು, ಅಷ್ಟು ದುಃಖ ಪಟ್ಟು ಒದ್ದಾಡಬೇಕು. ಆ ದೃಶ್ಯವನ್ನು ನಾನು ನಿನಗೆ ಕಣ್ಣಾರೆ ತೋರಿಸ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳಿ. ಬರೀ ಮಾಡ್ತೇನೆ ಅಲ್ಲ, ನೀವು ತೋರಿಸ್ತೇನೆ ಆಯ್ತಾ ಇಲ್ಲ. ಅದನ್ನ ಜೀವತ್ವ ಶರಸಂಚಿನ್ನಾನ್ ದರ್ಶಯಿಷ್ಯೇ, ಭೀಮಸೇರಣ ಬಾಣಗಳಿಗೆ, ಭೀಮಸೇರಣ ಪೆಟ್ಟೆಗಳಿಗೆ ಅವರೆಲ್ಲ ಸತ್ತು ಬೀಳಬೇಕು, ಅವರ ಶವಗಳನ್ನ ಅವರ ಪತ್ನಿಯರ ಆಲಿಂಗನ ಮಾಡಿಕೊಂಡು ಹರಳಾಡಬೇಕು. ಆ ದೃಶ್ಯ ನಾನು ತೋರಿಸ್ತೇನೆ, ಇದರ ಪ್ರತಿಜ್ಞೆ ಅಂತ ಕೃಷ್ಣ ಹೇಳಿದನು. ಈ ನಮ್ಗೆ ಅರ್ಥ ಆಗುತ್ತೆ, ದ್ರೌಪದಿ ಮೇಲೆ ಕೃಷ್ಣನಿಗೆ ಎಷ್ಟು ವಾತ್ಸಲ್ಯ ಇತ್ತು ಅಂತ ಕೇಳಿದರೆ, ದ್ರೌಪದಿಗೋಸ್ಕರ ಪ್ರತಿಜ್ಞೆ ಮಾಡ್ತಾ ಇದ್ದ. ಹೆಂಗಸರೆಲ್ಲ ದೊಡ್ಡ ಧೈರ್ಯದಿಂದ ತಿಳ್ಕೊಳ್ಬಹುದು, ನಮ್ಮನ್ನು ಯಾರು ಕೈ ಬಿಟ್ಟು ದೇವರು ಕೈ ಬಿಡೋದಿಲ್ಲ ಅಂತಕ್ಕಂಥ ವಿಶ್ವಾಸವನ್ನ ಕೃಷ್ಣ ಬಾಯ್ಬಿಟ್ಟು ಹೇಳ್ತಾ ಇದ್ದ. ನಿಮ್ಗೆ ಅನ್ಯಾಯವಾಗಿದೆ ಹೌದಲ್ಲೋ, ನಾನು ಸರಿ ಮಾಡ್ತೇನೆ. ಎಂತ ಸರಿ, ಹಾಗೆ ಸರಿ ಮಾಡ್ತೇನೆ, ಒಬ್ಬರನ್ನ ಕೆಣಕಿದ್ದಕ್ಕೆ ಅವರೆಲ್ಲರೂ ಹಾಗಾಗಬೇಕು, ಗೊತ್ತಾಯ್ತಲ್ಲ. ನಿನ್ನ ಕೆಣಕಿದ್ದು ಬರೀ ತಲೆ ಕೈ ಇಟ್ಟಷ್ಟೇ, ನಿಜವಾಗಲೂ ಸತ್ತ ಗಂಡಂದಿರ ಶವಗಳನ್ನು ಆಲಿಂಗನ ಮಾಡ್ಕೋಬೇಕು, ಚಿತ್ರ ವಿಚಿತ್ರ ರೋಧನ ಮಾಡ್ಬೇಕು, ಹಾಗೆ ಮಾಡ್ತೇನೆ. ಅವ್ರ ಆಲಿಂಗನ ಮಾಡ್ಕೋಬೇಕು ಅಂತ ಅರ್ಥ ಏನು, ಇವ್ರು ಸತ್ತೋಗಿರ್ಬೇಕು ಅಂತ ಅರ್ಥ. ನೋಡೋದಕ್ಕೆ ಅವ್ರ ಮೇಲೆ ಸೇಡ್ ಅಲ್ಲ ಇದು, ಇವ್ರ ಮೇಲೆ ಸೇಡಿ. ತಪ್ಪು ಮಾಡೋದು ಎಚ್ಚರಿಕೆಯಿಂದ ಇರಬೇಕು, ಇನ್ನೊಬ್ರಿಗೆ ಅನ್ಯಾಯ ಮಾಡಿದರೆ ತನಗಲ್ಲ ತನ್ನ ಮನೆಯವರೆಲ್ಲ ದುಃಖ ಪಡಬೇಕಾಗುತ್ತೆ ಆಮೇಲೆ ಎಂಬುದನ್ನು ಕೂಡ ಕೃಷ್ಣ ತೋರಿಸ್ತಾ ಇದ್ದಾನೆ. ಅದನ್ನೆಲ್ಲ ಹೇಳಿದಾಗ ಒಂದು ಹಂತಕ್ಕೆ ಬಂತು. ಕೃಷ್ಣ ಆಗ ಮತ್ತೆ ಮಾತಾಡ್ತಾನೆ, ತುಂಬಾ ಅಪೂರ್ವವಾದಂತಹ ದೊಡ್ಡ ಸಂದೇಶವನ್ನು ಕೊಡ್ತಾನೆ. ನಮಗೆಲ್ಲ ಒಂದು ಉತ್ತರ ಬೇಕಾಗಿದೆ. ಈಗ ಇಡೀ ಮಹಾಭಾರತದಲ್ಲಿ ಯೋಚನೆ ಮಾಡಿ ನೋಡಿ, ಧರ್ಮರಾಜ ಕೃಷ್ಣನ ಕೇಳದೆ ಮಾಡಿದ ಒಂದೇ ಒಂದು ಕೆಲಸ ಅಂದ್ರೆ ಈ ಜೂಜಾಟ, ಮತ್ತು ಕೃಷ್ಣ ಬರದೇ ಹೋಗಿದ್ದ ಒಂದೇ ಒಂದು ಪ್ರಸಂಗ ಅಂದ್ರೆ ಜೂಜಾಟದ ಪ್ರಸಂಗ. ಯಾವಾಗ ಇದ್ದಕ್ಕಿದ್ದ ಬರ್ತಿರ್ತಾರೆ, ವೇದವ್ಯಾಸರು ಬರಬಾರದೆ, ಆ ಹಿಡಿಂಬ ಮಧ್ಯರಾತ್ರಿಯ ಸಮಯ ಹಿಡಿಂಬಾಸನ ಕೊಂದಾಕಿ ಬಿಟ್ಟಿದ್ದಾರೆ. ಆ ಹಿಡಿಂಬೆ ಕೇಳ್ತಾಳೆ, ನಾನು ಮದುವೆಯಾಗು ಭೀಮಸೇನ ಅಂತ ಕೇಳಿದರೆ ಇಲ್ಲ ಆಗೋದಿಲ್ಲ ಅಂತ ಭೀಮಸೇನ ಹೇಳಿದಾಗ ಆಗಲೇಬೇಕು ಅಂತ ಹಠ ಹಿಡಿತಾಳೆ. ಆಗೋದಿಲ್ಲ ಅಂತ ಭೀಮಸೇನ, ಆಗಬೇಕು ಅಂತ ಅವಳು, ವೇದವ್ಯಾಸರು ಬಂದೇ ಬಿಡ್ತಾರೆ ಅಲ್ಲಿಗೆ. ಮಧ್ಯರಾತ್ರಿ ವನ ಹೇಳೋದೆಲ್ಲ ಕೇಳೋದಿಲ್ಲ, ಬಂದು ಮದುವೆ ಮಾಡಿಸಿ ಹೋಗಿಬಿಡ್ತಾರೆ. ಆ ಕಡೆ ಬಕಾಸರು ಕೊಲ್ಲೋ ಪ್ರಸಂಗ ಬಂದಿದ್ದು, ನಡಿ ನಡಿ ಮದುವೆಗೆ ಹೋಗಿ ಅಂತ ಕಳಿಸಿ ಬಿಡ್ತಾರೆ. ದ್ರುಪದ ರಾಜ ಒದ್ದಾಡ್ತಿರ್ತಾನೆ, ಏನು ಮಾಡಲಿ ಮದುವೆ ಮಾಡಬೇಕು ನಾನೀಗ, ಅವ್ರು ನೋಡಿದ್ರೆ ಎಲ್ಲರೂ ಮದುವೆ ಆಗ್ತೇವೆ ಅಂತ ಅವರಂತಾರೆ. ಶಾಸ್ತ್ರ ಪ್ರಕಾರ ಕೊಡಲಿಕ್ಕೆ ಬರೋದಿಲ್ಲ, ಏನ್ ಮಾಡಬೇಕು ಅಂತ ಕೂತ್ಕೊಂಡ್ರೆ, ಆಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ ಬಂದಿದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇ ಕೆಲಸ. ಯಾವ ಶಿಖರವರು ಬರ್ತಾರೆ ಇವತ್ತಲ್ಲಿ ನಾಪತ್ತೆ ಯಾತಕ್ಕೆ ಅಂತ ಪ್ರಶ್ನೆ. ವೇದವ್ಯಾಸರು ಗೊತ್ತಿಲ್ಲ ಅಂತ ಹೇಳಾಗಿಲ್ಲ, ಬೇರೆ ಕಡೆ ಬಂದಿದ್ದಾರೆ, ಕೈಲಿ ಆಗೋದಿಲ್ಲ ಅಂತ ಹೇಳಾಗಿಲ್ಲ, ಸಾಲ್ವ್ ಮಾಡಿದ್ದಾನೆ. ಕೃಷ್ಣ ಅಕ್ಷಯವಸ್ತ್ರ ಕೊಟ್ಟಿದ್ದಾನೆ, ಎಲ್ರಿಗೂ ಗೊತ್ತಿದೆ. ಪ್ರತಿ ಮಾತು ಯಾಕೆ ಆಡ್ತಾನೆ, ಕೃಷ್ಣ ಎದುರಿಗಿದ್ದು ಏನ್ ಬೇಕಾದ್ರೆ ಕೃಷ್ಣ ಏನ್ ಮಾಡಬಹುದಾಗಿತ್ತ, ಕೊಂದು ಬಿಡ್ತಿದ್ದೆ ಹಾಗೆಲ್ಲ ಹೇಳ್ತಾನೆ. ಕೊಲ್ದನ ಸರಿ ಮಾಡಕ್ ಬರ್ತಿತ್ತು ಕೃಷ್ಣನಿಗೆ, ಯಾಕೆ ಬರಲಿಲ್ಲ ಹಾಗಿದ್ರೆ, ಯಾಕೆ ಇರಲಿಲ್ಲ, ದೊಡ್ಡ ಸಮಸ್ಯೆ ಇತ್ತು. ತುಂಬಾ ಜನ ಬಗ್ಗೆ ಯಾರು ಯೋಚನೆ ಮಾಡಲಿಕ್ಕೆ ಹೋಗಿಲ್ಲ. ಕೃಷ್ಣ ಅಲ್ಲಿ ಇದ್ದು ಸಾಲ್ವ್ ಮಾಡಲಿಲ್ಲ. ಯಾಕೆ ಯಾಕೆ ಕೃಷ್ಣ ದೂರ ಇದ್ದಾಗ ಮಾಡದ? ಕೃಷ್ಣ ಇಲ್ಲ ಜಾಗ ಯಾವ್ದು ಈ ಮಧ್ಯೆ? ದೇವರಲ್ಲಿ ಜಾಗ ಅಂತ ಎಲ್ಲಿದೆ? ತಾನೇ ಹೇಳ್ತಾನೆ ಅರ್ಜುನ, ಇಡೀ ಜಗತ್ತಿನೊಳಗೆ ವಿಷ್ಣವ್ಯಾಹಿತಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಅರ್ಜುನ ಇಷ್ಟೆಲ್ಲ ತಿಳ್ಕೊಂಡು ಏನ್ ಮಾಡ್ತೀಯ, ನಾನು ಇಲ್ಲಿ ಜಾಗನೇ ಇಲ್ಲ ತಿಳ್ಕೊಂಡ್ಬಿಡು ಅಂತ ಹೇಳಿದ್ದಾನೆ. ಇಲ್ಲಿ ನೋಡಿದ್ರೆ ಇರ್ಲಕ್ ಆಗ್ಲಿಲ್ಲ, ಭಾರಿ ಟೆನ್ಷನ್ ಆಗಿತ್ತು ಮಾತಾಡ್ತಾನೆ. ಹೇಗಿದು, ಇದಕ್ಕೇನು ಉತ್ತರ? ಯಾರು ಯೋಚನೆ ಮಾಡಿಲ್ಲ? ಮಧ್ವಾಚಾರ್ಯರು ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಬರೀತಾರೆ. ಅವ್ರ ಹಿಂದಿನ ತುಂಬಾ ರಹಸ್ಯಗಳನ್ನ ಬಿಚ್ಚಿಡ್ತಾರೆ. ಆ ಪ್ರಸಂಗ ಏನ್ ನಡೆದಿತ್ತು, ಏನ್ ನಡಿಬೇಕಾಗಿತ್ತು, ಕೃಷ್ಣ ಯಾತಕ್ಕೆ ಅಲ್ಲಿ ಇದ್ದು ಸಾಲು ಮಾಡಲಿಲ್ಲ ಆ ಕ್ಷಣದಲ್ಲಿ ಅಂತ ಹೇಳೋದಕ್ಕೆ ಅಪೂರ್ವವಾದ ಶಾಸ್ತ್ರೀಯ ಕಾರಣವನ್ನು ಕೊಡ್ತಾರೆ. ಆ ಕಾರಣ ಕೇಳಿದಾಗ ಮಹಾಭಾರತ ನಾ ತಿಳ್ಕೊಂಡು ಮೇಲ್ನೋಟ ತಿಳ್ಕೊಳ್ಳೋದು ಹೇಗಿರುತ್ತದೆ, ಒಳಗೆ ಹೋದ್ರೆ ಏನಿರ್ತದೆ ಎಂಬ ಅರ್ಥವಾಗುತ್ತೆ. ಇಡೀ ಮಾ ದ್ಯೂತದ ಕಾಲದೊಳಗೆ ಕೃಷ್ಣನ ಒಂದು ಆಬ್ಜೆನ್ಷನ್ ಎಕ್ಸ್ಪ್ಲೇನ್ ಮಾಡೋದು ಸುಲಭ ಅಲ್ಲ. ಆದರೆ ಅದರ ಹಿನ್ನೆಲೆಯಲ್ಲಿ ಇಡೀ ಶಾಸ್ತ್ರಾರ್ಥವನ್ನು ಮಧ್ವಾಚಾರ್ಯರು ಬಿಡಿಸಿ ತೋರಿಸ್ತಾ ಕೃಷ್ಣನ ಕಾರಣದ ಕಾರ್ಯದ ಹಿನ್ನೆಲೆ ಏನು, ಏನೇನು ಆಗಬೇಕಾಗಿತ್ತು ಅಂತ ಕೃಷ್ಣ ಆಗ್ತಾನೆ ಎದುರಿರಲಿಲ್ಲ ಎಂಬುದನ್ನ ಅಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ನಾಳೆ ದಿವಸ ಆ ಭಾಗ ಬಹಳ ಮುಖ್ಯವಾದ ಭಾಗ. ಅದರ ಜೊತೆಗೆ ಭೀಮದ್ರೌಪದಿಯರ ಉಪದೇಶ ಪ್ರಾರಂಭವಾಗುತ್ತೆ. ನಮಗೆಲ್ಲ ಅನೇಕ ಪ್ರಶ್ನೆಗಳು ಉಂಟು, ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಹೇಳಿದ್ರೆ ನಾವೆಲ್ಲ ಯಾಕೆ ಚಿಂತೆಯಾಗಿರಬಾರದು. ಏನ್ ಮಾಡಿದ್ರೆ ದೇವರು ಮಾಡಿಸ್ತಾರೆ, ನಾವೇ ತಲೆ ಕೆಡಿಸ್ಕೋಬೇಕು ಈ ಮಧ್ಯೆ. ಏನ್ ಮಾಡಿದ್ರೆ ದೇವರು ಮಾಡಿಸ್ತಾರೆ, ದೇವ್ರಿಗೆ ಗೊತ್ತಿದ್ದಿಲ್ಲ, ಏನೋ ಬದುಕಿದ್ದ, ಹುಚ್ಚುಚ್ಚ ಬದುಕಿದ್ದ, ಪ್ರಾಬ್ಲಮ್ ಇಲ್ಲ. ದೇವ್ರಿಗೆ ಗೊತ್ತಾಗ್ಬಿಡ್ತಾರೆ ಮತ್ತೆ ಹುಚ್ಚುಚ್ಚ ಬದುಕೋದು, ಯಾಕೆ ದೇವ್ರು ಮಾಡಿಸ್ತಾನೆ. ಮೊದಲು ಕಾರಣ ಗೊತ್ತಿದ್ದಿಲ್ಲ, ಕಾರಣ ಗೊತ್ತಾಯ್ತು ಅಷ್ಟೇ. ಏ ಉಪಯೋಗ ಆಯ್ತು ಇದರಿಂದ, ದೇವ್ರೆಲ್ಲ ಮಾಡಿಸ್ತಾನೆ ಅನ್ನೋದಕ್ಕೆ ಏನ್ ಅರ್ಥ? ತುಂಬಾ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ. ನಾಳೆ ದಿವಸ ವಿಚಾರಗಳೆಲ್ಲ ಬರುತ್ತೆ. ಭೀಮ ದ್ರೌಪದಿಯರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಮನುಷ್ಯನ ಜೀವನದಲ್ಲಿ ಅವರ ಪಾತ್ರ ಎಷ್ಟು, ನಾವು ಯಾವ ರೀತಿ ಬದುಕಬೇಕು, ನಮ್ಮ ಜೀವನದಲ್ಲಿ ಶಾಸ್ತ್ರ ತಿಳ್ಕೊಳ್ಳೋದು, ದೇವ್ರ ನಂಬೋದು ಹೇಗೆ, ನಾವು ಬದುಕೋದು ಹೇಗೆ, ಎರಡನೇ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಬಹಳ ದೊಡ್ಡ ವಿಚಾರ. ಅದು ಶಾಸ್ತ್ರ ತತ್ವವನ್ನ ನಮ್ಮ ಇತಿಮಿತಿಗಳನ್ನ ನಂಬಿ ಬದುಕೋದ್ರೊಳಗೆ ವಿಶೇಷವಾದಂತ ಒಂದು ಜಾಣತನ ಇದೆ. ಅದನ್ನ ಭೀಮ ದ್ರೌಪದಿಯರ ಬಾಯಿಂದ ಕೃಷ್ಣ ಹೇಳಿಸ್ತಾನೆ. ಅದೇನು ಎಂಬುದನ್ನ ನಾಳೆ ನೋಡೋಣ ಅಂತ ಹೇಳುತ್ತಾ ಇವತ್ತೆರಗಿಸ್ತಾನೆ.